ಕೂಡ ಅಷ್ಟೇ. ನೀವು ಯಾವ್ದಾದ್ರು ಒಳ್ಳೆ ಪುಸ್ತಕಗಳನ್ನು ಓದಿದ್ರೆ, ನಿಮ್ಗೆ ಅದರಿಂದ ಪ್ರಯೋಜನವಾಗಿದ್ರೆ, ಸಿದ್ಧಾಂತಕ್ಕೆ ಸಂಬಂಧಪಟ್ಟೆ ಕಥೆ ಕಾದಂಬರಿ ಪುಸ್ತಕಗಳಲ್ಲ, ಮತ್ತೆ ಸಿದ್ಧಾಂತದ ಪುಸ್ತಕ ನಿಮ್ಗೆ ಉಪಯೋಗ ಆಗಿದ್ರೆ ಅದನ್ನು ಹೇಳಿದ್ರೆ ತುಂಬಾ ಜನ ಅವ್ರನ್ನ ಉಪಯೋಗ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ನಿಮ್ಮ ಅಭಿಪ್ರಾಯದಿಂದ ಉಳಿದವರು ಪ್ರಯೋಜನ ಆಗೋದ್ರಿಂದ ಆ ರೀತಿ ಹೇಳ್ಬೋದು. ಪ್ರತಿ ಸತ್ಯನೂ ಇರುತ್ತೆ ಅಂತ ನಿಯಮ ಇಲ್ಲ ಇದು. ಯಾರು ಬಂದು ಬಂದಾಗಿರುತ್ತೆ, ನೀವು ಯಾರಾದರೂ ಬಂದು ಇಂಥ ಪುಸ್ತಕ ಓದಿದ್ದೇನ ಇತ್ತೀಚೆಗೆ ನಿಮಗೆ ಭಾರಿ ಹಿಡಿಸಿದೆ ಅಂತ ನಿಮ್ಗೆ ಅನಿಸಿದ್ರೆ ಅದರ ಪರಿಚಯನ ಶಾರ್ಟ್ ಆಗಿ ಮಾಡಿಕೊಟ್ರೆ ಒಂದು ರೀತಿ ಓದುವ ಅಭಿರುಚಿ ನಮಗೆ ತುಂಬಾ ಕಡಿಮೆ ಆಗ್ತಿರೋ ಕಾಲ ಇದೆ. ಸಾಮಾನ್ಯವಾಗಿ ಭಾರಿ ಕಡಿಮೆ ಓದೋ ಅಭ್ಯಾಸ ಇರುತ್ತೆ. ಆದರೆ ಕೆಲವನ್ನಾರು ಓದ್ತಾ ಹೋಗಿಬಿಟ್ಟು ಎಷ್ಟೇ ಕೇಳಿದ್ರು ಕೂಡ ನಿಮ್ಗೆ ಆಗಲು ಓದಕ್ಕೊಂದು ಸಾಹಿತ್ಯ ಬೇಕೇ ಬೇಕು. ಅಂತ ಒಂದು ಅನಿವಾರ್ಯ ಪ್ರಸಂಗತೆಗೆ ಪುಸ್ತಕಗಳಿಂದ ಹೋದ್ರೆ ಕೆಲಸ ಆಗೋದಿಲ್ಲ. ಆ ದೃಷ್ಟಿಯಿಂದ ಎಲ್ಲಾ ಪುಸ್ತಕ ಓದೋದು ಸಾಧ್ಯ. ಆದ್ರಿಂದ ಕೆಲವು ಆಯ್ದ ಪುಸ್ತಕಗಳನ್ನಾದರೂ ಓದ್ತಕ್ಕಂಥ ಪ್ರವೃತ್ತಿ ಬರೋ ದೃಷ್ಟಿಯಿಂದ ಇದನ್ನ ನಾವು ಏರ್ಪಡಿಸಿದೆ. ಇದರ ಸದುಪಯೋಗ ಉಳಿದವರೆಲ್ಲ ಮಾಡ್ಕೋಬೇಕು. ಇಷ್ಟೊತ್ತು ಹೇಳಿದ ಆ ಪುಸ್ತಕ ಇದೆ, ಕೂಡ ಬಡ್ಡ ದರ್ಶನ ಅಂತ ಹೇಳಿ, 300 ಪುಟದಷ್ಟಿದೆ. ಅದು ಬೆಲೆ ಬರೀ 75 ರೂಪಾಯಿ ಇಟ್ಟಿರೋದು. ಜೊತೆ ಒಳ್ಳೆ ಪೇಪರು, ಮುಖ್ಯ ಸುಮಾರು 40-45 ಒಳ್ಳೆ ಕಲರ್ ಫೋಟೋಸ್ ಇದೆ. ಮೊದಲಿಗೆ ಆಚಾರ ರೋಡ್ ಜಾಗದಲ್ಲಿ ಉಡುಪಿ ಪಾಜಕ ಕ್ಷೇತ್ರ ಮುಖ್ಯವಾದ ಕೆಲಸ ಎಲ್ಲ ಕಲರ್ ಫೋಟೋಸ್ ಎಲ್ಲ ಕೊಟ್ಟಿದೆ. ಅದರಿಂದ ತುಂಬಾ ಉಪಯೋಗ ಮಾಡ್ಕೊಳ್ಬಹುದು. ಈಗಾಗಲೇ ಸುಮಾರು 8,000 ಕಾಪೀಸ್ ಮೇಲೆ ಖರ್ಚಾಗಿದೆ. ಈಗಾಗಲೇ ಇನ್ನೂ ಕೂಡ ಅದು ಮತ್ತೆ ಕೆಡತಾನೆ ಇರ್ತಾರೆ, ಬಟ್ ಪೇಪರ್ ರಿಪ್ರಿಂಟ್ ಆಗ್ತಾನೆ ಇರುತ್ತೆ. ಹೆಚ್ಚಿನ ಸಾಮಾನ್ಯರಿಗೆ ಸುಮಧ್ವಜ ಮೂಲ ಶ್ಲೋಕನೂ ಓದಿ ಅನುವಾದ ಓದಿ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಬಹಳಷ್ಟು ಜನಕ್ಕೆ ಇರೋದಿಲ್ಲ, ಅಷ್ಟು ವೇಳೆನೇ ಇರೋದಿಲ್ಲ. ಅದಕ್ಕೆ ಮತ್ತೆ ಸುಭದ್ವಿಧಕ್ಕೆ ಅದು ಬರದೆ ಕೆಲವು ಪೂರಕ ವಿಷಯಗಳು ಬೇರೆ ಕಡೆ ಇರುತ್ತಲ್ಲ, ಅದನ್ನು ಇಷ್ಟೊತ್ತು ಅವರು ಹೇಳಿದ್ದಾರೆ. ಅದು ಸೇರಿಸಿರೋದ್ರಿಂದ ಇನ್ನು ನಕ್ಸಲ್ ಆಚಾರ್ಯರ ಬಗ್ಗೆ ಸಮಗ್ರ ಪರಿಚಯ ಮಾಡಿಕೊಳ್ಳೋದಕ್ಕೆ ಬರೀ ಕನ್ನಡದಲ್ಲಿ ಇರತಕ್ಕಂಥ ಒಂದು ಅವಕಾಶ. ಆದ್ದರಿಂದ ಆ ಪುಸ್ತಕ ಸಿಗುತ್ತೆ, ಈಗಲೂ ಸಿಗುತ್ತೆ, ಬೇಕಾದವರು ಆಮೇಲೆ ಉಪಯೋಗ ಮಾಡಿಕೊಳ್ಬಹುದು. ಇವತ್ತಿನ ದಿವಸದ ಇದು ವರ್ಕ್ಶೀಟ್ ಮಾಡಿಲ್ಲ ಸಲ ಇದೆಯಾ? ಗ್ರೇಟ್ ಸೈಂಟ್ಸ್ ಅಂಡ್ ಸ್ಕಾಲರ್ಸ್ ಆಫ್ ದಿ ಮಾಧ್ವಾಲಿನಿಯೇಜ್, ಇದು ಬಹಳ ಮುಖ್ಯವಾದಂತಹ ಒಂದು ವಿಷಯ ಇದು. ಮೊದಲಿಗೆನೆ ಆಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಬಹಳ ಶ್ರೇಷ್ಠ ಜ್ಞಾನಿಗಳು ಮತ್ತು ಅವರ ಪರಂಪರೆ, ಲಿನಿಯೇಜ್ ಅಂದ್ರೆ ಪರಂಪರೆ ಅಂತ ಅರ್ಥ, ಅವರ ಪರಂಪರೆಯ ಬಗ್ಗೆ ಕೆಲವು ಮಾತುಗಳು. ಇದು ಯಾತಕ್ಕೆ ಬಹಳ ರೋಚಕ ಅಂದ್ರೆ, ಎಷ್ಟೋ ಜನ ದೊಡ್ಡ ಮತಾಚಾರರಾಗಿರ್ತಾರೆ, ಅವರಿಗೆ ಒಂದು ಫಾಲೋಯಿಂಗ್ ಅಂತ ಬರದೇ ಇಲ್ಲ. ಆಮೇಲೆ ವೆಸ್ಟರ್ನ್ ಫಿಲಾಸಫಿಯಲ್ಲಂತೂ ಫಾಲೋಯಿಂಗ್ ಒಂದು ಭಾರಿ ಕಡಿಮೆ. ಗುರು ಶಿಷ್ಯ ಪ್ರಶಿಷ್ಯರೆಲ್ಲ ತಮ್ಮದೇ ಒಂದು ಸ್ಕೂಲ್ ಆಫ್ ಥಾಟ್ ಮಾಡ್ಕೊಂಡ್ಬಿಡ್ತಾರೆ. ಈ ಸಾಕ್ರಾಟಿಸ್ ಇದ್ದಾನೆ, ಪ್ಲೇಟೋ, ಆಮೇಲೆ ಅರಿಸ್ಟಾಟಲ್, ಗುರು ಶಿಷ್ಯರವರೆಲ್ಲ ಕೂಡ. ಆದರೆ ಸಭಾಷೆ ಅಂದ್ರೆ 3 ಜನ ಡಿಫರ್ ಲಾಟ್, ಒಬ್ರಿಗೊಬ್ರಿಗೆ ಸಂಬಂಧನೇ ಇಲ್ಲ. ವೆಸ್ಟರ್ನ್ ಫಿಲಾಸಫಿ ಓದಬೇಕಾದ್ರೆ ಫಿಲಾಸಫಿ ಆಫ್ ಸಾಕ್ರಾಟಿಸ್ ಬೇರೆ ಓದಬೇಕು, ಫಿಲಾಸಫಿ ಆಫ್ ಪ್ಲೇಟೋ ಬೇರೆ ಓದಬೇಕು, ಫಿಲಾಸಫಿ ಆಫ್ ಅರಿಸ್ಟಾಟಲ್ ಬೇರೆ ಓದಬೇಕು. ಮತ್ತೆ ನಮ್ಮನ್ನು ಹಾಗಲ್ಲ, ಭದ್ರಾಚಾರ್ಯ ಸಿದ್ಧಾಂತನೇ ಜೈತ್ರಿಯ ಸಿದ್ಧಾಂತ, ಅವರದೇ ರಾಘವೇಂದ್ರ ಸಿದ್ಧಾಂತ, ಅದೇ ರಘೋತ್ತವರ ಸಿದ್ಧಾಂತ, ಅದೇ ಪುರಂದರಾಸ ಸಿದ್ಧಾಂತ. ನೋ ವೇರಿಯೇಷನ್, ಎಷ್ಟೆಷ್ಟು ವೇರಿಯೇಷನ್ ಇರೋದಿಲ್ಲ. ಅಂದ್ರೆ ಪರಂಪರೆ ಅನ್ನೋದು ಬಹಳ ಅಭೂತಪೂರ್ವವಾದಂತಹ ಒಂದು ವೈಶಿಷ್ಟ್ಯ ಭದ್ರ ಸಿದ್ಧಾಂತದ್ದು. ಜಗತ್ತಿನ ಯಾವ ವೆಸ್ಟರ್ನ್ ಫಿಲಾಸಫಿ ಅಷ್ಟೇ ಅಲ್ಲ, ನಮ್ಮಲ್ಲೂ ಕೂಡ ಅಂದ್ರೆ ಇಂಡಿಯನ್ ಫಿಲಾಸಫಿ ಏನು ಕರೀತೇವೆ ಅದರಲ್ಲೂ ಕೂಡ ಬಹಳಷ್ಟು ವಿರೋಧಗಳುಂಟು. ಇಲ್ಲಿಂದ ಸ್ಟಾರ್ಟ್ ಆಗೋದು ಗೊತ್ತಾ ಇದು. ಸಾಮಾನ್ಯ ನಾವು ಜೈನ ಮತಕ್ಕೆ ಹೋದ್ರೆ, ಜೈನ ಮತಕ್ಕೆ ಹೋಗಿ ಅಲ್ಲಿ ಎರಡು ಭಾಗ ಉಂಟು, ಶ್ವೇತಾಂಬರರು ದಿಗಂಬರರು ಅಂತ ಎರಡು ಗುಂಪಿದ್ದಾರೆ. ಅವರವರಿಗೆ ಕಂಡ್ರಾಗಲ್ಲ, ಒಬ್ರಿಗೊಬ್ರಿಗಾಗಲ್ಲ. ಆಮೇಲೆ ಬೌದ್ಧರಲ್ಲಿದ್ದಾರೆ ಹೀನಾಯಾನ ಮಹಾಯಾನ ಅಂತ ಎರಡು ಭಾಗಗಳು. ಹೆಸರು ಹೀನಾಯಾನ ಮಹಾಯಾನ ಅಂತ ಕರ್ಕೋಬೇಕಾದ್ರೆ ಬಾಯಾದವರು ಬೈದ್ರು ಅಂತ ಅರ್ಥ ಅಲ್ಲ. ಹೀನಾಯಾನ ಲೋಯರ್ ಗ್ರೇಡ್ ಕ್ಲಾಸ್ ಅಥವಾ ಫಿಲಾಸಫಿ ಅಂತ ಅರ್ಥ. ಲೋಯರ್ ಕ್ಲಾಸ್ ಬುದ್ಧಿಷ್ಟು, ಹೈಯರ್ ಕ್ಲಾಸ್ ಅಥವಾ ಎರಡು ಮಾಡ್ಕೊಂಡ್ಬಿಟ್ಟು ಒಡೆದೋಯ್ತದೆ. ಅದೇ ರೀತಿ ಸಾಂಖ್ಯ ನರ್ಕಬದಕ್ಕೆ ಬಂದ್ರೆ ಅಲ್ಲೂ ಕೂಡ ಅಷ್ಟೇ, ನ್ಯಾಯಮತ ವೈಶೇಷಿಕ ಮತ ಅಂತ ಎರಡು ಶುರುವಾದ. ಸಾಂಖ್ಯ ಬದಕ್ಕೆ ಬಂದ್ರೆ ಸಾಂಖ್ಯ ಮತ ಯೋಗ ಮತ ಅಂತ ಎರಡು ಸ್ಕೂಲು, ಅದು ಮೊದಲು ಬೇಸಿಕಲಿ ಒಂದು ಎರಡಾಗಿಬಿಟ್ಟು. ಆಮೇಲೆ ಅನಂತರ ನೀವು ಮೀಮಾಂಸ ಮತಕ್ಕೆ ಬಂದ್ರೆ ಮೂರಾದವು, ಭಾಟ್ಟ ಮೀಮಾಂಸಾ ಒಂದು, ಪ್ರಾಭಾಕರ ಮೀಮಾಂಸಾ ಅಂತ ಒಂದು, ಮುರಾರಿ ಸ್ತೃತಿ ಪಂಥ ಅಂತೇಳಿ ಮುರಾರಿ ಮೀಮಾಂಸಾ ಅಂತ ಒಂದು, ಮೂರು ಭಾಗ ಆಗಿಬಿಟ್ಟು. ರಾಮಾಯಣ ಮತಕ್ಕೆ ಬಂದ್ರೆ ಅಲ್ಲೂ ಎರಡಾದವು. ಮತ್ತೆ ಈ ತೆಂಗನೆ ಒಡಗಲೆ ಅಂತ ಕರೀತಾರಂತೆ, ಗೊತ್ತಾಯ್ತು. ಅದರಲ್ಲೂ ಭಯಂಕರ ಒಬ್ಬರೊಬ್ಬರಿಗೆ ಭಾರಿ ನೋಡೋದು, ಅಷ್ಟರ ಮಟ್ಟಿಗೆ ಭಾರಿ ವಿರೋಧ ಬಂತು. ಆಮೇಲೆ ಇವರಲ್ಲಿ ಅದ್ವೈತಗಳು ಬಂದ್ರೆ ಅಲ್ಲೂ ಕೂಡ ಉಂಟು, ಭಾವತಿ ಸ್ಕೂಲ್, ವಿರಾಣ ಸ್ಕೂಲ್, ಅಲ್ಲೂ ಗಲಾಟೆಗಳು ಉಂಟು. ಅದು ಶಂಕರಾಚಾರ್ಯ ಹೀಗೆ ಹೇಳಿದ್ದಾರೆ ಅಂತ ಒಬ್ರು ಹಾಗೆ ಹೇಳಿಲ್ಲ ಅಂತ ಇನ್ನೊಬ್ರು, ಅರ್ಥ ಆಯ್ತಾ? ಸೊ ಯಾವ ಪರಂಪರೆ ಕೂಡ ಮೂಲ ಕಾರ್ಯ ನಿಷ್ಠವಾಗಿ ಉಳ್ಕೊಂಡು ಬಂದಿಲ್ಲ. ಇದು ಭಾರಿ ಆಶ್ಚರ್ಯ. ಆದರೆ ಮಧ್ವಾಚಾರ್ಯ ಸಿದ್ಧಾಂತದಲ್ಲಿ ಮಾತ್ರ ಇವತ್ತಿನವರೆಗೂ ಒಂದು ಚೂರು ಚಕಾರ ಬದಲಾವಣೆ ಆಗಿಲ್ಲ ಅಂತ ಕೇಳಿದರೆ ಆ ಗೊತ್ತಾಗುತ್ತೆ, ಎಲ್ಲಿ ಗಟ್ಟಿತನ ಇರುತ್ತೋ ಬದಲಾವಣೆ ಬರೋದಿಲ್ಲ. ಅಲ್ಲಿ ಸುಳ್ಳನ್ನು ಚೇಂಜ್ ಮಾಡ್ತಾ ಇರಬೇಕು, ಆಗಾಗಲೇ ಸುಳ್ಳು ಅಡ್ಜಸ್ಟ್ ಮಾಡ್ತಾ ಇರಬೇಕು ಸುಳ್ಳನ್ನ. ಸತ್ಯನ ಮಾಡ ಕಾರಣ ಯಾರು ಸತ್ಯ ಹೇಳಿದ್ರು ಸತ್ಯ ಸತ್ಯನೇ. ಅದೇ ಅಂತ್ಯ ಸಿದ್ಧಸ್ತು ಸಿದ್ಧಾಂತ ಮಧ್ವಶ್ಯಾಗಮಯ. ಅದಕ್ಕೆ ಇದನ್ನು ಓದಬೇಕು. ಪರಂಪರೆ ಓದುವ ಉದ್ದೇಶ ಏನಂತ ಕೇಳಿದ್ರೆ ಎಲ್ಲೂ ಡಿವಿಯೇಷನ್ ಬರಲೇ ಇಲ್ಲ ಅಂಬುದು ವೈಶಿಷ್ಟ್ಯ. ನಮ್ಮಲ್ಲಿ ಡಿವಿಯೇಷನ್ ಇರೋದು ಮಠಗಳ ಬಗ್ಗೆ ಒಂದೇ, ಅದು ಭಾರಿ ಮುಖ್ಯ. ಮಠ ಮಠದ ಗಲಾಟೆ ಬಿಟ್ಟರೆ ಮತ ಮತದ ಗಲಾಟೆ ನಮ್ಮಲ್ಲಿಲ್ಲ. ಅದು ನಿಜವಾದ ಅದು ಇರಬಾರದಾಗಿತ್ತು, ಬಂದಿರೋದು ದುರ್ದೈವ ಅಷ್ಟೇನೆ. ಆದರೆ ಮತದ ಬಗ್ಗೆ ಮಾತ್ರ ಹರಿದಾಸರೇ ಹೇಳಿ, ಪೂರ್ತಿ ಮೂಲನಿಷ್ಠನೇ ಅವರು. ಹರಿಕಥಾಂಸರ್ ಎಷ್ಟು ಓದಿರ್ತಾರೋ ಅಥೆಂಟಿಕ್ ಆಗಿ ಮಧ್ವಾಚಾರ್ಯ ಹಾಗೆ ಹೇಳಿದ್ದಾರೆ ಅಂತ ಹೇಳ್ಬೋದು, ಅಷ್ಟು ವಿಶೇಷ ಮಧ್ವಾಚಾರ್ಯರ ಮಾತನ್ನ. ನೀವು ಓದ್ತಿರೋದು ಕನ್ನಡದಲ್ಲಿ, ಅದು 500-600 ವರ್ಷ ಆದ್ಮೇಲೆ ಬರೆದವರು, ಅದು ಕೂಡ ಪೊಯೆಟ್ರಿಯಲ್ಲಿ. ಪೊಯೆಟ್ರಿ ಅದು ಸಾಧನ ಕಲ್ಪನೆ ಕಟ್ಟಿಕೊಳ್ಳೋದು ಭಾರಿ ಸ್ವಾಭಾವಿಕ. ಅಂತ ಹೊತ್ತಲ್ಲೂ ಕೂಡ ಒಂದು ಅಕ್ಷರ ಕೂಡ ಹೆಚ್ಚು ಕಡಿಮೆ ಮಾಡದೆ ಹೇಳ್ತಾರೆ ಅಂದ್ರೆ ಈ ಒಂದು ನಿಷ್ಠೆ ಪರಂಪರೆಯ ಮೇಲೆ ಮಧ್ವಾಚಾರ್ಯ ಪ್ರಭಾವ ಎಷ್ಟು ಅಂತ ಒಂದು, ಅವರ ಪ್ರಭಾವ ಪರಮ ಸಾತ್ವಿಕವಾದ್ದರಿಂದ ವ್ಯತ್ಯಾಸ ಮಾಡಿಕೊಳ್ಳೋ ಪ್ರಸಂಗನೇ ಬರಲಿಲ್ಲ ಅನ್ನೋದು ಮತ್ತೊಂದು. ಅದಕ್ಕೆ ವಾದಿರಾಜ ಸ್ವಾಮಿ ಹೇಳಿದರು, ಅಂತೇ ಸಿದ್ಧಸ್ತು ಸಿದ್ಧಾಂತ. ಎಲ್ಲಾ ವಿಚಾರ ಮಾಡಿದ ಮೇಲೆ ಗಟ್ಟಿಯಾಗಿ ಉಳಿತಕ್ಕಂಥ ಸಿದ್ಧಾಂತ ಭದ್ರ ಸಿದ್ಧಾಂತ ಒಂದೇ ಅನ್ನೋದಕ್ಕೆ ಒಳ್ಳೆ ನಿದರ್ಶನ ಇದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ನಿಷ್ಠೆ ಜಾಸ್ತಿ ಆಗತ್ತ. ಅದಕ್ಕೆ ಇದನ್ನು ಆರಿಸಿಕೊಂಡಿದ್ದು. ಬೇರೆ ಯಾವ ಪರಂಪರೆಯನ್ನು ಈ ರೀತಿ ಓದುವ ಸಾಧ್ಯತೆ ಇಲ್ಲ. ಹೌದೇ ಸಾಮಾನ್ಯವಾಗಿ ಪರಂಪರೆ ಅಂತ ಕರಿಬಹುದೇ ಹೊರತು, ಆದರೆ ಸ್ಟ್ರಿಕ್ಟ್ಲಿ ಟ್ರೂಯೆಸ್ಟ್ ಸೆನ್ಸ್ ಅಲ್ಲಿ ಪರಂಪರೆ ಅಂತ ಕರೀಲಿಕ್ಕೆ ಬೇರೆ ಒಂದು ಯಾವುದೇ ಫಿಲಾಸಫಿಯಲ್ಲೂ ಕೂಡ ಅವಕಾಶ ಬರೋದಿಲ್ಲ. ಆ ದೃಷ್ಟಿಯಿಂದ ಈ ವಿಷಯ ಕೊಟ್ಟಿರೋದು, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಆಚಾರ್ಯರ ಪರಂಪರೆಯಲ್ಲಿ ಬದಲಿಗೆ ವೇದ ಶ್ರೀಮದ್ ಆಚಾರ್ಯರು ಸ್ವತಂತ್ರ ಪರಂಪರೆಯಲ್ಲ. ಮೊದಲು ತಿಳ್ಕೋಬೇಕಲ್ಲ, ಶ್ರೀಮದ್ ಆಚಾರ್ಯರು ಸ್ವತಂತ್ರ ಪರಂಪರೆಯಲ್ಲ. ಅನಾದಿ ಕಾಲದಿಂದ ಬಂದಂತಹ ವೈಷ್ಣವ ಸಿದ್ಧಾಂತವನ್ನ ಆಚಾರ್ಯರು ಪುನರುತ್ಥಾನ ಮಾಡಿದರೆ ಹೊರತು ಹೊಸದಾಗಿ ಯಾವ ಸಿದ್ಧಾಂತವನ್ನು ಆಚಾರ್ಯ ಹೇಳಿಲ್ಲ. ಇದು ಮೊದಲನೇದಿತ್ತು. ಬೇರೆಯವರೆಲ್ಲ ಹೊಸದಾಗಿ ಹೇಳ್ತೇವೆ ಅಂತ ಹೇಳಿದ್ದೆ ಮೊದಲನೇ ತಪ್ಪಾಯಿತು. ಹೊಸದಾಗಿ ಹೇಳ್ತೇವೆ ಅಂತ ಹೇಳಿದ್ರಿಂದಾನೆ ಅದು ಹಿಂದಿಲ್ಲದಂತಾಯ್ತಲ್ಲ. ಅದಕ್ಕೆ ಹೊಸದಾಗಿ ಹೇಳ್ತಕ್ಕಂಥ ಮಾತೆ ನಮಗೆ ಅದು ಗ್ರಾಹ್ಯ ಅನಿಸೋದಿಲ್ಲ. ಸಿದ್ಧಾಂತದಲ್ಲಿ ಹೊಸ ವಿಷಯ ಅನ್ನೋದಕ್ಕೆ ಅರ್ಥ ಇಲ್ಲ. ಭಗವದ್ಗೀತೆಯಲ್ಲಿ ಮಾತು ಬರುತ್ತೆ. ಅರ್ಜುನನ ಕೃಷ್ಣ ಹೇಳಬೇಕಾದ್ರೆ, ಅರ್ಜುನ ನೀನು ಏನು ಹೇಳ್ತಾ ಇದ್ದೇನಲ್ಲ, ಇದು ಇವತ್ತು ನಿನ್ನೆ ವಿಚಾರ ಅಲ್ಲ. ಇದು 4ನೇ ಅಧ್ಯಾಯದ ಮೊದಲ ಶ್ಲೋಕ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನು ರಿಕ್ಷಾಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹ್ ಸಯೇವಾಯಂ ಮಯಾತೇದ್ಯ ಯೋಗ ಪ್ರೋಕ್ತ ಪುರಾತನ. ಇದು ಕೃಷ್ಣ ಹೇಳಿದ ಮಾತುಗಳು. ಇದನ್ನು ಮೊದಲು ಹೇಳಿದ್ದು ನಾನು ಸೂರ್ಯನಿಗೆ, ಆತ ತನ್ನ ಮಗನಿಗೆ ಹೇಳಿದ ವಯಸ್ಸುತ್ತವನಿಗೆ, ಆತ ತನ್ನ ಮಗ ವಿಕ್ಷಾಕುವಿಗೆ ಹೇಳಿದ. ಈಗ ಪರಂಪರೆಯಿಂದ ಬಂದದ್ದನ್ನು ನಾನು ಮತ್ತೆ ಹೇಳ್ತಾ ಇದ್ದೇನೆ ಹೊರತು ಇದು ಹೊಸದಲ್ಲ ಅಂತ ಪರಮಾತ್ಮ ಹೇಳಿದ. ಇದು ಬಹಳ ಮುಖ್ಯ. ಇದು ಅಂದರೆ ಹೊಸತನ ಅನ್ನೋದು ಯಾವ ಹೊಸತರ ಬರುತ್ತೆ, ಸುಳ್ಳನ್ನ ಮತ್ತೆ ಮತ್ತೆ ಹೊಸದಾಗಿ ಹೇಳಬಹುದೇ ಹೊರತು ಸತ್ಯ ಯಾವಾಗ ಹೇಳಿದ್ರೂ ಒಂದೇ ರೀತಿ ಇರೋದ್ರಿಂದ ಅನಾದಿ ಕಾಲದ ಸತ್ಯ ಇದು. ಒಂದು ಸ್ವಲ್ಪ ಯೋಚನೆ ಮಾಡಿ. ಉದಾಹರಣೆಗೆ ಇವತ್ತು ಯಾವುದೋ ಒಂದು ಮತ್ತೆ ಇವತ್ತು ಹೊಸದಾಗಿ ಶುರುವಾಯಿತು, ಇನ್ಮೇಲೆ ಜನ ಉದ್ಧಾರವಾಗ್ತಾರೆ ಅಂತ ಇಟ್ಟುಕೊಂಡ್ರೆ ಹಿಂದಿದ್ದ ಜನಗಳೆಲ್ಲ ಉದ್ಧಾರವಾಗಲೇ ಇಲ್ಲ ಅಂತ ಆಗುವುದು. ಎಷ್ಟು ಜನ ಆಗಿದ್ದಾರೆ ಅನಾದಿ ಕಾಲದ ಜನಗಳಿಗೆಲ್ಲ ವಿಷಯ ಗೊತ್ತಿಲ್ಲ ಅಂತ ಹೇಳೋದು ಎಂದೂ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಪರಂಪರೆ ಅನಾದಿ ಅನ್ನೋದಕ್ಕೆ ಅರ್ಥ ಇದೆ. ಅಂತ ಅನಾದಿಯಾದ ವೇದಿಕ ಪರಂಪರೆಯನ್ನ ಸಮಗ್ರವಾಗಿ ಮುಂದಿಟ್ಟು ಮತ್ತೆ ವೇದವ್ಯಾಸ ದೇವರೇನೆ ಅವರು ಕೂಡ ಹೇಳಿದ್ದೇನಂತ, ಕೃಷ್ಣನ ಹೇಳೋದೇನಂತ, ವೇದಾಂತಕೃತ್ ವೇದ ವಿದೇವ ಚಾಹಂ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು. ಅರ್ಜುನ ಶಾಸ್ತ್ರವನ್ನು ಆಧರಿಸಿ ನಡೀಬೇಕು ಅಂತ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಬದ್ಧಿಗೆ ವಿನಿಶ್ಚಿತಂ. ಬ್ರಹ್ಮಸೂತ್ರಗಳಿಂದ ತೀರ್ಮಾನವಾಗಿರೋ ವಿಚಾರ ಅಂತ ಹೇಳಿದ್ದಾನೆ. ಮತ್ತೆ ಇದೆಲ್ಲ ಹಿಂದಿನ ಇದಕ್ಕೆ ರೆಫರೆನ್ಸ್ ಕೊಡಲಿಕ್ಕೆ ಹೊರಟಿರತಕ್ಕಂಥ ಮಾತುಗಳು. ಶ್ರೀಮದ್ ಆಚಾರ್ಯರಂತೂ ತಮ್ಮ ಗ್ರಂಥಗಳಲ್ಲಿ ಮಾತೆತ್ತಿದ್ರೆ ಕೊಟೇಶನ್ ಕೊಡುತ್ತಾರೆ. ಕೊಟೇಶನ್ ಕೊಡೋದು ಏನನ್ನೂ ಬರೆಯೋದೇ ಇಲ್ಲ ಅವರು. ಇನ್ನೂ ಸ್ವಲ್ಪ ಕೇರ್ಫುಲ್ ಆಗಿ ಓದಿದರೆ ಇಡೀ ಮಧ್ವಾಚಾರ ಸ್ವರಮೂಲ ಗ್ರಂಥಗಳಲ್ಲಿ ಅವರ ಓನ್ ವರ್ಡ್ಸ್ಗೂ ಕೊಟೇಶನ್ ಕಂಪೇರ್ ಮಾಡಿದರೆ 75% ಬರೀ ಕೊಟೇಶನ್ಸ್ ಆಚಾರ ಕೊಟ್ಟಿತ್ತು. ಯಾವಾಗ ಥೀಸಿಸ್ ಪಿಎಚ್ಡಿ ಕೊಟೇಶನ್ಸ್ ಇದ್ದವರು ಥೀಸಿಸೇ ಅಲ್ಲ. ಯಾವಾಗ ಥೀಸಿಸ್ ಪ್ರಬಂಧ ಪರಿಪೂರ್ಣ ಆಗಬೇಕಾದ್ರೆ ಫುಲ್ ಆಫ್ ಅಥೆಂಟಿಸಿಟಿ ಬರಬೇಕಾದ್ರೆ ಕೊಟೇಶನ್ಸ್ ಬೇಕೇ ಬೇಕು. ಈ ರೀತಿ ಬೇರೆ ಯಾರೂ ಕೊಡಲೇ ಇಲ್ಲ. ಆಚಾರ ಪ್ರತಿ ಸರ್ತಿನೂ ಆಧಾರ ಕೊಟ್ಟು ಹೇಳಿದರು. ಇದು ವೈಶಿಷ್ಟ್ಯ. ನಿಮಗೆ ಇದನ್ನ ನಿಜವಾಗ್ಲು ಇನ್ನೂ ಅರ್ಥ ಆಗಬೇಕಾದ್ರೆ ಒಂದು ನೋಟ್ ಯಾವನೋ ಕೊಟ್ಟ ನಿಮಗೆ ತಂದು, ಇದು ಒರಿಜಿನಲ್ ಅಂತ ಕೇಳಿದ. ಎಷ್ಟು ಒರಿಜಿನಲ್ ಗೊತ್ತೇನಯ್ಯ ಇದು, ನಾನೇ ಸ್ವಂತ ಪ್ರಿಂಟ್ ಮಾಡಿದ್ದೇನೆ ಗೊತ್ತಾ, ಗೊತ್ತಾಯ್ತಾ? ಅವಾಗ ಎಷ್ಟು ವೆರೈಟಿ ಬರುತ್ತೆ ಅದಕ್ಕೆ ಅರ್ಥ ಆಯ್ತಿಲ್ಲ. ಆಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ತಪ್ಪು ಅಂತೇಳಿ. ಇದು ನಂದಲ್ಲ, ಸರ್ಕಾರ ಪ್ರಿಂಟ್ ಮಾಡಿದ್ದು ಅಂತ ಹೇಳಿದ್ರೆ ಅದಕ್ಕೆ ಮಾನ್ಯತೆ ಬರುತ್ತೆ ಹೊರತು ನಾನು ಸ್ವಂತ ಪ್ರಿಂಟ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಅರೆಸ್ಟ್ ಆಗ್ತಾರೋ. ಸೊ ಕರೆನ್ಸಿ ಹೇಗೆ ಆ ಸರ್ಕಾರದ ಅಂಗೀಕಾರ ಮುದ್ರೆಯಿಂದ ಬರಬೇಕೋ ಈ ಶಾಸ್ತ್ರನೂ ಹಾಗೆ ಬರಬೇಕು. ಅದು ಧನ, ಇದು ಜ್ಞಾನಧನ. ಜ್ಞಾನಧನಕ್ಕೂ ಪರಂಪರೆ ಬೇಕು. ಯಾವ್ದಾದ್ರು ಸೈಟ್ ತಗೊಳ್ಳೋದಕ್ಕೆ ಹೋಗ್ತೀರಿ, ಮನೆ ತಗೊಳ್ಳೋದಕ್ಕೆ ಹೋಗ್ತೀರಿ, ತಕ್ಷಣ ಏನ್ ಮಾಡ್ತಾರೆ? ಲಿಂಕ್ ತಗೊಳ್ಬೇಕು. ಎಲ್ಲಿಂದ ಶುರುವಾಯ್ತದ, ಎಲ್ಲಿಂದ ಅಲಾಟ್ ತಗೊಂಡು ಯಾರಿಂದ ಯಾರು ಇವತ್ತು ಯಾರೆಲ್ಲ ಲಿಂಕ್ ಕೊಡ್ತಾ ಹೋಗ್ಬೇಕು. ನೀವೀಗ ಎಲ್ಲಿ ಲಿಂಕ್ ಮಿಸ್ ಆಗುತ್ತೋ ಅಲ್ಲಿ ವ್ಯಾಲಿಡಿಟಿ ಹೋಯ್ತಲ್ಲಿ, ಅಥೆಂಟಿಸಿಟಿ ಮಿಸ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಮೊದಲನೇದು ಬೇಸಿಕ್ ಡೇಟ್, ನಿಮ್ಮದು ಅಬ್ಸರ್ವೇಟ್ ಸೇರಿ ಡೇಟು, ಮತ್ತೆ ಲಿಂಕ್ ಡೇಟ್ಸ್ ಎಲ್ಲ ಇರಬೇಕೆ. ಯಾವ್ದು ಮಿಸ್ ಆದರೂ ಕೂಡ ಅದು ತೊಳಕಾಗೋದಿಲ್ಲ, ಏನೋ ಮೋಸ ಇದೆ ಅಂತ ಅರ್ಥ. ಇಷ್ಟಿದ್ದೇ ಮೋಸ ಮಾಡೋ ಜನ ಇದ್ದಾರೆ ಇವತ್ತು. ಇನ್ಮೇಲೆ ಎಷ್ಟು ಇದಾಗಿ ಹುಷಾರಾಗಿರ್ಬೇಕು. ಯಾಕೆ ಯಾಕೆ ಇದು ನಿಮ್ಮ ಇನ್ವೆಸ್ಟ್ಮೆಂಟಿನ ಪ್ರಶ್ನೆ ಇದೆ. ಅದು ಸೇಫ್ ಗಾರ್ಡ್ ಆಗಬೇಕಾದ್ರೆ ಚೆಂದ ಗೊತ್ತಿರಬೇಕು ನಿಮಗೆ. ಇದು ಹಾಗೆ ಅಲ್ಲಿ ನಿಮ್ಮ ಧನ ಇನ್ವೆಸ್ಟ್ ಮಾಡ್ತೀರಿ, ಶಾಸ್ತ್ರಕ್ಕೆ ನಿಮ್ಮನ್ನೇ ಇನ್ವೆಸ್ಟ್ ಮಾಡ್ಕೋತೀರಿ, ಗೊತ್ತಾಯ್ತಾ? ಯುವರ್ ಓನ್ ಸೆಲ್ಫ್ ಈಸ್ ಬೀಂಗ್ ಇನ್ವೆಸ್ಟೆಡ್. ಶಾಸ್ತ್ರ ಅಂದಮೇಲೆ ಆತ್ಮಾರ್ಪಣ ಅಂದ್ರೆ ಸರ್ವಸಮರ್ಪಣ ಮಾಡ್ಕೋತೀರಿ, ಎಷ್ಟು ಅಥೆಂಟಿಸಿಟಿ ಇರಬೇಕು ಅದಕ್ಕೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಜನಕ್ಕೊಂದು ಮೊದಲು ಉಪಯೋಗ ಏನಾಗಬೇಕು ಅಂತ ಕೇಳಿದ್ರೆ, ಇತ್ತೀಚೆಗೆ ಆ ಕೃಷ್ಣಮೂರ್ತಿ ಫಿಲಾಸಫಿ ಏನೇನೋ ಬರ್ತಾ ಇರುತ್ತೆ, ಗೊತ್ತಾಯ್ತಿಲ್ಲ ಜನ ಓದ್ತಾ, ರಜನೀಶ್ ಫಿಲಾಸಫಿ, ಫಿಲಾಸಫಿ ಎಲ್ಲ ತಮಾಷೆ ಅಂತ ಕೇಳಿದ್ರೆ, ಅವ್ರ ಓನ್ ಫಿಲಾಸಫಿ ಕೊಡೋದಾದ್ರೆ ಅರ್ಥ ಇರೋದಕ್ಕೆ. ಅದು ನಂಬ್ತಾರೆ ಹಾಗೆ ಜನ ಈ ಮಧ್ಯೆ, ಹೋಗ್ತಾನೆ ಹೂ ಅರಿಯೋ ಹೊತ್ತು ಕೇಳಿ ಮುಗಿದೋಗುತ್ತೆ. ಆಚಾರ್ಯ ಇದನ್ನೆಲ್ಲ ವಿಷ್ಣು ಹೇಳಿದ ಆರಂಭದಲ್ಲಿ ಹೇಳ್ತಾನೆ. ಇದು ನಾನು ಹೇಳ್ತಕ್ಕಂಥ ಸಿದ್ಧಾಂತ ಅಂತ ಯಾರಾದ್ರೂ ಹೇಳೋದಾದ್ರೆ ಆ ಸಿದ್ಧಾಂತದ ಮೊದಲ ಪ್ರಶ್ನೆ ಬರೋದು, ಆರ್ ಯು ರಿಯಲಿ ಕಾಂಪಿಟೆಂಟ್ ಅಂತ ಮೊದಲೇ ಪ್ರಶ್ನೆ. ಸಿದ್ಧಾಂತ ಹೇಳೋ ಶಕ್ತಿ ನಿನಿದೆಯಾ ಅಂತ ಮೊದಲು ಕೇಳಬೇಕು. ಎರಡನೇದಿದ್ರೆ ನಾವೇ ತಿಳ್ಕೋಬೇಕಾದ್ರೆ ನೆಕ್ಸ್ಟ್ ನೀನೇ ಅನೆಸ್ಟ್ ಆಗಿರ್ಬೋದು, ಫಸ್ಟ್ ರ್ಯಾಂಕ್ ಅಂತ ಹೇಳ್ಕೊಬಿಟ್ಟ ಸರ್ಟಿಫಿಕೇಟ್ ಕೇಳ್ತೀರಾ. ಅವೀಗ ನೋಡಿದ ತಕ್ಷಣ ಗೊತ್ತಾಗಲಿಲ್ಲ, ಪ್ರೂವ್ ಮಾಡಬೇಕಾದ್ರೆ ಇಲ್ಲದ ಹೋದ್ರೆ ಎಲ್ಲರೂ ತಾವೇ ಹೇಳ್ಕೊಬಿಟ್ಟು ಎಲ್ಲರೂ ಫಸ್ಟ್ ರ್ಯಾಂಕ್ ಇರ್ತಾರೆ, ಯಾರು ಕಡಿಮೆ ಇರೋದಿಲ್ಲ ಯಾರು ಕೂಡ. ಹೋಗ್ತಾನೆ ಅದನ್ನ ಅಥೆಂಟಿಕೇಟ್ ಮಾಡಬೇಕಾದ್ರೆ ಪ್ರೂಫ್ ಕೊಡಬೇಕು. ಇದನ್ನ ಅರ್ಥ ಮಾಡಿಕೊಂಡು ಈ ಒಂದು ಅಂಶ ಬಂತು ಅಂದ್ರೆ ನೀವು 50% ಸೇವ್ಡ್ ಅಂತ ಅರ್ಥ ಇದೆ. ಈ ಬಾಬಾ ಯಾರ ಹತ್ರ ಹೋಗೋ ಚಾನ್ಸೇ ಬರೋದಿಲ್ಲ. ಯಾಕೆ? ಅವ್ರಿಗೆ ಯಾರು ಹಿಂದಿನವರು ಅಂತಿಲ್ಲ, ಅವರಿಗೆ ಯಾರಿಗೂ ಪುರಾತನರು ಅಂತಿಲ್ಲ. ನಾವು ಹೇಳಿದ್ದೆ ಫಿಲಾಸಫಿ ಅಷ್ಟೇ. ಓ ಇದಕ್ಕಿಂತ ಬಂದು ಯಾರು ಒಪ್ತಾರ ಅದನ್ನ? ಕೋಟಾ ಅಂತ ತಾವೇ ಓಪನ್ಲೇ ಡಿಕ್ಲೇರ್ ಮಾಡಿಕೊಂಡೆ ಲೆಕ್ಕ. ಇವತ್ತು 100-90 ಪಾಲು ಜನ ನಮ್ಮವ್ರು ಹೋಗ್ತಿರೋದು ಅಂತಲ್ಲಿ ನೆನಪಿರಲಿ, 99 ಪಾಲು ಜನ ಹೋಗ್ತಿದ್ದಾರೆ. ಅವರೆಲ್ಲ ಹಿಂದಿನ ಎಷ್ಟೋ ಜನ ಅವ್ರ ಕೇಸ್ ತಗೊಂಡ್ಬಿಟ್ರೆ ಮೋಸ್ಟ್ ಆಫ್ ದೆಮ್ ಆರ್ ಕ್ರಿಮಿನಲ್ಸ್ ಆರ್ ಫ್ರಾಡ್ಸ್. ಅರ್ಥ ಆಯ್ತಾ? ಮೋಸ್ಟ್ ಆಫ್ ದೆಮ್ ಇಫ್ ನಾಟ್ ಆಲ್. ಅರ್ಥ ಆಯ್ತಾ? ಮೋಸ್ಟ್ ಆಫ್ ದೆಮ್ ಫ್ರಾಡ್ಸ್ ಕ್ರಿಮಿನಲ್ಸ್ ಇರ್ತಾರೆ. ಅಂತವ್ರದ್ರು ಏನ್ ಸಾಧನೆ ಮಾಡ್ತೀರಿ? ಅನ್ಫಾರ್ಚುನೇಟ್ಲಿ ಇವತ್ತು ಎಷ್ಟು ಜನ ಹೋಗಿದ್ದಾರೆ ಲೆಕ್ಕನೇ ಇಲ್ಲ ನಿಮಗೆ ಹೋಗಿದವರು. ತುಂಬಾ ಜನ ಹೋಗ್ಬಿಟ್ಟಾಗಿದೆ, ಟೋಟಲಿ ಡೆಡಿಕೇಟ್ ಮಾಡ್ಕೊಂಡ್ಬಿಡ್ತಾರೆ. ಇದು ಎಷ್ಟು ಡೆಡಿಕೇಟ್ ಮಾಡ್ಕೋತಾರೆ ಗೊತ್ತಾ? ಆ ಕಲ್ಕಿಗೆ ನೀತಿ ಶುರುವಾಗಿದೆಯಲ್ಲ, ಕಲ್ಕಿ ಸ್ಕೂಲ್ ಅಂತ ಶುರುವಾಗಿದೆ. ಎಷ್ಟು ಹೋಪ್ಲೆಸ್ ಅಂತ ಕೇಳಿದ್ರೆ, ಅವರ್ಯಾರು ಬದುಕರು ಹಿಡಿಯೋದು, ರಿಟೈರ್ಡ್ ಪರ್ಸನ್ಸ್ ಹಿಡಿಯೋದಿಲ್ಲ ಅವರು. ಎಲ್ಲ ಯಂಗ್ಸ್ಟರ್ಸ್ ಆಗಿರ್ಬೇಕು, ಅದು ಏನು ಅರೌಂಡ್ 20 ಇರಬೇಕು. ಅರ್ಥ ಆಯ್ತಾ? ಅವ್ರು ಹೇಗೆ ಹೋಗ್ಬೇಕು ಅಂತ ಗೊತ್ತಾ? ಅಲ್ಲಿಗೆ ಟೋಟಲ್ ಸರೆಂಡರ್ ಆಗಿ ಹೋಗ್ಬೇಕು. ತಲೆ ಬೆಳೆಸ್ಕೊಂಡು ಹೋಗ್ಬೇಕಂತ ಇವತ್ತು ಹೆಂಗಸರು ಕೂಡ ಬೆಳೆಸ್ಕೊಂಡು ಹೋಗ್ತಾ ಇರೋದ್ರೆ ಎಷ್ಟು ಆಶ್ಚರ್ಯ ಇರಬೇಕು ಲೆಕ್ಕ. ನಮ್ಮಲ್ಲಿ ಯಾವ ನಿಬಂಧನೆ ಇಲ್ದೇನೋ ಜನ ಬರೋದಿಲ್ಲ. ಅಷ್ಟಿಟ್ಕೊಂಡು ಅಲ್ಲಿ ಹೋಗ್ತಾರೆ ಅಂದ್ರೆ ಎಷ್ಟು ಮೆಸ್ಮರೈಸ್ ಮಾಡ್ತಾರೆ ಅವ್ರನ್ನೆಲ್ಲ ಕೂಡ. ಇದೆಲ್ಲ ಅವಾಯ್ಡ್ ಆಗಬೇಕು ಅಂದ್ರೆ ಒಂದು ಕ್ವಶನ್ ಮಾಡೋ ನಿಮಗೆ ಗದ್ವತೆ ಗೊತ್ತಾಗಬೇಕು. ಬೇಸ್ಲೆಸ್ ಫಿಲಾಸಫಿ ಅಂತ ಆಗುತ್ತೆ. ಏನಿದ್ರು ಅಥೆಂಟಿಕೇಟ್ ಮಾಡದೆ ಹೋದ್ರೆ ಯಾರು ಫಾಲೋ ಮಾಡಲಿಕ್ಕಾಗೋದಿಲ್ಲ. ಆಚಾರ್ಯರ ತತ್ವ ನಿರ್ಣಯದ ಆರಂಭ ಪೂರ್ತಿ ಇದನ್ನು ಹೇಳೋದು ಆಚಾರ್ಯ. ಯಾವುದೇ ಒಂದು ಹೊಸ ಫಿಲಾಸಫಿ ಅಂದ್ರೆ ಅದು ಡೆಫಿನೆಟ್ಲಿ ನಾಟ್ ಅಕ್ಸೆಪ್ಟಬಲ್. ನೀವು ಅದನ್ನ ಫರ್ಮ್ ಬೇಸಿಸ್ ಮೇಲೆ ಪ್ರತ್ಯಕ್ಷ ಅನುಮಾನ ಆಗಮ ಮೂರನ್ನು ಸೇರಿಸಿ ಹೇಳಬೇಕು. ಅರ್ಥ ಆಯ್ತಾ? ಈ ಭಾಗ ತಿಳ್ಕೊಡೋದಕ್ಕೆ ಇದನ್ನು ಬೇಕು. ಆಮೇಲೆ ಇಷ್ಟು ಅಥೆಂಟಿಕ್ ಇದ್ದ ಮೇಲೆ ಫಾಲೋ ಮಾಡರ್ ಯಾರಂತ ನೋಡ್ತಾರೆ. ಫಾಲೋ ಮಾಡರ್ ಹೇಗಿರ್ಬೇಕಾಗ ಅಂಧೇನೈವ ನಿಯಮಾನ ಯಥಾಂಧಾಹ. ಕುರುಡನ್ನ ಕುರುಡರು ಫಾಲೋ ಮಾಡಿದ್ರೆ ಎಲ್ಲರೂ ತಪ್ಪು ಅಂತಾಗುತ್ತೆ ಹೊರತು ಅದು ಸರಿ ಅಂತ ಆಗೋದಿಲ್ಲ. ಅದೇ ರೀತಿಯಲ್ಲಿ ತಿಳಿದವರು ಫಾಲೋ ಮಾಡಿದಾಗ ಅದಕ್ಕೆ ಮಹತ್ವ ಬರುತ್ತೆ. ಸೊ ಮಧ್ವಾಚಾರ್ಯರು ವೇದವ್ಯಾಸದೇವರು ಫಾಲೋ ಮಾಡಿದರು. ಮಧ್ವಾಚಾರ್ಯರು ಎಷ್ಟು ಜನ ಫಾಲೋ ಮಾಡಿದ್ದಾರೆ ಲೆಕ್ಕ? ಇಂಥ ಪರಂಪರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಂಪರೆ ನಮ್ದು. ಅದಕ್ಕೆ ಮೊದಲನೇ ದೃಷ್ಟ ಅಂತ ಅವ್ರ ಜೊತೆಗೆ ಸಾಕ್ಷಾತ್ ಶಿಷ್ಯರಾದಲ್ಲ, ಅವರೆಲ್ಲ ಎಕ್ಸಾಂಪ್ಲರಿ ಫಿಗರ್ಸ್ ಅಲ್ಲ, ಸಾಮಾನ್ಯರಲ್ಲ. ಪದ್ಮನಾಭ ತೀರ್ಥರು ಉದಾಹರಣೆಗೆ. ಪದ್ಮನಾಭ ತೀರ್ಥರು ಎಷ್ಟು ದೊಡ್ಡವರಾಗಿದ್ದರು ಅಂದ್ರೆ ಶೋಭನ ಭಟ್ಟರು ಅಂತ ಅವರ ಹೆಸರು. ಅವರು ಈ ಕಾಕತೀಯ ಸಂಸ್ಥಾನದ ಕಡೆಯವರು. ಆ ಕಾಲ ಪ್ರಧಾನಮಂತ್ರಿಯಾಗಿದ್ದವರು, ರಾಜನ ಪ್ರಧಾನಮಂತ್ರಿಯಾಗಿದ್ದವರು. ಎಲ್ಲಾ ಶಾಸ್ತ್ರದ ಓದಿದ್ರಂತೂ, ಸಕಲ ಶಾಸ್ತ್ರ ಪಾರಂಗತರು. ಆಚಾರ್ಯರಿಗಿಂತ ವಯಸ್ಸಿನಲ್ಲಿ ದೊಡ್ಡವರು, ಆ ಲೆಕ್ಕದಲ್ಲಿ ಸ್ವಲ್ಪ ಸೀನಿಯರ್ ವಯಸ್ಸಿನಲ್ಲಿ. ಪಂಡಿತರಾಗಿದ್ದರಲ್ಲ ಆಚಾರ್ಯ. ಬದಲೇ ಬದಲೇ ಆತ್ಮೀಯ ಮುಗಿಸಿಕೊಂಡು ಬಂದು ಬ್ರಹ್ಮಸೂತ್ರ ಭಾಷೆಯನ್ನು ಪ್ರವಚನ ಮಾಡಿದರು, ಪಬ್ಲಿಷ್ ಮಾಡಿದರು ಗೋದಾವರಿ ತೀರ. ಅದನ್ನು ಕೇಳ್ತಿರ್ಲಿಕ್ಕೆ ಭಾರಿ ಆಶ್ಚರ್ಯ ಆಯಿತು ಅವರಿಗೆ. ಅಂದ್ರೆ ಅಂತ ಅಕ್ಸೆಪ್ಟೆಡ್ ಸ್ಕಾಲರ್ ಆಫ್ ದಿ ಹೋಲ್ ಸೊಸೈಟಿ ಅವರು. ಆಗಿನ ಕಾಲ ಸ್ಕಾಲರ್ಶಿಪ್ ಅಂದ್ರೆ ಪುಸ್ತಕ ಇಲ್ಲದ ಸ್ಕಾಲರ್ಶಿಪ್ ಅದು, ಗೊತ್ತಾಯ್ತು. ಎಲ್ಲ ಮನೆಯಲ್ಲೇ ಇರಬೇಕು, ಮನಸ್ಸಿನಲ್ಲೇ ಇರಬೇಕು ಅಂತ ಸ್ಕಾಲರ್ಶಿಪ್ ಇತ್ತು. ಅಂತಹ ಜಾಗದೊಳಗೆ ಒಂದು ಕಥೆ ಹೇಳ್ತಾರೆ ಅವ್ರ ಬಗ್ಗೆ. ಅವರು ಕೂತ ಸಭೆಯೊಳಗೆ 14 ಪೀಠ ಹಾಕಿದ್ರಂತೆ, 14 ಮನೆಗಳು ಹಾಕಿದ್ರಂತೆ. ಅದರಲ್ಲಿ ಮನೆ ಮೇಲೆ ಕೂಡಬೇಕಾದ್ರೆ ಅಷ್ಟು ಅರ್ಹತೆ ಎಷ್ಟಿರಬೇಕು ಅಂದ್ರೆ 14 ಶಾಸ್ತ್ರ ಓದಿರಬೇಕು. ಅದ್ರ ಮಾತ್ರ ಕೂಡಾಗಿಲ್ಲ ಅದಕ್ಕೆ. ಇವತ್ತು ಡೈರೆಕ್ಟರ್ ಆಗಬೇಕಾದ್ರೆ ಬೋರ್ನ ಡೈರೆಕ್ಟರ್ ಮಾಡಿಬಿಡ್ತಾರೆ, ಎಷ್ಟು ಸರ್ವಿಸ್ ಆಗಿರುತ್ತೆ, ಎಷ್ಟು ಕ್ವಾಲಿಫಿಕೇಶನ್ ಇರುತ್ತೆ ಅವರಿಗೆ. ಆ ರೀತಿ ಅಧ್ಯಕ್ಷರಾಗಿ ಕೊಡಬೇಕು, ಅಷ್ಟು ಜನ ಕೊಡಬೇಕಾಗಿತ್ತು. 14 ಪಡೆ ಹಾಕಿದ್ರೆ ಒಂದರಲ್ಲಿ ಇವ್ರು ಕೂತಿದ್ರಂತೆ, ಗೊತ್ತಾಯ್ತಾ? ಇದನ್ನ ಗೋಸ್ವಾಮಿ ಅಂತ ಹೇಳಿ ಷಟ್ ಸಂದರ್ಭ ಅಂತ ಪುಸ್ತಕ. ಚೈತನ್ಯ ಪಂಥವರು ಬರೀತಾರೆ ಭದ್ರನಾಥ ತೀರ್ಥರ ಬಗ್ಗೆ, ನಮ್ಮವರು ಬರೆದಾರೆ ಚೈತನ್ಯ ಪಂಥವರು ಬರೀದ್ರು. ಇಷ್ಟು ಗ್ರೇಟ್ ಸ್ಕಾಲರ್ ಶೋಭನಾ ಭಟ್ರು ಯಾವಾಗ ಭದ್ರಾಚಾರ್ಯ ಮಾತಾಡಿದ್ರು ತಕ್ಷ ಇಳಿದ್ಬಿಟ್ಟು, ಸ್ವಾಮಿ ನಾನು ಕೊಡ್ಲಕ್ಕೂ ಯೋಗ್ಯ ಇಲ್ಲ, ನೀವು ಕೂಡಿ ಅಂತ ಕುಡಿಸ್ಬಿಟ್ರಂತೆ. ಅರ್ಥ ಆಯ್ತಾ? ಅಂದ್ರೆ ಅಂತಹ ದೊಡ್ಡ ಇಡೀ ಸಭೆಗೆ ಅಧ್ಯಕ್ಷರಾಗಿದ್ದ ದೊಡ್ಡ ವಿದ್ವಾಂಸರು ಆಚಾರ್ಯ ಟೋಟಲಿ ಸರೆಂಡರ್ ಆಗ್ತಾರೆ, ಗೊತ್ತಾಯ್ತಾ? ಅದನ್ನ ಅರ್ಥ ಮಾಡಿಕೊಂಡ್ರೆ ಎಂಥವರು ಕನ್ವರ್ಟ್ ಮಾಡ್ತಾರೆ ಆಚಾರ್ಯ. ಇವತ್ತು ಜನರು ಬುದ್ಧಿ ಇಲ್ದನ್ನು ಕನ್ವರ್ಟ್ ಮಾಡ್ತಾರೆ, ಸಾಮಾನ್ಯವಾಗಿ ವೀಕ್ನ್ನು ಹುಡುಕೋತಾರೆ. ಹಾಗಲ್ಲ, ಅಂತ ಬುದ್ಧಿವಂತರನ್ನ ಕನ್ವರ್ಟ್ ಮಾಡಿದ್ದ ಆಚಾರ್ಯರು. ಅದೇನು ಟೋಟಲ್ ಕನ್ವರ್ಷನ್. ಅವರು ಮೊಟ್ಟ ಮೊದಲು ಇದೀ ಪದ್ಮನಾಭ ತೀರ್ಥರು ಅಂತ ಹೇಳಿ, ಯಹ್ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾಹ್ವಯ ಅಂತ ಏನು ಕರೀತಾರೆ, ಅವರು ಶೋಭನ ಭಟ್ಟರು. ಒರಿಸ್ಸಾ ಪ್ರಾಂತದಲ್ಲಿ ಇತ್ತು ಅಷ್ಟು ಹೆಸರು ಮಾಡಿದವರು ಆಚಾರ್ಯ ಶಿಷ್ಯರಾಗಿ ಮುಂದೆ ಇಡೀ ಪರಂಪರೆಯನ್ನು ನಡೆಸತಕ್ಕಂಥ ಗುರುಗಳಾದರು. ನರಹರಿ ತೀರ್ಥರು ಅವರು ದೊಡ್ಡ ವಿದ್ವಾಂಸರು. ಅದು ರಾಜಕೀಯವಾಗಿ ಒರಿಸ್ಸಾ ಪ್ರಾಂತ, ಅವರು ಈ ಕಡೆ ಇದ್ರು ಒರಿಸ್ಸಾ ಪ್ರಾಂತದವರು, ಒರಿಸ್ಸಾ ಪ್ರಾಂತದಲ್ಲಿದ್ದು ದೊಡ್ಡ ಹೆಸರು ಮಾಡಿದವರು, ದೊಡ್ಡ ಪರಂಪರೆ ಇತ್ತು. ಆಚಾರ್ಯ ಶಿಷ್ಯ ಆಚಾರ್ಯರ ಮಾತನ್ನು ಕೇಳಿ ಸಂಪೂರ್ಣ ಶಿಷ್ಯರಾಗಿಬಿಟ್ಟು ಅವರ ಅಪ್ಪಣೆಯಂತೆ 12 ವರ್ಷಗಳ ಕಾಲ ಕಳಿಂಗ ಸಂಸ್ಥಾನವನ್ನು ರಾಜರಾಗಾಡಿದವರು, ಯತಿಗಳು ಆಗಿ ರಾಜರಾಗಿದ್ದಂಥ ವಿಶಿಷ್ಟ ದಾಖಲೆ ನಾರಾಯಣ ತೀರ್ಥರು. ಅಂಥ ಒಂದು ಗ್ರೇಟ್ ಸ್ಕಾಲರ್ಸ್ ಅವರೆಲ್ಲ ಕೂಡ. ಋಷಿಕೇಶ ತೀರ್ಥರು ಉಡುಪಿ ಪ್ರಾಂತದ ಅತ್ಯಂತ ಜ್ಯೇಷ್ಠ ವಿದ್ವಾಂಸರು. ಆಚಾರ ಶಿಷ್ಯರಾದವರೆಲ್ಲ ಒಬ್ಬರಿಗಿಂತ ಒಬ್ಬರು ಗ್ರೇಟ್ ಅವರು. ಸುಮಧ್ವಿಜರು ಒಂದು ಮಾತು ಹೇಳುತ್ತಾರೆ, ಎಷ್ಟು ದೊಡ್ಡವರು ಆಚಾರ ಶಿಷ್ಯರು ಅಂತ ಕೇಳಿದರೆ ಒಬ್ಬೊಬ್ಬರೇ ಸಾಕು ಸಿದ್ಧಾಂತ 1000 ವರ್ಷ ಮುಂದಕ್ಕೆ ನಡೆಸಕ್ಕೆ, ಒಬ್ಬೊಬ್ಬರೇ ಸಾಕಂತ. ಅಂತ ಪಿಲ್ಲರ್ಸ್ ಅವರೆಲ್ಲ ಕೂಡ ಅಲ್ಲಿ ಒಡನೆ ಮಾಡ್ತಾ ಹೇಳುತ್ತಾರೆ. ಶ್ರೀಪಾದ ಆಚಾರ್ಯರು ಎಷ್ಟು ಶಿಷ್ಯರು ಎಷ್ಟು ದೊಡ್ಡವರಾಗಿದ್ದರು ಅಂದ್ರೆ, ಅವರ ಮುಖ ನೋಡಿದ ಒಬ್ಬರಾದ್ರ ದಾಸರ ದಾಸರ ದಾಸರಾಗಿಬಿಟ್ರು ಸಾಕರು ಉದ್ದಾರ ಆಗಿಬಿಡ್ತೀವಿ ಅಂತ ಹೇಳಿದ್ದಾರೆ. ಆಚಾರ್ಯನ ನೋಡಿದವರಿದ್ರೆ ಸಾಕರು. ಶ್ರೀಮದ್ ವದನೆಯಂದು ಬಿಂಬಂ ಪ್ರೇಕ್ಷತಾತ್ತ ಸ್ವಿಧ ಸುಧಾ ಸುಧ ತಕಾಂತಿ ಸುಕಾಂತಿ ಕಾಂತಂ ಏ ಪ್ರೇಕ್ಷತಾತ್ರ ಭವತಾಪ ಶವಾಯ ತೈಲಂ ತದ್ದಾಸ ದಾಸ್ಯಮಿ ಕಿಂ ನದದಾತಿ ಪುಂಸಾಂ ಅಂತ ಹೇಳಿದ್ದಾರೆ. ಅವರ ದಾಸರ ದಾಸರಾದರೂ ಉದ್ದಾರ ಆಗಿಬಿಡುತ್ತೇವೆ ಅಂತ ಶ್ರೇಷ್ಠರಾದವರನ್ನು ಆಚಾರ್ಯರು ಶಿಷ್ಯರನ್ನಾಗಿ ಮಾಡಿಕೊಂಡರು. ತಿರುಕುಪಂಡಿತ ಆಚಾರ್ಯರು ಇಡೀ ಅದ್ವೈತ ಮತದಲ್ಲಿ ಆಗಿನ ಕಾಲಕ್ಕೆ ಅವರೇ ಫೈನಲ್ ಅಥಾರಿಟಿ ಆಗಿದ್ದರಂತೆ. ಎಲ್ಲರನ್ನೂ ಆಚಾರ್ಯ ಸೋಲಿಸಿ ಆಗಿತ್ತಲ್ಲ, ಅದಕ್ಕೆ ಅವರೊಬ್ಬರು ಉಳ್ಕೊಂಡಿದ್ರು. ಅವರನ್ನು ಕರ್ಕೊಂಡು ಬಂದರು, ನೀವು ಹೇಗಾದ್ರೆ ಆಚಾರ್ಯ ಸೋಲಿಸಿಬಿಡಿ ಅಂತೇಳಿ. ಅವತ್ತು ಬಂದರು ಅವರು, ತಾವೇ ಸೋತ್ ಶಿಷ್ಯರಾಗಿಬಿಟ್ರೆ ನಡೆಯುತ್ತೆ. ಬರೀ ಸೋತ್ ಓಡೋಗಿದ್ರು ಸಾಕಾಗಿತ್ತು, ಸೋತ್ ಶಿಷ್ಯರಾಗಿಬಿಡ್ತಾರೆ. ಶಿಷ್ಯರಾಗಿ ಹರಿವಾಯ ಸ್ಥಿತಿ ಬರೀತಾರೆ ನೆನ್ಬಿಟ್ಕೋಬೇಕು. ಇವತ್ತು ಇಡೀ ಮಾಧ್ವರಿಗೆ ಮಂಗಳ ಸೂತ್ರದಂತಹ ಶ್ರೇಷ್ಠವಾದ ಸ್ತೋತ್ರ ಅಂದ್ರೆ ಹರಿವಾಯ ಸ್ಥಿತಿ. ಆಚಾರ್ಯ ರೂಪತ್ರಗಳನ್ನು ಕಣ್ಣಾರೆ ಕಂಡು ಬರೆದಿದ್ದು ಅವರು ಒಂದು ಎಂತೆಂಥ ಶಿಷ್ಯರಿದ್ದಾರೆ ಆಚಾರ್ಯರಿಗೆ. ಹೋಗ್ಲಪ್ಪ ಅವರು ಬರೀ ಬಾಯಲ್ಯ ಶಿಷ್ಯರಾದ ಎಲ್ಲ ಗ್ರಂಥ ಬರೆದವರು. ಆಮೇಲೆ ಅವರ ಸ್ಕಾಲರ್ಶಿಪ್ಗೇನು ಆಧಾರ ಅಂತ ಕೇಳಿದರೆ ಎಲ್ಲ ಗ್ರಂಥಕರ್ತೃಗಳಾದ್ರು. ತತ್ವಪ್ರದೀಪ ಬರೆದವರು ಸಾಕ್ಷಾತ್ ತಿಳ್ಕೊಂಡ್ಬಿಟ್ಟಿದ್ದ ಆಚಾರ್ಯರು. ಸನ್ಯಾಯ ರತ್ನಾವಳಿ ಸತ್ತರ್ಕ ರತ್ನಾವಳಿ ಬರೆದವರು ಪದ್ಮನಾಭ ತೀರ್ಥರು. ನರಹರಿ ತೀರ್ಥರು ಗೀತಾ ಭಾಷ್ಯಕ್ಕೆ ಟೀಕಾ, ಯಮಕ ಭಾರತಕ್ಕೆ ಟೀಕಾ, ಎಷ್ಟು ಬರೀತಾರವರು. ಪದ್ಮನಾಭ ತೀರ್ಥರು 15 ಗ್ರಂಥ ಬರೀತಾರೆ ಪದ್ಮನಾಭ ತೀರ್ಥರು. ಎಲ್ಲ ಅದನ್ನು ಯೋಚನೆ ಮಾಡ್ತಾ ಹೋದ್ರೆ ನಿಮಗೆ ಎಂತೆ ದೊಡ್ಡದವರನ್ನು ಪರಿಹಾರ ಮಾಡಿ ಆಚಾರ್ಯರು ಪರಿವರ್ತನೆ ಮಾಡಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಆಗ ಅವರು ನಿಜವಾದ ಅರ್ಥದಲ್ಲಿ ಕನ್ವಿನ್ಸ್ ಮಾಡಿದ್ದು ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಮಾಧ್ವ ಪರಂಪರೆ ವ್ಯಕ್ತಿಯಿಂದಾಗಿ ಬೆಳೆದು ಬಂದ ಪರಂಪರೆಯಾಯಿತು. ಸ್ಟ್ರಾಂಗೆಸ್ಟ್ ಪರಂಪರೆಯಾಗಿ ಬಂತು ಒಬ್ಬರಿಂದ. ಮತ್ತೆ ಇನ್ನೊಂದು ಯೋಚನೆ ಮಾಡಿ, ಇವತ್ತು ಇನ್ನೊಂದು ಯೋಚನೆ ಮಾಡಿದರೆ ಶಂಕರಾಚಾರ್ಯರಿಗೂ ಹಿಂದೊಂದು ಪರಂಪರೆ ಇತ್ತು. ಎಷ್ಟು ಮಟ್ಟಿಗೆ ಅಂದರೆ ಒಂದು ಪುಸ್ತಕ ಬರೆಯೋದಕ್ಕೆ ಮಾಡೋದಕ್ಕೆ ಒಂದು ಬೇಸಿಕ್ ಕ್ರಿಯೇಟ್ ಮಾಡಿದ ಪರಂಪರೆ ಇತ್ತು. ಅವರಿಗೆ ಗೋವಿಂದ ಭಗವತ್ಪಾದರು ಅಂತ ಒಬ್ಬ ಗುರುಗಳಿದ್ರು, ಗೌಡಪಾದಾಚಾರ್ಯರು ಅಂತಿದ್ರು. ಗೋವಿಂದ ಭಗವತ್ಪಾದರ ಶಿಷ್ಯರೇ ಗೌಡಪಾದಾಚಾರ್ಯ, ಅವರ ಶಿಷ್ಯರು ಅದನ್ನು ಮುಂದುವರೆಸಿದ್ದು ಶಂಕರಾಚಾರ್ಯರು. ಅಂದರೆ ಅವರಿಗೆಲ್ಲ ಸ್ವಲ್ಪ ಫೀಲ್ಡ್ ವರ್ಕ್ ನಡೆದಿತ್ತು ಅವರ ಸಿದ್ಧಾಂತದ ಬಗ್ಗೆ. ರಾಮಾನುಜಾಚಾರ್ಯರಿಗೆ ಯಮನಾಚಾರ್ಯ ಬದಲಾದವರೆಲ್ಲ ಇದ್ರು, ಅವರು ಫೀಲ್ಡ್ ವರ್ಕ್ ಮಾಡಿದ್ರು. ಪ್ರತಿಯೊಬ್ಬರಿಗೂ ಇತ್ತು. ಆಚಾರ್ಯ ಮಾತ್ರ 8 ವರ್ಷದ ಹುಡುಗ ಯಾರು ಏನು ಹೇಳಾಗಿಲ್ಲ, ಎಲ್ಲ ತತ್ವಪ್ರಣರೇ ಇದ್ರು ಅವರ ಎದುರಿಗೆ. ಟೋಟಲಿ ಆಚಾರ್ಯರು ಮೂಲ ಗ್ರಂಥದಿಂದ ತರಬೇಕಾಗಿತ್ತು, ಅವರು ಮೂಲ ಗ್ರಂಥದಿಂದ ಡೈರೆಕ್ಟ್ ತರಬೇಕಾಗಿತ್ತು ಆಚಾರ್ಯರು. ಅಂದರೆ ಎಷ್ಟು ಶ್ರಮ, ಒಬ್ಬರೇ ಅಷ್ಟು ಜನ ಕನ್ವಿನ್ಸ್ ಮಾಡ್ತಾರೆ. ಇದೆಲ್ಲ ಯಾತಕ್ಕೆ ಹೇಳ್ತೇನೆ ಅಂದರೆ, ಆಗ ಆಚಾರ್ಯ ಗ್ರೇಟೆಸ್ಟ್ ಏನಂತ ಗೊತ್ತಾಗುತ್ತೆ. ಒಂದು ಮಾಡಿದ ಕೆಲಸ ಮುಂದುವರಿಸೋದು ಬೇರೆ, ಅಡಿಗೆ ಮಾಡಿ ಒಗ್ಗರಣೆ ಕೊಡೋದು ಬೇರೆ, ಅಡಿಗೆ ಮಾಡಿ ಒಗ್ಗರಣೆ ಕೊಟ್ಬಿಟ್ರೆ ಮುಗಿದೋಯ್ತು. ಆ ರೀತಿ ಅಲ್ಲ, ಸಾಮಾನು ತಾವೇ ತಂದು ಅಡಿಗೆ ಪಾತ್ರ ನೆಲ ಸಿದ್ಧ ಮಾಡ್ಕೊಂಡು ಎಲ್ಲ ಮಾಡಿ ಕಟ್ಟಿದ್ರೆ, ಹಾಗೂ ಆಯ್ತು. ಕೃಷ್ಣ ದ್ವಾರಕಾಪಟ್ಟಣ ಮಾಡಬೇಕಾದ್ರೆ ಅಲ್ಲಿ ಸೈಟೇ ಇರಲಿಲ್ಲ, ಸಮುದ್ರದ ಮಧ್ಯೆ ಕ್ರಿಯೇಟ್ ಮಾಡಬೇಕಾಯ್ತು. ಆ ಸಿಟಿ ಎಂಥದ್ದು, ಜನತ್ತಿನ ಯುನಿಕ್ ಸಿಟಿ. ಅಂತ ಸಿಟಿ ಮತ್ತೆ ಆಗಲೇ ಇಲ್ಲ, ಅದು ಗ್ರೇಟ್ ಅಂತ ಆಚಾರ್ಯ ಫಿಲಾಸಫಿ. ಯುನಿಕ್ ಆಗಿ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಅನ್ನು ತಾವೇ ಕ್ರಿಯೇಟ್ ಮಾಡ್ಕೊಂಡು ಮಾಡಬೇಕಾಗಿತ್ತು. ಅವರೆಲ್ಲ ಉಳಿದವರು ಫಿಕ್ಷನ್ ಟೈಪ್ ಕ್ರಿಯೇಟ್ ಮಾಡಿದರು, ಆಚಾರ್ಯ ರಿಯಲಿ ಕ್ರಿಯೇಟ್ ಮಾಡಿದರು. ಇದು ವಿಶೇಷ. ಆದ್ದರಿಂದ ಆಚಾರ್ಯರ ಪರಂಪರೆ ಅಷ್ಟು ಗಟ್ಟಿಯಾಗಿ ವೇದವ್ಯಾಸ ದೇವರ ಮಾತುಗಳನ್ನು ಡೈರೆಕ್ಟ್ ಆಗಿ ಉಪಯೋಗಿಸಿಕೊಟ್ಟಿದ್ದು ಬದ್ಧಾಚಾರ್ಯ ವೈಶಿಷ್ಟ್ಯ ಆಯಿತು. ಆಮೇಲೆ ಮುಂದೆ ಯಾರು ಬಂದರು, ಇದಷ್ಟು ಪ್ರಾಚೀನ ಟೀಕಾಕಾರರು ಅಂತ ಕರೀತಾರೆ ಆಚಾರ್ಯ ಶಿಷ್ಯ ಗುಂಪಿನಲ್ಲಿ ಪ್ರಾಚೀನ ಟೀಕಾಕಾರ. ಬರೀ ಸನ್ಯಾಸಿಗಳಷ್ಟೇ ಅಲ್ಲ, ಗೃಹಸ್ಥರಿದ್ದರು. ಶ್ರೀಕೋ ಪಂಡಿತಾಚಾರ್ಯ ಎಕ್ಸಾಂಪಲ್, ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ದೃಷ್ಟಾಂತ. ಯತಿಗಳಾದರೂ ಗೃಹಸ್ಥರಾದರು. ಅನಂತರ ರಾಜರಿದ್ದರು ಆಚಾರ್ಯ ಶಿಷ್ಯರ. ಜಯಸಿಂಹರಾಜ ಅಂತ ರಾಜ ಇದ್ದ, ಕುಂಬಳಿಯ ರಾಜ. ಅಂತ ಜಯಸಿಂಹರಾಜ ಅವರಿಗೆ ದಾಸಾನುದಾಸನಾಗಿದ್ದ ಅಂತ ಶಿಷ್ಯ ಇದ್ದ. ಮತ್ತೆ ಎಂತೆಂಥವರನ್ನು ಆಚಾರ್ಯ ಶಿಷ್ಯರನ್ನು ಮಾಡಿ ಯಾವ ಊರಿಗೆ ಹೋದರೂ ಕೂಡ ಅಲ್ಲಿ ಭಿಕ್ಷೆ ಆಗಬೇಕು ಅಂದರೆ ಯತಿಗಳಿಗೆ ಒಬ್ಬ ಶಿಷ್ಯ ಆಗಿ ಭಿಕ್ಷೆ ಆಗಬೇಕಷ್ಟೇ, ಬೇರೆ ಇಲ್ಲ. ಇವತ್ತು ರೆಡಿಮೇಡ್ ಶಿಷ್ಯರಿರ್ತಾರೆ, ಎಲ್ಲಿ ಹೋದರೂ ಕೂಡ ಅದನ್ನು ಮೊದಲೇ ಏರ್ಪಾಟು ಮಾಡಿಬಿಟ್ಟಿರ್ತಾರೆ. ಆಗಲಿ ಆಚಾರ್ಯ ಹಾಗಲ್ಲ, ವಾರದಲ್ಲಿ ಸೋಲಿಸಿ ಶಿಷ್ಯರನ್ನು ಮಾಡಿಕೊಂಡು ಆಮೇಲೆ ಕೊಡಬೇಕಲ್ಲಿ. ಅರ್ಥ ಆಯ್ತಾ? ಈಗ ಸೊ ಅಲ್ಲಿಂದ ಊಟ ಮಾಡಾಗಿಲ್ಲ, ಅದೇ ಅಡೂರಿನಲ್ಲಿ ಬಂದಿದ್ದು. ಅಡೂರು ಅಂತ ಊರಿಗೆ ಆಚಾರ್ಯ ಹೋದರು. ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದಕ್ಕೆ 100 ಅರ್ಥ ಅಂತ ಹೇಳಿದರು. ತಕ್ಷಣ ಹೇಳ್ರಿ ಅಂತ ಹೇಳಿದರು. ಆಚಾರ್ಯ ಎಲ್ಲ ಹೇಳಿಬಿಟ್ರು, ಸೋತ್ಬಿಟ್ರೆ ಎಲ್ಲರೂ ಕೂಡ. ನಿಮ್ಮ ಭಿಕ್ಷೆ ಇಲ್ಲೇ ಆಗಲಿ ಅಂತ ಕೇಳಿದ್ರೆ, ಇಲ್ಲೇ ಸ್ವೀಕಾರ ಮಾಡಬೇಕು ಅಂದ್ರೆ ಹಾಗೆಲ್ಲ ಸ್ವೀಕಾರ ಮಾಡೋದಿಲ್ಲ ಅವತ್ತು ಹೇಳಿದ್ದಾರೆ. ಯಾತಕ್ಕೆ ಅಂದರೆ ಇಲ್ಲಿ ವಿಷ್ಣು ದೇವಸ್ಥಾನ ಇಲ್ಲ, ಇಲ್ಲಿ ಹೋದ್ರೆ ಊಟ ಮಾಡ, ವಿಷ್ಣು ದೇವಸ್ಥಾನ ಇದ್ರೆ ಮಾತ್ರ ಭಿಕ್ಷೆ ಮಾಡ್ತೀವಿ ಅಂದ್ರಂತೆ. ಈ ಮಾತು ನೆನೆಸ್ಕೊಂಡ್ರೆ ಆಗುತ್ತೆ, ಎಷ್ಟು ಕಡೆ ಊಟ ಬಿಡಬೇಕಾಗ್ತದೆ ಲೆಕ್ಕ ಆಗಲಿ. ಮನೆಯಲ್ಲೇ ಇರೋದಿಲ್ಲ, ಅಲ್ಲಿಲ್ಲ ಅದಕ್ಕೆ ಮನೆಯಲ್ಲೇ ದೇವರ ಸಾರಿಗ್ರಾಮ ಕೂಡ ಇರೋದಿಲ್ಲ. ಅದಕ್ಕೆ ಮನೆಯಲ್ಲಿ ಸಾರಿಗ್ರಾಮ ಇದ್ರೆ ಊಟ ಮಾಡೋ ಅರ್ಹತೆ ಯಾರು ಬರುತ್ತೆ ಕನಿಷ್ಠ ಮನುಷ್ಯ ಪಕ್ಷರಿಗೆ? ಅದೆಲ್ಲ ಯೋಚನೆ ಮಾಡಬೇಕು. ಆಗೋದಿಲ್ಲ, ವಿಷ್ಣು ಪ್ರತಿಮೆ ಇರಬೇಕು ಅಂದ್ರಂತೆ. ಆ ಜನ ಎಷ್ಟು ಆಚಾರ ಪ್ರಭಾವಿತರಾದರು ಅಂದ್ರೆ, ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ, ಬೇಕಾದ ಮಾಡ್ತೇವೆ ನಾವು, ಇಲ್ಲಿ ಊಟ ಮಾಡಲೇಬೇಕು ಅಂದ್ರೆ. ಹಾಗೆ ಪ್ರತಿಷ್ಠಾಪನೆ ಮಾಡಿದ್ವಿ. ಇವತ್ತು ವಿಷ್ಣು ಪ್ರತಿಮೆ ಇದೆ, ಪ್ರತಿಪ್ರಾ ಮಾಡಿಸಿ ಪ್ರತಿಷ್ಠಾಪನೆ ಆಮೇಲೆ ಭಿಕ್ಷೆ ಮಾಡಿಸ್ಬೇಕಾದ ಬೇಡದಂತ ಆಚಾರ. ಯಾತಕ್ಕೆ ಹೇಳಿದ್ರೆ ಇಷ್ಟೆಲ್ಲ ತಯಾರಿ ಮಾಡಿಕೊಂಡು, ಗ್ರಂಥಗಳ ದೃಷ್ಟಿಯಿಂದ ತಯಾರು ಮಾಡ್ಕೋಬೇಕು, ಸಂಚಾರ ತಯಾರು ಮಾಡ್ಕೋಬೇಕು. ಅಷ್ಟು ಜನ ಇದ್ದಾರೆ. ಆಗಿನ ಕಾಲದಲ್ಲಿ ಓಡಾಟ ಅಂದ್ರೆ ಸಾಧ್ಯನೇ ಇಲ್ಲ. ಎಲ್ಲ ವಿಧರ್ಮೀಯರ ಆಕ್ರಮಣ, ರಸ್ತೆಗಳೇ ಇಲ್ಲ, ಬ್ರಿಡ್ಜಸ್ ಇಲ್ಲ, ಯಾವುದೂ ಇಲ್ಲ. ಇವ್ರು ಸನ್ಯಾಸಿಗಳು, ವೆಪನ್ಸೇ ಇಲ್ಲ ಇವರ ಹತ್ರ. ಹಾಗೆ ನಡ್ಕೊಂಡು ಹೋಗಬೇಕಾಗಿ ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿದ್ರೆ ಭದ್ರಾದ್ರಿ ಎಷ್ಟು ಗ್ರೇಟ್ ಅಂತ ಅರ್ಥ ಆಗ್ತದೆ. ಬೇರೆಯವರಿಗಿದ್ದ ಯಾವ ಸೌಲಭ್ಯನೂ ಆಚಾರ್ಯರಿಗಿರಲಿಲ್ಲ, ಆದರೆ ಅದನ್ನೆಲ್ಲ ಮೀರಿ ಆನಂದ ತೀರ್ಥರಾಗಿದ್ದಿದ್ದು ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ಲ ಆಚಾರ್ಯರು. ಒಂದು ಕ್ಷಣ ಕೂಡ ದುಃಖ ಪಡಲಿಲ್ಲ, ಶಿಷ್ಯರಿಗೆ ಆನಂದವಾಗಿಯೇ ಇಟ್ಟಿದ್ರು. ಇದೆಲ್ಲ ಅವರ ಯುನಿಕ್ ಗ್ರೇಟ್ನೆಸ್ಗೆ ಒಂದು ನಿದರ್ಶನ. ಅನಂತರ ಶಿಷ್ಯರು, ಗೃಹಸ್ಥರು ಬಂದರು, ಸ್ತ್ರೀಯರಿದ್ದರು ಆಚಾರ್ಯ ಶಿಷ್ಯರಾಗಿ. ತಿರುಗುಪಡಿತ ಆಚಾರ್ಯ ತಂಗಿ ಕಲ್ಯಾಣಿ ದೇವಿ ಅಂತಿದ್ದಾರೆ, ಅವರೇ ಶಿಷ್ಯರು. ಎಷ್ಟೋ ಹಾಡುಗಳನ್ನು ಬರೀತಾರೆ ಸಂಸ್ಕೃತದಲ್ಲಿ, ಒಳ್ಳೆ ಗಾಥಾಗಳು ಅಂತ ಹೇಳ್ತಾರೆ ಬಗ್ಗೆ. ಎಷ್ಟು ಆನಂದ ತೀರ್ಥ ಮಹಾಮುನಿ ರಾಜಂ ಮೀಡೆ ಅಂತ ಹೇಳಬೇಕಾದ್ರೆ, ಗೋವಿಂದ ಭಕ್ತ ಶಿಖಾಮಣಿ ಮೀಡೆ ಅಂತ ಹೇಳ್ತಾರೆ. ಆನಂದ ತೀರ್ಥ ಮಹಾಮುನಿ ರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀಡೆ ವಾಸುದೇವಂ ಸದಾನಂದ ತೀರ್ಥ ಮೊದಲಾದ ಎಷ್ಟೋ ಕೃತಿಗಳನ್ನು ಆಚಾರ್ಯ ಬರೆದಿದ್ದಾರೆ. ಆಚಾರ್ಯ ಸಿದ್ಧಾಂತ ಓಪನ್ ಟು ಆಲ್, ಯಾರಿಗೆ ಆಸಕ್ತಿ ಇತ್ತೋ ಅವರೆಲ್ಲ ಓಪನ್ ಆಗಿದ್ದಿದ್ದು ಆಚಾರ್ಯ ಸಿದ್ಧಾಂತ. ಇವತ್ತು ಯಾವುದೇ ದೃಷ್ಟಿಯಿಂದ ಆಚಾರ್ಯ ಲಿಮಿಟ್ ಮಾಡಲಿಲ್ಲ, ನಾವು ಲಿಮಿಟ್ ಮಾಡಿಕೊಂಡಿದ್ದೇವೆ, ಅದು ದುರಂತ. ಆಚಾರ ಸಿದ್ಧಾಂತವನ್ನು ಕೇಳೋದು ಬೇರೆ, ಓದೋದು ಬೇರೆ. ಕೇಳೋದಕ್ಕೆ ಎಲ್ಲರೂ ಅರ್ಹರು, ಅನುಷ್ಠಾನ ಮಾಡೋಕ್ಕೆ ಎಲ್ಲರೂ ಅರ್ಹರು. ಮೂಲ ಗ್ರಂಥದಲ್ಲಿ ಓದಬೇಕಾದ್ರೆ ಕೆಲವು ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಇರ್ತದೆ. ಇವತ್ತು ಇಂಜಿನಿಯರ್ ಜನರಲ್ ಮೆಡಿಕಲ್ ಬುಕ್ ಓದು ಯಾರು ಬೇಕಾದ್ರೂ ಓದು, ವೈದ್ಯರ ವಿಷಯ ಯಾರು ಬೇಕಾದ್ರೂ ಏನು ದೋಷ ಇಲ್ಲ. ಆದರೆ ಡಿಗ್ರಿ ಮಾಡಬೇಕಾದ್ರೆ ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇರ್ತದೆ. ಆ ಸಿದ್ಧಾಂತ ಎರಡು ರೀತಿಯಲ್ಲಿ ಓದಬೇಕು ನಾವು. ಒಂದು ಸಾಮಾನ್ಯ ತಿಳುವಳಿಕೆ, ಯಾರು ಬೇಕಾದ್ರೂ ಓದಬಹುದು. ಇನ್ನು ಪಾಠ ಪ್ರವಚನ ಮಾಡೋ ರೀತಿ ತಯಾರಾಗಬೇಕಾದ್ರೆ ಕೆಲವು ನಿಬಂಧನೆಗಳು, ಅದು ಸಹಜ. ಹೀಗೆಲ್ಲರಿಗೂ ಕೂಡ ಸಿಕ್ಕಾಗಾದ್ರೆ ಆಚಾರ್ಯರು ಒಂದು ಗುಂಪಾಯ್ತಾಗ ಅವರ ಗ್ರಂಥಗಳು, ಅವರ ಸಾಕ್ಷಾತ್ ಶಿಷ್ಯ ವೃಂದದ ಗ್ರಂಥಗಳು, ಅವಕ್ಕೆಲ್ಲ ಪ್ರಾಚೀನ ಟೀಕಾಗಳು ಅಂತ ಹೆಸರಾಯಿತು. ಪ್ರಾಚೀನ ಟೀಕಾಗಳು, ಆಚಾರ್ಯರು ಭಾಷ್ಯಕಾರರು, ವೇದವ್ಯಾಸ ದೇವರು ಸಾಕ್ಷಾತ್ ಸೂತ್ರಕಾರ, ಮೂಲಕಾರರು, ಇವರು ಸರ್ವಮೂಲಕಾರರು. ಹಿಂದಿನವರೆಲ್ಲ ಪದ್ಮನಾಭತೀರ್ಥರು ಮೊದಲಾದವರೆಲ್ಲ ಪ್ರಾಚೀನ ಟೀಕಾಕಾರರು ಅಂತ, ಫಸ್ಟ್ ಕಾಮೆಂಟೇಟರ್ಸ್ ಅಂತ ಅರ್ಥ. ಆಮೇಲೆ ಬಂದಿದೆ ಜಯತೀರ್ಥರು, ವಂಡರ್ ಆಫ್ ದಿ ವರ್ಲ್ಡ್. ಮತ್ತೆ ಅವರು ಇಡೀ ಟೀಕಾ ಪ್ರಪಂಚದೊಳಗೆ ಆ ಅಕ್ಯುರೇಸಿ, ಆ ಕ್ಲಾರಿಟಿ, ಆ ಪ್ರೆಸಿಷನ್ನು ಎಲ್ಲವನ್ನು ಮೇಂಟೈನ್ ಮಾಡಿದ ಒಬ್ಬರೇ ಒಬ್ಬರು ಅಂದರೆ ಇಡೀ ನಮ್ಮಲ್ಲ, ಎಂಟೈರ್ ಸಂಸ್ಕೃತ ಸಾಹಿತ್ಯದಲ್ಲಿ ಅವರಂತಹ ಟೀಕಾಕಾರರಾಗಲಿಲ್ಲ. ಅಂಥ ಗ್ರೇಟ್ನೆಸ್ ಅವರು. ಇದು ಟು ದಿ ಕೋರ್ ಸಿನ್ಸಿಯರ್, ಮೂಲಕಾರರಿಗೆ ಟು ದಿ ಕೋರ್ ಸಿನ್ಸಿಯರ್. ಎಲ್ಲೂ ನಾನು ಸ್ವಂತ ಹೇಳ್ತೇನೆ ಅಂತ ಎಂದೂ ಹೇಳ್ತಿರಲಿಲ್ಲ. ಎಲ್ಲ ಆಚಾರ ಹೇಳಿದ್ದಾರೆ ಅಂತ ಹೇಳ್ತಾ ಒಂದೊಂದು ವಾಕ್ಯ ಅಷ್ಟು ರೀತಿ ಅರ್ಥ ಮಾಡಿ ತೋರಿಸಿಕೊಟ್ಟು ಮಧ್ವ ಸಿದ್ಧಾಂತದ ಒಂದು ವಿಶ್ವರೂಪವನ್ನ ಹೊರಗಾಕಿದ್ದು ಜಯತೀರ್ಥರು. ಆನಂದ ತೀರ್ಥೋಪತಿಷ್ಠೋ ನಿಧಿ ನಾರಾಯಣ ಪಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ವ್ಯಾಸರಾಜರ ಚಂದ್ರಿಕಾಕಾರ ಹೇಳ್ತಾರೆ ಈ ಮಾತನ್ನ. ಆನಂದ ತೀರ್ಥರು ಕೊಟ್ಟ ನಿಧಿಯನ್ನ ಕಣ್ಣೆದುರಿಗೆ ತೆಗೆದಿಟ್ಟು ತೋರಿಸಿದವರು ಜಯತೀರ್ಥರು ಅಂತ ಮಾತಿಗೆ ಅರ್ಥ. ಆಚಾರ್ಯ ನಿಧಿ ಇದೆ ಅಂತ ಹೇಳಿದರು, ತೆಗೆದು ನಮ್ಮ ಕೈಯಲ್ಲಿ ಕೊಟ್ಟವರು ಜಯತೀರ್ಥರು. ಇಂಥ ಒಂದು ಯುನಿಕ್ ಗ್ರೇಟ್ನೆಸ್ ಇರೋ ಜಯತೀರ್ಥರಿಗೊಂದೇನೆ. ಇಡೀ ಸಮಾಜದೊಳಗೆ ಜಯತೀರ್ಥರ ಮಾತು ಕೋಟ್ ಮಾಡಿದರೆ ಮಧ್ವಾಚಾರ್ಯ ಏನ್ ಹೇಳಿದ್ರು ಯಾರಿಗೂ ಗೊತ್ತಾರೋ ಎಂಬುದಿಲ್ಲ. ಮಧ್ವಾಚಾರ್ಯ ಮಾತೇ ಅದು ಗ್ಯಾರಂಟಿ ಅಂತ. ಸರ್ವಜ್ಞ ಕಲ್ಪ ಅವರು ಅಂತ ಅರ್ಥ. ಆಸ್ ಇಫ್ ಈಕ್ವಲ್ ಟು ಮಧ್ವಾಚಾರ್ಯ, ಆಸ್ ಇಫ್ ಈಕ್ವಲ್ ಟು, ಈಕ್ವಲ್ ಟು ಅಲ್ಲ, ಆಸ್ ಇಫ್. ಅಷ್ಟೇ ಬೆಲೆ ಇರತಕ್ಕ ಡೆಪ್ಯೂಟಿ ಬಂದಾಗ ಆತನ ಮಾತಿಗೆ ಎಷ್ಟು ಬೆಲೆ ಇರುತ್ತೆ ಅಂದ್ರೆ ಕಳಿಸಿರ್ತಾರಲ್ಲ ಅವ್ರ ಮಾತು, ಇದು ಹೇಳಿದ್ದೆಲ್ಲ ವ್ಯಾಲಿಡ್. ಇದು ಅರ್ಥ ಮಾಡಿಕೊಂಡು ಜಯತೀರ್ಥರಿಗೆ ಅಂಥ ಒಂದು ವೈಶಿಷ್ಟ್ಯ ಪಡೆದವು. ಅದು ಎಂಥ ಗ್ರೇಟ್ನೆಸ್! ಮತ್ತೆ ಅವರೆಲ್ಲರ ಹಿನ್ನೆಲೆಯೂ ಅಷ್ಟೇ ದೊಡ್ಡದಾಗಿದ್ದಿತ್ತು. ಎಲ್ಲ ಓದಿ ಬಂದು ದೊಡ್ಡ ವಿದ್ವಾಂಸರಾಗಿದ್ದವರು, ಶೋಭನಾ ಭಟ್ರಂತವರು ಪದ್ಮನಾಭ ತೀರ್ಥರಾಗಿಬಿಟ್ರು. ಜಯತೀರ್ಥ ವಿಚಿತ್ರ ಕೇಸ್, ಏನು ಓದದೇ ಇದ್ದವರು. 20 ವರ್ಷದವರೆಗೆ ಏನು ಓದಿಲ್ಲ ಅಂದ್ರೆ ಏನೇನೂ ಓದಿಲ್ಲ. ಬಹುಶಃ ಇವತ್ತು ಎಷ್ಟೋ ದಿನ ನಾವು ಏನು ಓದಿಲ್ಲ, ಶಾಸ್ತ್ರ ಓದಬಹುದು ಅಂತ ಕೇಳಿದ್ರೆ ಜಯತೀರ್ಥ ನೆನ್ಬಿಟ್ಕೋಬೇಕು. 20 ವರ್ಷಕ್ಕೆ ಏನೇ ಆಗ ಕಿಂಪಶಿ ಪೂರದೆ ಒಂದು ಮಾತು ಕಿವಿಗೆ ಬಿತ್ತು. ಅನಂತರ ಎಂಥ ಗ್ರೇಟ್ ಮಿರಕಲ್ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲದೇ ಇಲ್ಲ, ಅಷ್ಟು ಚೇಂಜ್ ಆಗಿಬಿಟ್ರು. ಒಂದೇ ಮಾತಿಗೆ ಎಲ್ಲರೂ ಈ ಬಿಕೇಮ್ ಆಲ್ಮೋಸ್ಟ್ ಆಲ್ ನೋಯರಾದಾಗಿಬಿಟ್ರು. ಅವ್ರ ಗ್ರಂಥ ಬರೆದ ನ್ಯಾಯಸೂಧಾದಿ ಗ್ರಂಥಗಳನ್ನು ಇದ್ದಿದ್ದು 48 ವರ್ಷ. ಜಯತೀರ್ಥ ಇದ್ದು 106 ವರ್ಷ ಅಲ್ಲ, 48 ವರ್ಷ ಅಷ್ಟೇನೆ. ಯಾರಾದ್ರೂ ಮಾಸ್ಟರ್ ಪೀಸ್ ಬರುತ್ತೆ ಅಂದ್ರೆ ಅಬೌವ್ 60 ಅಂತ ಸಾಮಾನ್ಯವಾಗಿ ಶಾಸ್ತ್ರಗಳು ಬರಬೇಕಾದ್ರೆ ಅಬೌವ್ 60. ಅಲ್ಲಿ ಎರಡು ಪ್ರಾಬ್ಲಮ್, ಮೆಚ್ಯೂರಿಟಿ ಇರ್ಬೋದು, ಅರಳುಮಳ್ಳಾಗಿರ್ಬೋದು, ಎರಡು ಇರ್ಬೋದು. ಅದರೊಳಗೆ 60 ದಾಟಿದ್ಮೇಲೆ ರಿಸ್ಕ್ ಇದೆ. ಒಂದು ಅರಳುಮಳ್ಳಾಗಿರ್ಬೋದು ಅಥವಾ ಪರ್ಫೆಕ್ಷನ್ ಇರ್ಬೋದು, ಯಾವ ಗ್ಯಾರಂಟಿ ಇಲ್ಲ. 48 ವರ್ಷ ಅಷ್ಟೇ. ಮತ್ತೆ 48 ವರ್ಷಕ್ಕೇನೆ ಏನೂ ಗೊತ್ತಿಲ್ಲದಿದ್ದವರು ಓದಿದ್ರೆ ಸಾಕು. ಮೊದಲು 20 ವರ್ಷಕ್ಕೆ ಅಕ್ಷರ ಕಲಿತು 48 ಸುಧಾಮಂಗಳ ಮಾಡಿದ್ರೆ ಭಾರಿ ಗ್ರೇಟ್ ಅನ್ಕೊಂಡ್ಬಿಡ್ತೇವೆ. ಸುಧಾ ಬರೆದ್ರವರು, ಒಂದು ಸುಧಾ ಅಲ್ಲ, 18 ಟೀಕಾ ಗ್ರಂಥ ಬರೀತಾರೆ. 18 ಟೀಕಾ ಗ್ರಂಥ ಬರೆದಿದ್ದು ಎಲ್ಲಿ ಗೊತ್ತಾ? ಯರಗೋಳದಲ್ಲಿ. ಯರಗೋಳಕ್ಕೆ ಇವತ್ತು ಹೋಗಿ ನೋಡ್ರಿ, ಇವತ್ತಿಗೂ ಹುಲಿ ಓಡಾಡೋದು ಗೊತ್ತಾ? ಅಲ್ಲಿ ಮನೆ ಯರಗೋಳಕ್ಕೆ ಹೋದಾಗ ಹುಲಿಗಳು ಓಡಾಡೋ ಜಾಗ ಅದು. ಹಾವುಗಳಂತೂ ಲೆಕ್ಕನೇ ಇಲ್ಲ, ಗೊತ್ತಾಯ್ತಿಲ್ಲ. ಮನುಷ್ಯರಿಗಿಂತ ಜಾಸ್ತಿ ಓಡಾಡೋದು ಹಾವುಗಳು. ಭಯಾನಕವಾದ ಗುಹೆ, ಇತ್ತೀಚೆಗೆ ಹುಲಿ ನೋಡಿದವರು ಅಲ್ಲಿದ್ದಾರೆ. ರಾತ್ರಿ ಹುಲಿ ಶಬ್ದ ಇವತ್ತಿಗೆ ಬರೆಕೊಂಡು ರಾತ್ರಿ ಹುಲಿ ಶಬ್ದ ಕೇಳಿಸ್ಬೋದು ನಿಮಗೆ. ದೊಡ್ಡ ಅರಣ್ಯ ಅದು, ಅಲ್ಲಿ ಕುತ್ಕೊಂಡು ಅರ್ಥ ಬರೆದು ಯೋಚನೆ ಮಾಡಿ ನೋಡಿ ಎಷ್ಟು ಗ್ರೇಟ್ ಇರಬೇಕು ಅಂದ್ರೆ ಫಿಸಿಕಲಿ ಮೆಂಟಲಿ ಇಂಟೆಲೆಕ್ಚುಯಲಿ ಒಂಥರ ಕ್ಲೈಮ್ಯಾಕ್ಸ್ ಅವ್ರು ತಲುಪಿದ್ದವರು ಜಯತಿರ್ತಾರೆ. ಇಡೀ ಆಲ್ ಇಂಡಿಯಾ ಟೂರ್ ಮಾಡ್ತಾರೆ, ವಾದಿಗಳನ್ನು ಗೆಲ್ತಾರೆ, ಅಷ್ಟು ಗ್ರಂಥ ಬರೀತಾರೆ, ಶಿಷ್ಯರನ್ನು ತಯಾರು ಮಾಡ್ತಾರೆ. ಇದೆಲ್ಲ ಯಾತಕ್ಕೆ ಹೇಳಿದ್ರೆ ಇಂಥವ್ರ ಆಚಾರನ ಫಾಲೋ ಮಾಡ್ತಾರೆ ಅಂದ್ರೆ ಎಷ್ಟು ನಂಬಿಕೆ ಬರುತ್ತೆ ಯೋಚನೆ ಮಾಡಿ. ಇಂಥ ಫಿಗರ್ ಬೇರೆಗಡೆ ತೋರಿಸಲಿಕ್ಕಾಗಲ್ಲ ನಿಮ್ಮ ಕೈಲಿ. ಬೇರೆ ಯಾವ ಮತದಲ್ಲೂ ಕೂಡ ಈ ರೀತಿ ಒಂದು ಕನ್ಸಿಸ್ಟೆನ್ಸಿ ಆಗಲಿ, ಒಂದು ನಿರಂತರ ಪರಂಪರೆ ಆಗಲಿ ನೋಡಕ್ಕೆ ಸಾಧ್ಯನೇ ಇಲ್ಲ ಅಂತ ಗ್ರೇಟ್ ಆಗಿದ್ದವರು ಜಯಿತಿರ್ತಾರೆ. ಇಲ್ಲಿ ಒಬ್ಬರ ಬಗ್ಗೆ ಹೇಳೋದಕ್ಕೆ ಹೆಚ್ಚೊತ್ತಿರೋದಿಲ್ಲ, ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ ಅಷ್ಟೇನೆ. ಇನ್ನು ಮುಂದೆ ನೋಡಬೇಕು, 20 ವರ್ಷಕ್ಕೆ ಅಷ್ಟು ತಯಾರಾಗಿ 5 ವರ್ಷದಲ್ಲಿ ಓದಿ ಇವತ್ತು ಸಮಾಜ 106 ವರ್ಷ ಓದಿದ್ರು ಕೂಡ ಮುಗಿಸ್ಲಕ್ಕಾಗದ ಗ್ರಂಥ ಬರದಂತಹ ವ್ಯಕ್ತಿ ಅಂತ ಕೇಳಿದರೆ ಎಲ್ಲ ಡಿವೈನ್ ಪರ್ಸನಾಲಿಟೀಸ್, ಅರ್ಥ ಆಯ್ತಾ? ಇವರ ಮನುಷ್ಯರಿಂದಾಗಿ ಕೆಲಸಗಳೇ ಅಲ್ಲ, ಸಂಥಿಂಗ್ ಎಕ್ಸ್ಟ್ರಾಡಿನರಿ ಅಂದ್ರೆ ಭಗವಂತ ಗೀತೆಯಲ್ಲಿ ಹೇಳ್ತೇನೆ, ಎಕ್ಸ್ಟ್ರಾಡಿನರಿ ಅಂದ್ರೆ ವಿಭೂತಿ ಇದೆ ಅಂತ ತಿಳ್ಕೊಂಡ್ಬಿಡಿ. ಆಯ್ತು, ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀವದುರ್ಜಿತಮೇವವಾ ತತ್ತದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಆ ಮಾತಿಗೆ ಬಾರಿ ದೊಡ್ಡ ಎಕ್ಸಾಂಪಲ್ ಅಂದ್ರೆ ಜಯತೀರ್ಥ. ಅನಂತರ ಅವರೆಲ್ಲ ಟೀಕಾಕಾರರು, ಅವರ ಶಿಷ್ಯರೆಲ್ಲ ಟೀಕಾಕಾರರಾಗ್ತಾರೆ. ಜೈ ವ್ಯಾಸತೀರ್ಥರು ವಿದ್ಯಾಧಿರಾಜರೆಲ್ಲ ಟೀಕಾಕಾರರ ಗುಂಪಿಗೆ ಸೇರಿದವು, ಪ್ರಾಚೀನ ಟೀಕಾಕಾರರು, ಆಮೇಲೆ ಟೀಕಾಕಾರರು. ಮುಂದೆ ಶುರುವಾಗಿದ್ದು ವ್ಯಾಸರಾಜ ಯುಗ, ಅವರ ಟಿಪ್ಪಣಿಕಾರರ ಪರಂಪರೆ ಶುರುವಾಯಿತು. ಅಲ್ಲಿಂದ ಟಿಪ್ಪಣಿಕಾರರು ಅಂತ ಹೆಸರು ಅವರಿಗೆ. ಟಿಪ್ಪಣಿಕಾರರು, ಸ್ವತಂತ್ರ ಗ್ರಂಥಕಾರರು ಸೈಮಲ್ಟೇನಿಯಸ್ ಆಗಿ ಬಂದವರು ವ್ಯಾಸರಾಜರು. ಅವರದಂತೂ ಮತ್ತೊಂದು ರೀತಿ ಯುನಿಕ್. ಅವರು ವ್ಯಾಸರಾಜರು ಬಹುಶಃ ಒಬ್ಬ ವ್ಯಕ್ತಿ ಎಷ್ಟು ಆಲ್ರೌಂಡ್ ಗ್ರೇಟ್ನೆಸ್ ತೋರಿಸಬಹುದು ಎಂಬುದಕ್ಕೆ ವ್ಯಾಸರಾಜರು ಇವತ್ತಿಗೂ ಕೂಡ ಒಂದು ಸ್ಟ್ಯಾಂಡರ್ಡ್. ಎಷ್ಟು ಕಡೆಗೆ, ಒಂದ್ ಕಡೆ ನೋಡಿದರೆ ಹುಟ್ಟೋದಕ್ಕಿಂತ ಮುಂಚೆ ಸಂಜೆ ಸತ್ತು ಹೋಗಬೇಕಾಗಿತ್ತು, ಬ್ರಹ್ಮಾಂಡಿತ ಅನುಗ್ರಹದಿಂದ ಬದುಕಿದ್ರು, ಆಮೇಲೆ ಹುಟ್ಟಿ ಬಂದವರು. ಅಂದ್ರೆ ಆಯುಷ್ಯ ಮುಗಿದೋಗಿದ್ದ ವ್ಯಕ್ತಿಗೆ ಆಯುಷ್ಯ ಕೊಟ್ಟು ಆಮೇಲೆ ಹುಟ್ಟಿ ಬಂದಿದ್ದು ಹುಟ್ಟಿನಲ್ಲೇ ಗ್ರೇಟ್, ಭೂಸ್ಪರ್ಶವಿಲ್ಲದೇನೆ ಹುಟ್ಟಿದ್ರು. ಈ ರೀತಿ ಎಲ್ಲ ಕಥೆ ಶುರುವಾಗ್ತದೆ ಅವರು. 5 ವರ್ಷಕ್ಕೆ ಉಪನಯನ, 8 ವರ್ಷಕ್ಕೆ ಸನ್ಯಾಸ, ಅನೇನೆ ಇನ್ನು 20 ವರ್ಷ ಕಂಚಿಗೆ ಹೋಗಿ ಎಲ್ಲಾ ವಿದ್ವಾಂಸರು ಸೋಲಿಸಿಬಿಟ್ಟ, 20 ವರ್ಷದ ಹುಡುಗ ಅಲ್ಲಿದ್ದು ಎಲ್ಲ ಪಂಡಿತ ಮಂಡಳರು ಸೋಲಿಸಿಬಿಡ್ತಾರೆ, ಎಲ್ಲ ಪಂಡಿತರು ಗಾಬರಿ ಆಗೋಗ್ಬಿಡ್ತಾರೆ. ಅಂತ ಒಂದು ಪ್ರತಿಭೆ ಅವರು. ಆಮೇಲೆ ಮುಳುವಾಗಲಿ ಬರ್ತಾರೆ ಶ್ರೀಪಾದರಾಜರ ಹತ್ರ, 12 ವರ್ಷ ಓದ್ತಾರೆ, ಓದಿಬಿಟ್ಟು ದ್ವೈತ ಸಿದ್ಧಾಂತದಲ್ಲಿ ಮಾಸ್ಟರ್ ಆಗ್ತಾರೆ. ಇದೆಲ್ಲ ಒಂದು ಭಾಗ. ತಿರುಪತಿ ಶ್ರೀನಿವಾಸನ ದರ್ಶನಕ್ಕೆ 1 ಗಂಟೆ 1 ನಿಮಿಷ ಏನಾದ್ರು ನಿಂತುಬಿಟ್ಟೆ, ಹೇಳ್ಕೊಂಡಿದ್ದೆ ಹೇಳ್ಕೊಂಡಿದ್ದೆ, 1 ನಿಮಿಷ ನಿಂತ್ಕೊಂಡ್ಬಿಟ್ಟೆ, ನಾನು ದಬ್ಬಿದ್ರು ಮೆಲ್ಲ ನಿಂತ್ಕೊಂಡ್ಬಿಟ್ಟೆ, ಆ ಕಡೆ ಇವ್ರು ನಿಂತ್ಕೊಂಡ್ಬಿಟ್ಟೆ ಅಂತ ಹೇಳೋರು ಕೆಲವರು. 10 ರೂಪಾಯಿ ಕೇಳಿ ಕೊಟ್ಟೆ ನಿಲ್ಲಿಸಿ ಅಂತ ಏನೋ ಹೇಳ್ಕೊತಿರ್ತಾರೆ ಪಾಪ, ಯಾರು ಇನ್ಸೂರೆನ್ಸ್ ತಗೊಂಡೋಗಿರ್ತಾರೆ, ಏನೋ ಮಾಡಿರ್ತಾರೆ. 12 ವರ್ಷ ಪೂಜೆ ಮಾಡಿದವರು, 12 ವರ್ಷ ಕೃಷ್ಣನ ಪೂಜೆ, ಶ್ರೀನಿವಾಸನ ಪೂಜೆ ಮಾಡಿದರು. ಇವತ್ತು ಕೂಡ ಬಹುಶಃ ನಮ್ಮ ಇಡೀ ದೇವಸ್ಥಾನದ ಪರಂಪರೆಯೊಳಗೆ ಒಂದು ವ್ಯವಸ್ಥೆ ಇರೋ ಒಂದು ದೇವಸ್ಥಾನ ಅಂದರೆ ತಿರುಪತಿ ಒಂದೇ. ದೇವಸ್ಥಾನ ದುಡ್ಡಿನಿಂದ ಯೂನಿವರ್ಸಿಟಿಯಾಗಿ ಎಷ್ಟು ಛತ್ರ, ಎಷ್ಟು ಆಲ್ ಓವರ್ ದಿ ಆಲ್ ಓವರ್ ಇಂಡಿಯಾ ಒಂದು ಕಂಟ್ರೋಲ್ ಇಟ್ಕೊಂಡಿರ್ತಕ್ಕಂಥ ಒಂದು ದೇವಸ್ಥಾನ ಅಂತ ಕೇಳಿ ತಿರುಪತಿ ಒಂದೇ. ಆ ಸಿಸ್ಟಮ್ ಯಾತಕ್ಕೆ ಬಂತು ಅಂದರೆ ವ್ಯಾಸರಾಜರ ಇನ್ಫ್ಲುಯೆನ್ಸ್. ಅದು ಒಂದು ವ್ಯಾಸರಾಜರ ಮಾಡಿದ ವ್ಯವಸ್ಥೆ ಇವತ್ತು ನಾವು ಕಾಣುತ್ತಿದ್ದೆ. ಅಂತ ವ್ಯವಸ್ಥೆ ಮಾಡಲಿಕ್ಕೆ ಬೇರೆ ಎಲ್ಲೂ ಆಗಿಲ್ಲ ಅಂತ ಹೇಳಿದರೆ ವ್ಯಾಸರಾಜರು ಎಷ್ಟು ಥರೋ ಅಡ್ಮಿನಿಸ್ಟ್ರೇಟರ್ ಆಗಿದ್ದರು, ಟೋಟಲ್ ಕಂಟ್ರೋಲ್ ಇತ್ತವರು. ಅಂಥ ಒಂದು ದೊಡ್ಡ ಒಂದು ಗುರಿ ಇತ್ತು. ಜೊತೆಗೆ ಅಂಥ ಒಂದು ಎಷ್ಟು ವಿರಕ್ತರಾಗಿದ್ದರು ಅಂದರೆ, ಆ ಅರ್ಚಕರಲ್ಲಿ ಒಬ್ಬ ಹೆಂಡತಿ ಗರ್ಭಿಣಿ ಇದ್ಲಂತೆ, ಅವಳೊಬ್ಬಳು, ಅವಳು ಹೆತ್ತು ಕೂಸು 12 ವರ್ಷ ಆಗ್ತಿರ್ಲಿಕ್ಕೆ ಉಪನಯನ ಮಾಡಿ ಮಂತ್ರ ಕಳಿಸಿ ಬಿಟ್ಕೊಟ್ಟು ಬಂದ್ಬಿಡ್ತಾರೆ. ಅದು ಯಾರು ಬಿಟ್ಕೊಡ್ತಾರೆ ಲೆಕ್ಕ ಹಾಕಿ, ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ. ಅಂಥ ತ್ಯಾಗ, ಅದು ಎಷ್ಟು ಬೇಕೋ ಅಷ್ಟೇ, ಕರ್ತವ್ಯ ಎಷ್ಟೋ ಅಷ್ಟೇ. ಅಂಥ ಮಾಡಿಕೊಂಡು ಬಂದಂಥ ವೈರಾಗ್ಯ, ಅಂತ ವಿದ್ವತ್ತು ವಿಜಯನಗರ ಅರಸರು ನೋಡುತ್ತಾರೆ, ವ್ಯವಸ್ಥೆ ನೋಡಿರ್ತಾರೆ, ನಮ್ಮಲ್ಲಿ ಬರಬೇಕು ಅಂತ ಕರೀತಾರೆ. ಇಂಥವ್ರು ನಮಗೆ ಗುರುಗಳಾಗಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಅನಂತರದ ಹಿಸ್ಟ್ರಿ ಅದು. ವ್ಯಾಸರಾಜರ ಬಗ್ಗೆ ಒಂದೇ ಮಾತಾಡಬೇಕು ಅಂದರೆ, ವಿಜಯನಗರದ ಕೃಷ್ಣದೇವರಾಜನ ಕಾಲಕ್ಕೆ ಸುವರ್ಣಯುಗ ಅಂತ ಹೆಸರಾಯಿತು. ಅದಕ್ಕೆ ಕಾರಣ ವ್ಯಾಸರಾಜರ ಗುರುತ್ವ. ವ್ಯಾಸರಾಜರು ಡೈರೆಕ್ಟ್ ಮಾಡಿದ್ದಕ್ಕೆ ಸುವರ್ಣಯುಗ ಕ್ರಿಯೇಟ್ ಆಯಿತು ಅಂದರೆ, ಎಂಥ ಒಂದು ಅತ್ಯಂತ ಸಮರ್ಥ ಆಡಳಿತಗಾರರಾಗಿದ್ದರು ಅಂತ ಗೊತ್ತಾಗ್ತದೆ. ಅದೇನು ಕಾಮಾಗಿರೋ ದೇಶಗಳಲ್ಲ, ಆಗಿನ ಕಾಲಕ್ಕೆ ಎಷ್ಟು ಯುದ್ಧ ಮಾಡಿದ ಕೃಷ್ಣದೇವರಾಜ, ರಾಯಚೂರು ಯುದ್ಧ ಮಾಡ ಪ್ರಸಿದ್ಧ ಯುದ್ಧಗಳು. ಯುದ್ಧಕ್ಕೆಲ್ಲ ಅಪ್ಪಣೆ ತಗೊಂಡೋಗ್ತಿದ್ದಂತ ಒಂದು ಸೋತೇ ಇಲ್ಲ ಅಂತ, ಪುಣ್ಯಾತ್ಮ ಇದರಲ್ಲಿ ಸೋಲೇ ಇಲ್ಲ. ವ್ಯಾಸರಾಜರ ಗೈಡೆನ್ಸ್ ಅವರು ಕೂಡ ಮಂತ್ರಾಕ್ಷತೆ ಅಷ್ಟು ಕಾಪಾಡ್ತಿತ್ತು ಅವರನ್ನು. ಮತ್ತೆ ಆಗಿನ ಕಾಲಕ್ಕೆ ವಿಜಯನಗರದ ರಾಜ್ಯ ಆಲ್ರೌಂಡ್ ಆಗಿ ಬೆಳೆದಿತ್ತಂತೆ. ಆ ಸಾಂಪತ್ತಿಕನಲ್ಲಿ ಮುತ್ತು ರತ್ನಗಳನ್ನು ಬೀದಿಯಲ್ಲಿ ಮಾಡ್ತಿದ್ರಂತ ಅಷ್ಟರ ಮಟ್ಟಿಗೆ. ಇನ್ನೊಂದು ಸ್ಮಗಲ್ ಮಾಡಿ ಮಾಡ್ತಾರೆ ಅಷ್ಟೇ ಬೇಕಾದ ಇವತ್ತು, ಅಂಥದ್ದು ಇರ್ತದೆ ಹೊರತು. ಆದರೆ ಹೆಚ್ಚಿನಲ್ಲಿ ಓಪನ್ ಇದರಲ್ಲಿ ಮಾರ್ಕೆಟ್ನಲ್ಲಿ ಸಿಗ್ತಾ ಇದ್ದದ್ದು ಕಾಲ ಇತ್ತು. ವಿದ್ವಾಂಸರಂತೂ ಆಸ್ಥಾನ ಕವಿಗಳು. ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಎಂತೆಂಥ ವಿದ್ವಾಂಸರಿದ್ದರು ಅಂದರೆ, ವಿಜಯನಗರದೊಳಗೆ ವ್ಯಾಸರಾಜರ ಕುಲಪತಿತ್ವದೊಳಗೆ 10,000 ವಿದ್ಯಾರ್ಥಿಗಳು ಓದ್ತಿದ್ದಾರೆ. ನೆನಪಿಟ್ಟುಕೊಳ್ಳಿ, ಸಂಸ್ಕೃತ ಎಲ್ಲ ಶಾಸ್ತ್ರದಲ್ಲಿ ಪಾರಂಗತರಾಗೋರು, ಅವರಿಗೆಲ್ಲ ಮುಖ್ಯ ಗುರುಗಳು ವ್ಯಾಸರಾಜರು. 10,000 ವಿದ್ಯಾರ್ಥಿಗಳು, ಲೋಕಪಾವನ ಮಠ ಅಂತ ಹೆಸರಿತ್ತದೆ. ಎಂಥ ವಂಡರ್ಸ್ ಮಾಡ್ತಾರೆ ಅವರು. ಯಾವ ಶಾಸ್ತ್ರದಲ್ಲೂ ಕೂಡ ಅವರನ್ನು ಕೇಳಿದರೆ ಸೋಲ್ಸೋರೇ ಇಲ್ಲ. ಮತ್ತೆ ಹೇಳ್ತಾರೆ, ಅವರು ಎಷ್ಟು ದೊಡ್ಡ ಪಂಡಿತರಾಗಿದ್ದರು ಅಂದರೆ, ದೊಡ್ಡ ದೊಡ್ಡ ಕವಿಗಳೆಲ್ಲ ಅವ್ರ ದರಸಿನ ಕ್ಯೂ ನಿಲ್ತಿದ್ರಂತೆ. ಅವ್ರ ಇಂಟರ್ವ್ಯೂ ಸಿಕ್ಕು, ಅವರು ಓದಿ ಒಂದು ವ್ಯಾಸರಾದರೂ ಸರಿ ಇದೆ ಅಂತ ಬಾಯಿ ಹೇಳಬೇಕಾಗಿಲ್ಲಂತೆ, ಸುಮ್ಮನೆ ಹೇಗೆ ಅಂದ್ಬಿಟ್ರೆ ಅವು ಕುಣಿದಾಡ್ಬಿಡ್ತೀನಿ ಅದು ವಿದ್ವಾಂಸ ಅಕ್ಸೆಪ್ಟೆಡ್ ವ್ಯಾಸರಾದರೂ ಒಂದು ಅರ್ಥಕೀರ್ತಿ ಬರುತ್ತಿತ್ತಂತೆ. ಮೇರೂಣಾಂ ಶತಮರ್ಹತೆ ಚಿಡಿತನೇ ವಿದ್ಯಾ ಸುವಿದ್ಯಾವತಂ, ವ್ಯಾಸಯೋಗಿ ಚರಿತೆಯಲ್ಲಿ ಬರೀತಾನೆ ಸೋಮನಾಥ ಕವಿ, ಮಾಧ್ವನಲ್ಲ ಅವನು, ಅದು ಬರೀತಾನೆ. ವ್ಯಾಸರಾದ ತಲೆಯಾಡಿಸಿಬಿಟ್ರೆ ವಿದ್ವಾಂಸರಿಗೆ ನೂರಾರು ಮೇರುಪರ್ವತದಷ್ಟು ಬಂಗಾರ ಕೊಟ್ಟಷ್ಟು ಖುಷಿ ಆಗ್ತಿತ್ತಂತೆ, ಅಷ್ಟು ಎಂಜಾಯ್ ಮಾಡ್ತಿದ್ರೆ. ಇಂಥ ಒಂದು ವಿದ್ವತ್ತನ್ನು ಮೇಂಟೈನ್ ಮಾಡಿದವರು ವ್ಯಾಸರಾಜ. ಎಷ್ಟು ಮಹಿಮೆ ಮಾಡಿದ್ದಾರೆ, 732 ಪ್ರಾಣದೇವರ ಪ್ರತೀಕವನ್ನ ನಿರ್ಮಾಣ ಮಾಡಿದ್ದಾರೆ, ಎಂತೆಂಥ ವಾದಿಗಳನ್ನು ಸೋಲಿಸ್ತಾರೆ, ಎಂತೆಂಥ ಗ್ರಂಥ ಬರೀತಾರೆ, ನ್ಯಾಯಾಮೃತ, ತಾತ್ಪರ್ಯ ಚಂದ್ರಿಕಾ, ತರ್ಕತಾಂಡವ, ಒಂದೊಂದಕ್ಕೂ ವ್ಯಾಸರಾಜರು ಇಮಾಲ್ಟನ್ ಅವರು ಒಂದೊಂದಕ್ಕೂ ಕೂಡ, ಬರೀ ಅಡ್ಮಿನಿಸ್ಟ್ರೇಟರ್ ಆಗಿ, ಬರೀ ವಿದ್ವಾಂಸರಾಗಿ, ಬರೀ ಗ್ರಂಥಕಾರರಾಗಿ, ಬರೀ ರಾಜಗುರುಗಳಾಗಿ, ಒಂದೊಂದು ಗ್ರಂಥ ಬರುತ್ತಾ ಗ್ರಂಥದಲ್ಲಿ ಎಲ್ಲ ಗ್ರಂಥ ಒಂದೇ ಸಾಕು, ತಾತ್ಪರ್ಯ ಚಂದ್ರಿಕ ಒಂದೇ ಸಾಕು, ಯುನಿಕ್. ಯಾವ ರೀತಿ ಯುನಿಕ್ ಅಂದ್ರೆ, ಬ್ರಹ್ಮಸೂತ್ರ ಇಷ್ಟೆಲ್ಲ ಇದ್ವಲ್ಲ ಭಾಷೆಗಳು, ಯಾವ ಭಾಷೆ ಸರಿ ಅಂತ ಕಂಪ್ಯಾರಿಟಿವ್ ಸ್ಟಡಿ. ಒಬ್ರು ಶಂಕರಾಚಾರ್ಯ ಹೇಳುತ್ತಾರೆ, ರಾಮಾನುಜಾಚಾರ್ಯ ಹೇಳುತ್ತಾರೆ, ಮಧ್ವಾಚಾರ್ಯ ಹೇಳುತ್ತಾರೆ, ಅದರಲ್ಲಿ ಏನ್ ಡಿಫೆಕ್ಟ್ ಇದೆ, ಇದು ಹೇಗೆ ಅದು ಹೋಗಿದೆ, ಇದರಲ್ಲಿ ಹೇಗೆ ಪರ್ಫೆಕ್ಟ್ ಆಗಿದೆ, ಪ್ರತಿಯೊಂದಕ್ಕೂ ತೋರಿಸ್ತಾ ಹೋಗ್ತಾರೆ. ಫಸ್ಟ್ ಟೈಮ್ ಕಂಪ್ಯಾರಿಟಿವ್ ಅಪ್ರೋಚ್ ನ ಪೂರ್ತಿ ತಂದವರು ವ್ಯಾಸರಾಜ. ಅದೊಂದು ಮಾಡಬೇಕಾದ್ರೆ ಜೀವನ ಪೂರ್ತಿ ಬೇಕು. ಅಂಥದ್ದನ್ನ ಜಸ್ಟ್ ಒಂದು ಅಷ್ಟರಲ್ಲಿ ಒಂದೇ ಪುಸ್ತಕ ಅಷ್ಟು ಮಾಡ್ತಾರೆ. ತರ್ಕತಾಂಡವ ಇಡೀ ತಾರ್ಕಿಕ ಮತ ರೂಟ್ ಔಟ್ ಮಾಡ್ತಾರೆ ಒಂದು ಗ್ರಂಥದಿಂದ. ನ್ಯಾಯಾಮೃತ ಅದ್ವೈತ ಮತದ ಮೇಲೆ ಎಲ್ಲಾ ವಿಚಾರಗಳು ಒಂದು ಕಡೆ ಕ್ರೋಢೀಕರಿಸಿ ಖಂಡನೆ ಮಾಡಾಕ್ಬಿಡ್ತಾರೆ. ಒಂದೊಂದಕ್ಕೆ ಲೈಫ್ ಟೈಮ್ ಬೇಕು, ಓದೋದಕ್ಕೆ ಲೈಫ್ ಟೈಮ್ ಬೇಕು ಅವನ್ನೆಲ್ಲ ಕೊಡೋದು. ನ್ಯಾಯಾಮೃತ ಹೋಗಿದ್ದಾನೆ ಅಂದ್ರೆ ದೊಡ್ಡ ವಿದ್ವಾಂಸ ಅಂತ ಹೇಳ್ತಾರೆ ಆತಾಗಿ. ಚಂದ್ರಿಕಾ ಓದಿದ್ದಾನೆ ದೊಡ್ಡ ವಿದ್ವಾಂಸ ಅಂತ ಹೊತ್ತಿಲ್ಲ, ಅದು ಬರದ್ರಲ್ಲ ಎಂಥ ವಿದ್ವಾಂಸರಾಗಿರ್ಬೇಕು ಲೆಕ್ಕ ಹಾಕಿ. ಇಷ್ಟೆಲ್ಲ ಗಲಾಟೆಗಳು ಮಧ್ಯೆ ಮಧ್ಯೆ ಮತ್ತೆ ಅವರು ಶ್ರೀರಂಗಕ್ಕೆ ಹೋಗಿದ್ರಂತೆ. ಅದು ದೊಡ್ಡ ಪ್ರಾಬ್ಲಮ್ ಇತ್ತು ಶ್ರೀರಂಗದಲ್ಲಿ. ಶ್ರೀರಂಗದಲ್ಲಿ ಜಂಬುಕೇಶ್ವರ ಇದ್ದಾನೆ, ರಂಗನಾಥನೂ ಇದ್ದಾನೆ. ನಮ್ದು ನಮ್ಮದು ಅಂತೂ ಸೈವರು ಎಷ್ಟರು ಗಲಾಟೆ ಮಾಡ್ತಿದ್ರಂತೆ, ನಮಗೆ ಸೇರಬೇಕು ನಮಗೆ ಸೇರಬೇಕು, ಉಳಿದ ಜಾಗ ಅಲ್ಲ ಅಂತೇಳಿ. ಅದು ವ್ಯಾಸರಾಜ ಸೊಲ್ಯೂಷನ್ ಕೊಟ್ಟರಂತೆ, ಯಾರು ಉಸಿರಿಡ್ಕೊಂಡು ಎಷ್ಟು ದೂರ ಓಡ್ತಾರೋ ಅವರೇ ಸೇರಿತ್ತು. ಸೈವರಾದ್ರೂ ಓಡಲಿ ವೈಷ್ಣವರಾದ್ರೂ ಓಡಲಿ ಅಷ್ಟು ಓಡಿದಷ್ಟು ದೂರ ಅವರೇ ಸೇರಿತ್ತು. ಯಾರು ಓಡಕ್ ಬರ್ತಾ ಇಲ್ಲ, ಯಾಕಂದ್ರೆ ಯಾವಾಗ ಔಟ್ ಆಗ್ತಾರೆ ಯಾರಿಗೂ ಗೊತ್ತು. ಅದರಿಂದ ಸಪಾರೆ ಹೊಡೆದಾಕ್ ಬಿಡುತ್ತವ್ರನ್ನ, ಎಷ್ಟು ಬೇಗ ಇದಾಗ್ಬಿಟ್ಟಿ ಅಲ್ಲ ಅಂತ ಹೇಳಿಬಿಟ್ಟು. ಅದು ಕ್ರಿಕೆಟ್ ನ ಸೋತ ಮನೆ ಬೆಂಕಿ ಇಡ್ತಾರಲ್ಲ ಆಟ ಬಿಡ್ತಾ ಇತ್ತು. ಯಾರು ಓಡಕ್ ತಯಾರಿಲ್ಲ, ವ್ಯಾಸರಾಜ್ ತಾವೇ ಓಡಿದ್ರಂತೆ. ನೆನ್ಪಿಟ್ಕೊಳ್ಳಿ, 50 ವರ್ಷ ದಾಟಿ ಹೋಗಿತ್ತಾಗಲೇ ಅವರಿಗೆ. ಅವ್ರು ಓಡಿದ್ರೆ ಕಿಲೋಮೀಟರ್ ಗಟ್ಟಲೆ ಓಡ್ಬಿಡ್ತಾರೆ ಉಸಿರಿಡ್ಕೊಂಡು ಹಾಗೇನೆ. ಅವ್ರು ಓಡಿದ್ರೆ ಪೂರ್ತಿ ಸೇವೆಗೆ ತಗೊಂಡ್ಬಿಡ್ತಿದ್ರು ಬಹುಶಃ. ಅವ್ರು ಒಂದು ಕರುಳೆ ತೋರಿಸಿ ಒದಗಿಂದ ನಿಲ್ಲಿಸಿದಾರಷ್ಟೇ. ಎಂತ ಆದ್ರೆ ಆಲ್ರೌಂಡ್ ಗ್ರೇಟೆಸ್ಟ್ ಅಂತ ಅದಕ್ಕೆ ಹೇಳಿದ್ರು. ಮೋರ್ ದನ್ 90 ಇಯರ್ಸ್ ಅವ್ರು ಇದ್ದಿದ್ದು ವ್ಯಾಸರಾಜ್. 90 ಇಯರ್ಸ್ ಸಿಂಹಾಸನದ ಇದ್ದವ್ರು ಪುಣ್ಯಾತ್ಮರು. ಎಲ್ಲಾ ರೀತಿ ವ್ಯಾಸ ಸಮುದ್ರ ಕಟ್ಟಿಸಿದವರು ಲೋಕಹಿತ. ಇವತ್ತಿಗೂ ವ್ಯಾಸ ಸಮುದ್ರ ಇದೆ. ನಮ್ಮ ಸರ್ಕಾರ ಕಟ್ಟಿಸಿದ ಎಷ್ಟೋ ಇವರು ನಮ್ಮ ಸರ್ಕಾರ ಕೆರೆ ಮುಚ್ಚಿಸ್ತಾ ಹೋಗ್ತಿದ್ದಾರೆ. ಅವ್ರ ಕೆರೆ ಓಪನ್ ಮಾಡಿಸ್ತವ್ರು, ವ್ಯಾಸ ಸಮುದ್ರ ಅಂತಾನೆ ಹೆಸರು. 1000 ಜನ ಎಷ್ಟೋ ವರ್ಷ ಕೆಲಸ ಮಾಡಿದ್ರಂತೆ ವ್ಯಾಸರಾಯರ ಗೈಡೆನ್ಸ್. ಅದಕ್ಕೆ ಇನ್ನೊಂದು ಕಡೆ ನೋಡಿದ್ರೆ ಕನ್ನಡದಲ್ಲಿ ಹಾಡು ಬರೀತಾರೆ. ಮತ್ತೆ ಎಷ್ಟು ಹಾಡು ಬರೀತಾರೆ ಕನ್ನಡ ಲೆಕ್ಕನೇ ಇಲ್ಲ. ಪುರಂದರದಾಸರನ್ನ ಗೈಡ್ ಮಾಡಿದ್ದು, ಕನಕದಾಸನ್ ಮಾಡಿದ್ದು, ಎಲ್ಲರಿಗೂ ವಿಜೇಂದ್ರ ತಯಾರು ಮಾಡಿದ್ದು ಅವರೇ. ಮತ್ತೆ ಪಾಠ ಪರಂಪರೆಯಲ್ಲಿ ವಿಜೇಂದ್ರನ ವಾದ್ಯರಾಜ ತಯಾರು ಮಾಡಿದ್ರು ವ್ಯಾಸರಾಜ. ಅಂತವ್ರು ಪಾಠ ಹೇಳ್ಬೇಕಾದ್ರೆ ಜನ್ಮ ಪೂರ್ತಿ ಬೇಕು. ಇಡೀ ಸರ್ವಮುರಣ 6 ಸರ್ತಿ ಹೇಳಿದ್ರಂತೆ ವಿಜೇಂದ್ರ. ಇಡೀ ಸರ್ವಮುರಣ ಒಂದ್ಸಲ ಪಾರಾಯಣ ಮಾಡೋದು ಕಷ್ಟ ಮನುಷ್ಯ. 9 ಸರ್ತಿ ನ್ಯಾಯಸುಧ ಹೇಳಿದ್ರಂತೆ ವಿಜೇಂದ್ರಿಗೆ. 9 ಸರ್ತಿ ನ್ಯಾಯಸುಧ, ಒಂದೊಂದು ಸರ್ತಿ 2-3 ವರ್ಷ ಬೇಕು ಅವರಿಗೆ ಫುಲ್ ಟೈಮ್ ಅಲ್ಲಿ. ಮತ್ತೆ ಇಷ್ಟೆಲ್ಲ ಯಾವಾಗ ಕೆಲಸ ಮಾಡಿದ್ರು ಅಂತ ಯೋಚನೆ ಮಾಡಿದ್ರೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾತಕ್ಕೆ ಇಂಥ ಗ್ರೇಟ್ ಸೋಲ್ ನಮ್ಮ ಸಿದ್ಧಾಂತದಲ್ಲಿ ಹೊಂದಿದ್ದಾರೆ ಅಂತ ಕೇಳಿದ್ರೆ ಆ ನಿಷ್ಠೆ ಅಂದ್ರೆ 100%. ಮತ್ತೆ ಸರಿ ಏನೋ ಮಾಡಿದ್ದಾರೆ ಬಿಡ್ರಿ, ನಾನು ಇಂಪ್ರೂವ್ ಮಾಡ್ತೇನೆ ಅಂತ ಹೇಳಿಲ್ಲ ಅವರು. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥ ಮತುಲಂ ಭಜೇ ತಾಪತ್ರಯಾಪಂ, ಅವರು ಮಾತಿದ್ರು. ಆಚಾರ್ಯರು ಅಂದ್ರೆ ಪಂಚಪ್ರಾಣ ಅವರಿಗೆ. ನಾವೇನು ಆಸ್ತಿ ಹೇಳೋದಿಲ್ಲ, ಎಲ್ಲ ಆಚಾರ ಹೇಳಿದ್ದನ್ನು ಹೇಳ್ತೇವೆ ಅಷ್ಟೇ. ಈ ಒಂದು 100% ಹೇಳಿದ ಸಿನ್ಸಿಯಾರಿಟಿ ನ್ಯಾಮತ್ತಲ್ಲೂ ಕಾಣೋದಿಲ್ಲ. ಅಂತ ಗ್ರೇಟ್ ಫಿಗರ್ಸ್ ಅವರು. ಅನಂತರ ವಾಜರಾಜ ತಗೊಳ್ಳಿ, ಮತ್ತೊಂದು ಯುನಿಕ್ ಪರ್ಸನಾಲಿಟಿ. 120 ವರ್ಷ ರೆಕಾರ್ಡ್ ಅದು. ಒಂದು 120 ವರ್ಷ ಬದುಕೋದೇ ರೆಕಾರ್ಡ್. ಕೆಲವು ಎಷ್ಟೋದ್ರೆ 80 ಆದ್ಮೇಲೆ ನೆಲೆ ಆದ್ಬಿಟ್ಟಿರ್ತಾರಾಗಲೇ. ಇದ್ದಾರೆ ಅಷ್ಟೇ, ಇದ್ದಾರೆ ಅಷ್ಟೇ. ಏನಾದ್ರೆ ಕೂಡಕ್ ಬರಲ್ಲ, ಕೂತ್ರ ನಿಲ್ಲಕ್ ಬರೋದಿಲ್ಲ, ಓಡಾಡಕ್ ಬರೋದಿಲ್ಲ, ಹೆಸರಿಗಿರ್ತಾರೆ ಅಷ್ಟೇ. ಅನ್ನಕ್ ಮೂಲ ಅಂತಾರೆ, ಆ ರೀತಿ ಇರ್ತಾರೆ ಎಷ್ಟೋ ಜನ. ಇವತ್ತು ಔಷಧಿ ಮೂಲ ಅನ್ಬೇಕಷ್ಟೆ, ಅನ್ನಕ್ ಮೂಲ ಅಂಬೋದಕ್ಕಿಂತ ಔಷಧಿ ಮೂಲ ಆಗಿರ್ತಾರೆ. ಆದ್ರೆ 120 ವರ್ಷ ಅಷ್ಟೇ ಗಟ್ಟಿಬಿಟ್ಟು ಏನ್ ಕೇಳಿದ್ರು ವಾದ ಮಾಡಷ್ಟು ಮಟ್ಟಿಗೆ. ಯಾವ್ದೊಂದು ಕಲ್ಲು ಬಿಡ್ತಿತ್ತಂತೆ, ಗುಡಿ ಕಲ್ಲು ಬಿಡ್ತಿದ್ರೆ ತಿರ್ಸ್ಟಾದ ಹಾಗಿದೆ ಅಂತ ಸ್ಟಾಪ್ ಆಯ್ತಂತ. ಇವತ್ತು ಸೋದೆ ಹೋದ್ರೆ ಒಂದು ಕಲ್ಲು ಬಂಡೆ ಬೀಳಾಗಿದೆ, ಪೂರ್ತಿ ಯಾವಾಗ ಬೀಳುತ್ತೋ ಅದು ಕೂತವ್ರೆ ಕೂಡಕ್ ಹೋಗೋದಿಲ್ಲ ಯಾರು ಕೂಡ. ಇಷ್ಟು ವರ್ಷ ಹಾಗೆ ನಿಂತಿದೆ, ಯಾರು ತಳ್ಳಬೇಕಂತ ಪ್ಲಾನ್ ಮಾಡಿದ್ರೆ ಹಾಗೆ ನಿಂತಿದೆ, ಇನ್ನೊಂದು ಹಾಗೆ ನಿಲ್ಲಿಸ್ಬಿಟ್ರಂತೆ ಕೈಲಿ. ಎಂತೆಂತ ಪವಾಡ, ಆಲ್ ಇಂಡಿಯಾ ಟೂರ್ ಮಾಡ್ತಾರೆ. ಇದಿಷ್ಟು ಒಂದ್ ಕಡೆಗೆ ಯುಕ್ತಿ ಮಲ್ಲಿಕ ಅಂತ ಗ್ರಂಥ, ಅದು ಇನ್ನೊಂದು ವಿಚಿತ್ರವಾದ ಗ್ರಂಥ. ಅದು ಯುಕ್ತಿ ಮಲ್ಲಿಕ ಬರೀತಾರೆ, ಮಹಾಭಾರತ ಲಕ್ಷಾಲಂಕಾರ ಬರೀತಾರೆ, ಭಾವಪ್ರಕಾಶಿಕ ಬರೀತಾರೆ. ಒಂದಲ್ಲ ಎರಡಲ್ಲ ಅತಿ ಹೆಚ್ಚು ಗ್ರಂಥ ಬರೆದವರು ವಿಜೇಂದ್ರರು ಒಂದ್ ಕಡೆಗೆ, ವಾದಿರಾದರು ಒಂದ್ ಕಡೆಗೆ. ಅಷ್ಟು ಗ್ರಂಥಗಳು ಯಾವಾಗ ಬರೆದ್ರು, ಯಾವಾಗ ಓಡಾಡಿದ್ರು, ಯಾವಾಗ ಇದು ಮಾಡಿದ್ರು, ಯಾವ ಪಾಠ ಹೇಳಿದ್ರು. ಹರಿದಾಸ ಮತ್ತೆ ಎಷ್ಟೋ ಕೃತಿಗಳನ್ನು ಬರೀತಾರೆ. ಇಷ್ಟಪ್ಪ ವಾದಿರಾದ ಕನ್ನಡ ಕೃತಿಗಳು ಎಷ್ಟಪ್ಪ ಇವೆ, ಸಂಸ್ಕೃತದಲ್ಲಿ ಅಷ್ಟಿದೆ. ಒಂದು ಎಂಥ ಫಿಗರ್ಸ್ ಇದ್ದಾರೆ ಲೆಕ್ಕ ಹಾಕಿ. ಇದೆಲ್ಲ ಗೊತ್ತಾದ್ರೆ ಯಾರು ಬೇರೆ ಕಡೆ ಹೋಗೋದಿಲ್ಲ. ಅದಕ್ಕೆ ಇದನ್ನೆಲ್ಲ ಯಾಕೆ ವರ್ಕ್ಶಾಪ್ ಇಟ್ಕೊಂಡಿದ್ದು ಅಂದ್ರೆ ಸಿದ್ಧಾಂತದಲ್ಲಿ ದೀಕ್ಷೆ ಬರ್ಬೇಕಾದ್ರೆ ಇವೆಲ್ಲ ತಿಳ್ಕೊಂಡಿರ್ಬೇಕಾಗ. ಎಷ್ಟೋ ಜನಕ್ಕೆ ವಿಷಯ ಡೈರೆಕ್ಟ್ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಎಷ್ಟು ಜನ ಫಾಲೋ ಮಾಡ್ತಾರೆ ನೋಡ್ಕೊಂಡು ಫಾಲೋ ಮಾಡ್ತಾರೆ, ಅದು ಸಾಮಾನ್ಯ ಟ್ರೆಂಡ್. ಅದು ಒಂದು ಇವತ್ತು ಅಂದಿ ಕ್ವಾಲಿಟೇಟಿವ್ ಫಾಲೋಯಿಂಗ್ ಬೇರೆ, ಕ್ವಾಂಟಿಟೇಟಿವ್ ಫಾಲೋಯಿಂಗ್ ಬೇರೆ. ಕ್ವಾಲಿಟಿ ಇಲ್ಲ, ಎಷ್ಟು ಜನ ಫಾಲೋ ಮಾಡಿ ಅನ್ನೋದು ಎಲೆಕ್ಷನ್ ಮೀಟಿಂಗ್ ಕೂಗ್ತಿರ್ತಾರಲ್ಲ, ಓಟ್ ಆಗಿರೋದು ಕೂಗ್ತಾರೆ, ಮತ್ತೆ ಇನ್ನೊಂದು ಕಡೆ ಕೂಗ್ತಿರ್ತಾರೆ. ಮತ್ತೆ ಅವರು ಇಲ್ಲಿ ಬಿಜೆಪಿಗೆ ಓಟ್ ಆಗಿಲ್ಲಿ ಕೂಗ್ತಾರೆ, ಕಾಂಗ್ರೆಸ್ಗೆ ಕೊಟ್ಟರೆ ಅಲ್ಲದೆ ದುಡ್ಡು ಕೊಟ್ಟಾಗೆಲ್ಲ ಚೇಂಜ್ ಮಾಡ್ತಿರ್ತಾರೆ ಅಷ್ಟೇ. ಅವರು ಯಾವಾಗ ಬೇಕೋ ಆ ಕಡೆ ಹೋಗ್ತಿರ್ತಾರೆ, ಅವಾಗ ಬ್ಯಾನರ್ ಯಾವ್ದು ಕೈ ಇಟ್ಟರು ಕೂಡ ಕೈ ಹಿಡ್ಕೊಂಡ್ಬಿಡ್ತಾರೆ. ಆ ಥರ ಅಲ್ಲ, 100% ನಿಷ್ಠೆ. ಇಂಥ ಗ್ರೇಟ್ ಸೋರ್ಸ್ ಇದ್ದಾರೆ ಅಂದರೆ ಯಾರು ಬಿಡ್ತಾರೆ ಯೋಚನೆ ಮಾಡಿರಿ. ಆದರೆ ಆ ರೀತಿ ಇವರಿ ರುಕ್ಮಿಣೀಶ ವಿಜಯ ಏನು, ಸರಸಭಾರತಿ ವಿಲಾಸ ಏನು, ಸುಳಾದಿಗಳೇನು, ಹಾಡುಗಳೇನು, ಗುಂಡಕ್ರಿಯಾ ಏನು, ವೈಕುಂಠ ವರ್ಣನೆ ಏನು, ಎಷ್ಟು ಗ್ರಂಥ ಬರೀತಾರೆ ಅಂದರೆ ಸಾಧ್ಯನೇ ಇಲ್ಲ. ಸಂಸ್ಕೃತದಲ್ಲಿ ಸ್ತೋತ್ರಗಳು ಅತಿ ಹೆಚ್ಚು ಸಿಗೋದು ವಾದಿರಾದ್ರಿಗಳ ಸ್ತೋತ್ರಗಳೇ ಸಿಗೋದು. ನೂರಾರು ಸ್ತೋತ್ರಗಳನ್ನು ಬರೀತಾರೆ, ಗದ್ಯ ಪದ್ಯ ಎಲ್ಲದರಲ್ಲೂ ಕೂಡ ಆಲ್ರೌಂಡ್ ಗ್ರೇಟ್ನೆಸ್. ಒಬ್ಬೊಬ್ರು ಸಾಕು, ಅವರಂತ ಆಚಾರ ಬಗ್ಗೆ ಎಷ್ಟು ಹೇಳ್ತಾರೆ ಅಂದರೆ ಅವ್ರ ಮುಂದೆ ನಾವೆಲ್ಲ ಸಣ್ಣ ಉಳ್ಳುಗಡ್ಡೆ ಇದ್ದಾಗ ಹೇಳ್ಬಿಡ್ತಾರೆ. ಮೋದಿ ಇಷ್ಟೆಲ್ಲ ಬರೀತಾರೆ, ದೊಡ್ಡ ಗ್ರಂಥ ಬರೆದು ಕೊನೆಗೆ ಹೇಳ್ತಾರೆ. ಬದ್ಧಾಚಾರ್ಯ ಎಷ್ಟು ದೊಡ್ಡವ್ರು ಗೊತ್ತಾ? ವಿಸ್ತರಸ್ತಸ್ಯ ಸರ್ವಸ್ಯ ಮೂಲಶಾಸ್ತ್ರ ಮಹಾರಣವೇ ದ್ರಷ್ಟವ್ಯ ತಟಸ್ಥ ಅಣುಮಣಿ ಸಂಗ್ರಾಹಿಣೋ ವಯಂ. ನಾವೆಲ್ಲ ಬದ್ಧ ಸಿದ್ಧಾಂತದ ಸಮುದ್ರದಲ್ಲೇ ರತ್ನಗಳು ಎಷ್ಟೋ ಇವೆ, ನಾವು ಕೆಲವು ರತ್ನ ಮಾತ್ರ ಕೊಟ್ಟಿದ್ದೇವೆ. ಅದು ಸಮುದ್ರವಾಗಿ ಇಳಿದು ತಂದಿಲ್ಲ, ಅದು ಗಾಳಿ ಹೊಡ್ಕೊಂಡು ಮೇಲೆ ಬಂದಿರುತ್ತಲ್ಲ, ಆರಿಸ್ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಲೆಕ್ಕ ಇಟ್ಕೊಳ್ಳಿ, ಗಾಳಿ ಹಿಡ್ಕೊಂಡು ಮೇಲೆ ಬಂದ ರತ್ನಗಳು ಇವೆ ಅಂದ್ರೆ ಒಳಗೆ ಯಾವ ರತ್ನ ಇರಬೇಕು ಲೆಕ್ಕ ಹಾಕ್ರಿ ಅಂತ ಹೇಳ್ತಾರೆ. ಇಂಥ ವಿನಯವನ್ನು ಬಹುಶಃ ಯಾವ ಸಿದ್ಧಾಂತದಲ್ಲೂ ಕಾಣೋದಿಲ್ಲ. ನಾನು ನಮ್ಮ ಸಿದ್ಧಾಂತ ಭಾರಿ ಉಪಕಾರ ಮಾಡಿದ್ದೇನೆ ಅಂತ ಹೇಳೋ ಜನ ಸಿಗ್ತಾರೆ ಹೊರತು ಅದರಿಂದ ನಾವು ಬದುಕಿದ್ದೇವೆ ಅಂತ ಹೇಳ್ಬೇಕಾದ್ರೆ ವಾದ್ಯಾಸವ ಹೇಳ್ತಾರೆ ನಾ ಎಷ್ಟು ದೊಡ್ಡವನಾರಾಗಿದ್ದು ಅದ ಕಾರಣ ಏನು ಗೊತ್ತಾ? ಮಧ್ವ ಸಿದ್ಧಾಂತ ಅಂತ ಹೇಳಿದ್ದಾರೆ. ಆನಂದ ತೀರ್ಥ ಮತ ಮುಜ್ಜಿತ ದೋಷ ಜಾತಂ ಸ್ವಾನಂದದಾಯಿ ಶಿಥಿಲೀಕೃತ ಮತ್ತ ಮಾಯಿ ಮಾನೋಹ ಶೋಭಿ ಮಮ ದುರ್ಜನ ಪುಂಜ ತೋಭೀಹಿ ಏನೇ ದೃಶಿ ಬಚಿರಭೂತ್ ಕವಿತೋಲ್ಲ ಸದ್ಭೂಹು. ಇದು ಅವರ ಮಾತು. ನಾ ಹೇಳ್ತಕ್ಕಂತ ಕಾವ್ಯ ಶಾಸ್ತ್ರ ಎಲ್ಲ ಆಚಾರ ಬರ್ತದೆ, ದೊಡ್ಡ ಹಿರಿಮೆ ಅಂತ ಹೇಳಿಬಿಡ್ತಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ಮಧ್ವಾಚಾರ್ಯರ ಹಿರಿಮೆ ಎಷ್ಟು ದೊಡ್ಡದು ಅಂತ ಇಡೀ ಸಂಪ್ರದಾಯ ಒಪ್ಪಿದ್ದು ಗೊತ್ತಾಗ್ತದೆ. ರಘುತ್ತಮ ಸ್ವಾಮಿಗಳು ಇನ್ನೊಂದು ದೊಡ್ಡ ರೆಕಾರ್ಡ್ ಅವರು. 8 ವರ್ಷದ ಹುಡುಗ ಅಷ್ಟೇ, ಉಪನಯನ ಆಗಿತ್ತು, ಪಾಠ ಶುರುವಾಗಿತ್ತು, ಗುರುಗಳೇನೋ ಅಹಂಕಾರ ತೋರಿಸಿರು ಹೋಗ್ಲಿಕ್ಕಾಗಲೇ ಇಲ್ಲ, ಪಾಠ ಹೆಸರಿ ಪಾಠ ಶುರುವಾಗಿತ್ತು ಅಷ್ಟೇನೆ. ಅಂತ ಹೊತ್ತಿನಲ್ಲಿ ಅವರಿಗೆ ಸ್ವಪ್ನ, ಇನ್ಮೇಲೆ ಏನು ನೀವೇ ಓದಿ ಸಾಕು ಅರ್ಥ ಆಗುತ್ತೆ ಅಂತ ಹೇಳಿಬಿಟ್ರಂತೆ. ಆಯ್ತು, ಓದಿದ್ರೆ ಅವ್ರು ಹೇಳಿದ್ದೇ ಪಾಠ, ಸುಧಾ ಪಾಠ ಶುರು ಮಾಡಿದ್ರಂತೆ. 8 ವರ್ಷಕ್ಕೆ ಸುಧಾ ಪಾಠ ಮಾಡಿದ ರೆಕಾರ್ಡ್ ರಘುತ್ತಮ ಸ್ವಾಮಿಗಳು. ಸುಧಾ ಮಂಗಳ ಮಾಡಲು 58 ವರ್ಷಕ್ಕೆ ಮಾಡಿರೋದು ಕಷ್ಟ ಇರ್ತದೆ, ಕೆಲವು ಮಾಡಿದ್ರೆ ಮಾಡಿದ್ದೇವೆ ಅಷ್ಟೇ. ಹೆಸರಿಗೆ ಹೆಸರಿಗೆ ಮಂಗಳ ಹೊರ ಮಂಗಳನ ಮುಗಿಸಿದ್ರೋದು ಕಷ್ಟ ಇರುತ್ತೆ, ಇನ್ನೇನಲ್ಲ. ಮಾಸ್ಟ್ರಿ ಎಲ್ಲ ಮುಗಿದು, ಸಮ MBSC ಮುಗಿತು, ಸಮ MSC ಮುಗಿತು, 5ನೇ ಅಟೆಂಪ್ಟ್ 6ನೇ ಅಟೆಂಪ್ಟ್ಗೆ ಅಂದರೆ ಆಗೋ ಹಾಗೆ ಹಾಗಲ್ಲ. ಎಂಟು ಸುಧಾ ಪಾಠ ಹೇಳ್ತಾರೆ ಅಂದರೆ ಎಂಥ ಗ್ರೇಟ್ ಆಗಿರೋದು, ಎಂತೆಂಥವ್ರ ಫಿಲಾಸಫಿ ಕೊಟ್ಟಿದ್ದೆ ಲೆಕ್ಕಾಗಿ. ಆಮೇಲೆ ಎಷ್ಟು ವರ್ಷ ಪೀಠದಲ್ಲಿದ್ದರು, ಎಂತೆಂಥ ಬೆರಕೆಲಸ ಮಾಡ್ತಾರೆ, ಎಂತೆಂಥ ಗ್ರಂಥ ಬರೀತಾರೆ. ಬರೀ ಪವಾಡ ಅಲ್ಲ, ತತ್ವಪ್ರಕಾಶಿಕ ಭಾವ ಬೋಧ ಅಂತ ಬರೀತಾರೆ. ಇವತ್ತಿಗೂ ಯುನಿಕ್ ಕಾಮೆಂಟ್ರಿ ಅದು ತತ್ವಪ್ರಕಾಶಿಕದ ಮೇಲೆ. ಅದೇ ರೀತಿ ಪಂಚಭಾವಬೋಧಗಳು ಅಂತ ಬರೀತಾರೆ, ಒಂದೊಂದು ಡಿಫಿಕಲ್ಟ್. ಉದಾಹರಣೆ ಪಟ್ಟು ಇಷ್ಟಪ್ಪ ಬರೆದಾರೆ ಉದಾಹರಣೆ ಬಳಿದಕ್ಕೆ. 8 ವರ್ಷದ ಹುಡುಗ ಏನೂ ಓದಿದ್ದವ್ರು ಓದಿದ್ರು ಅಂದರೆ ಎಂಥ ಮಿರಕಲ್ಲ ಇದೆಲ್ಲ ಕೂಡ. ಇದ್ಯಾರು ಯೋಚನೆ ಮಾಡಿದರೆ ಫಿಲಾಸಫಿ ನಮ್ಮ ಸಿದ್ಧಾಂತ ಪರಂಪರೆ ಹೈಲೈಟ್ ಮಾಡ್ತಕ್ಕಂತಹ ಕಾರ್ಯಕ್ರಮ ಭಾರಿ ಕಡಿಮೆ ನಡೆಯೋದು, ಅದಕ್ಕೆ ಕಾರ್ಯಕ್ರಮ ಇಟ್ಕೊಂಡಿರೋದು. ಅದು ಗೊತ್ತಾಗಿಬಿಟ್ರೆ ಜನಗಳಿಗೆ ಸಹಜವಾಗಿ ವಿಶೇಷವಾದ ಗೌರವ ಬಂದು ನಮ್ಮ ಸಿದ್ಧಾಂತವೇ ಸಿದ್ಧಾಂತ ಅಂತ ನಂಬಿಕೆ ಬರುತ್ತದೆ ಮನಸ್ಸಿಗೆ. ಇದೆಲ್ಲ ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಹತ್ರ ಮುಗಿದು ಅವರು ಲೆಜೆಂಡ್ ಅವರು. ಇವತ್ತಿನ ಕಾಲಕ್ಕೆ ಏನಾದ್ರು ಬಹುಶಃ ಯಾವುದೇ ಮತದ ಒಬ್ಬ ವ್ಯಕ್ತಿನ ಉಳಿದು ಎಲ್ಲರೂ ಕೇಳಿದ್ದ ರಾಘವೇಂದ್ರ ಸ್ವಾಮಿಗಳ ಹೆಸರು ಒಂದೇನೆ. ಯಾವ ಮತ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಏನೇ ಆಗಿರಲಿ, ಅವರು ಇವತ್ತು ರಾಘವೇಂದ್ರ ನಮ್ಮ ಹೆಸರು ಏನಾಗಿದೆ ಗೊತ್ತಾ? ಹೆಚ್ಚು ಕಡಿಮೆ ಕಾಸೋ ಪಾರ್ಟಿ ನೇಮ್ ಆಗಿಬಿಟ್ಟಿದೆ ಮೊರಾರ್ಲೆಸ್. ರಾಘವೇಂದ್ರ ಹೆಸರು ಇಟ್ಕೊಂಡ್ರೆ ಅದನ್ನು ಮೋಸ ಹೋಗ್ಬಿಡ್ತೀವಿ, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕ್ರಿಶ್ಚಿಯನ್ ಇಟ್ಕೊಂಡ್ಬಿಟ್ಟಿರ್ತಾನೆ, ಆಮೇಲೆ ಮುಸ್ಲಿಮ್ ಅನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲೆಲ್ಲ ಯಾರು ಇಟ್ಕೊಂಡ್ಬಿಟ್ಟಿರ್ತಾರೆ ಅಂತ ಒಂದು ನೇಮ್ ಆಗಿಬಿಟ್ಟಿದೆ ಹೆಚ್ಚು ಕಡೆ. ಅಂದ್ರೆ ಎಷ್ಟು ಮಟ್ಟಿಗೆ ರೀಚ್ ಆದ್ರು ಅಂದ್ರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಇವತ್ತು ಪರಿಮಾಣ 50 ಗ್ರಂಥ ಬರೆದ್ರೆ ಮೋರ್ ದೆನ್ 50 ಅಗೇನ್ ಅಂತ ಒಂದು ಹೈಲಿ ಡಿಸ್ಟರ್ಬ್ ಪೊಲಿಟಿಕಲ್ ಕಂಡೀಷನ್ಸ್. ಅದರಲ್ಲಿ ಟೂರ್ ಮಾಡಬೇಕು, ಪುಸ್ತಕ ಬರೀಬೇಕು, ಹುಚ್ಚಾಬಿಟ್ಟು ದಾರಿದ್ರ್ಯ ಇತ್ತವರಿಗೆ 20-24 ವರ್ಷರು ಭಯಂಕರ ದಾರಿದ್ರ್ಯ. ವಾರಕ್ಕೆ ಒಪ್ಪತ್ತು ಅರ್ಧ ಒಟ್ಟು ಊಟ ಮಾಡಬೇಕು ಅಂತ ಒಂದು ದಾರಿದ್ರ್ಯ. ಅಂದ್ರೆ ಸಂಚಾರ ಮಾಡಬೇಕು, ಎಂಥ ಶಾಸ್ತ್ರದಲ್ಲಿ ಸವಾಲ್ ಇತ್ತವರಿಗೆ ಎಲ್ಲವನ್ನು ಲೀಲಾಜಾಲ ಮುಗಿಸಿ ಹಾಕಿಬಿಟ್ರಲ್ಲ. ಪವಾಡಕ್ಕಂತೂ ಕ್ಲೈಮ್ಯಾಕ್ಸ್ ವಾದಿರಾದ್ರೆ ಒಂದು ಕಡೆ, ರಾಘವೇಂದ್ರ ಸ್ವಾಮಿ ಒಂದು ಕಡೆ, ಸಶರೀರ ವೃಂದಾವನ ಪ್ರವೇಶ ಇವೆಲ್ಲ ಬೇರೆ ಕಡೆ 12 ಇವೆಲ್ಲ ಕೂಡ ಅರ್ಥ ಆಯ್ತಾ? ಬೇರೆ ಕಡೆ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಂತ ಗ್ರೇಟ್ನೆಸ್ ಅನ್ನ ನಾವು ಸಾಲು ಸಾಲ ಹಾಕೊಂಡ ಒಂದೇ ಮತ ಅಂದ್ರೆ ಮಧ್ವ ಸಿದ್ಧಾಂತ ಒಂದೇ. ಎಷ್ಟು ಕಡೆ ಓಡಾಡ್ತಾರೆ, ಎಷ್ಟು ಸಿದ್ಧಾಂತ ಹೇಳ್ತಾರೆ, ಎಂತೆಂಥವ್ರನ್ನು ಪರಿವರ್ತನೆ ಮಾಡ್ತಾರೆ, ಸುಲ್ತಾನರು ದಿವಾನರು ಎಲ್ಲ ಸಾಷ್ಟಾಂಗ ಬೀಳ್ಬೇಕು ಕಾಲಿಗೆ. ಅಂತ ಒಂದು ದಿವ್ಯವಾದ ಚೇತನ ರಾಘವೇಂದ್ರ ಸ್ವಾಮಿಗಳು. ಹಾಡು ಬರೀತಾರೆ ಕನ್ನಡದಲ್ಲಿ ಒಳ್ಳೆ ವೀಣಾ, ಎಷ್ಟು ಶಾಸ್ತ್ರ ಓದಿದ್ರಂತ ಗೊತ್ತಾ? ಅವ್ರು 20 ವರ್ಷಕ್ಕೇನೆ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನಿಯ ಕವಿತಾ ಸಂಗೀತ ಪಾರಂಗತ 20 ವರ್ಷಕ್ಕೆ ಒಂದು SSLC ಡಿಗ್ರಿ ಓದಿ ಮಾಡೋದು ಕಷ್ಟ ಇರ್ತದೆ ಮನುಷ್ಯ ಅಂತ ಎಲ್ಲ ಕರತಲಾ ಬಳಕ ಇದೆಲ್ಲ ಸಾಮಾನ್ಯ ಅಂತ ತಿಳ್ಕೊಂಡಿದ್ದಾರೆ. ಹಿಮಾದಿಸಿ ವಾಗ್ವೈಖರಿ ರಚಿತ ಭವ್ಯ ಶೇಷ ಬೇಕಾದ್ರೂ ಕೊಡ್ತಕ್ಕಂಥ ಶಕ್ತಿ ಏನೇ ಕೊಂಡು ಸವಾಲು ಮತ್ತೆಲ್ಲ ಹೇಳೋದು ನಾನು ಭಾರಿ ಸಣ್ಣವನು ಇಷ್ಟು ಮತ್ತೆಲ್ಲ ಕೊರಿ ಭಾರಿ ಸಣ್ಣವನು ಅಂತ ಹೇಳ್ಕೊಳ್ಳೋದು. ಮತ್ತೆ ಅವ್ರು ಹೇಳ್ತಾರೆ ಮಾತು ಕೇಳಿಬಿಟ್ರೆ ಬಹುಶಃ ಬಹುಶಃ ಅಹಂಕಾರ ಪಡೋರಿಗೆ ಅರ್ಥ ಎಲ್ಲ ಆಗಿಬಿಡ್ತದೆ. ಪರಿಮಾಣ ಬರೀತಾರೆ ಕೊನೆಗೆ ಹೇಳ್ತಾರೆ ಒಂದು ಮಾತನ್ನ ಈಗ ಅಂತ ಬರೆದಿದ್ದೇನೆ ಮಾತು ಕೇಳಿ. ಜ್ಞಾನಾಧಿರಿ ಅಪಿ ಅವಾದೀತ್ ಸ್ಖಲತ್ವ ಸ್ವಾತ್ಮನೋ ಯಥ ಮಾದೃಶಾನಾಂ ಸ್ಖಲತ್ವ ಕಿಂ ವಾಚ್ಯಂ ಕ್ಷಾಮ್ಯಂತು ತದ್ಭುತಾ. ಟೀಕಾರಾಯರು ಸುಧಾ ಬರ ಕೊನೆಗೆ ಹೇಳ್ತಾರೆ ಏನೋ ಬರೆದಿದ್ದೇನೆ ಭಕ್ತಿಯಿಂದ ಅಕಸ್ಮಾತ್ ತಪ್ಪಿದ್ರೆ ಕ್ಷಮಿಸಿ ಅಂತ ಬರೀತಾರೆ. ನೆನ್ಪಿಟ್ಕೊಳ್ಳಿ ಈ ಸಾಮಾನ್ಯ ಸ್ಟೂಡೆಂಟ್ ಹೇಳೋದು ಕಷ್ಟ ಈ ಮಾತನ್ನ. ಅಕಸ್ಮಾತ್ ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾರೆ ರಾಯರು ಬರೀತಾರೆ. ಅವರೇ ತಪ್ಪಿದ್ರೆ ಕ್ಷಮಿಸಿ ಅಂದ್ರೆ ನಮ್ಮನೆವಾರ ಇನ್ನೇನು ಅಂತ ಕೇಳ್ತಾರೆ ಗೊತ್ತಾಯ್ತಾ. ನಾವೇನು ಹೇಳ್ಬೇಕು ಲೆಕ್ಕ ಹಾಕ್ರಿ. ಇಂಥ ಒಂದು ವಿನಯ ಯಾವ ಮತ್ತಲ್ಲೂ ಕಾಣೋದಿಲ್ಲ. ಕೆಲವು ಎಷ್ಟು ಅಹಂಕಾರಗಳಿರ್ತವೆ ಗೊತ್ತಾ. ಕವಿಗಳಂತೂ ಭಯಂಕರ ಉನ್ಮತ್ತರಿರ್ತಾರೆ. ಸಂಸ್ಕೃತ ಬಂದು ಅಂದ್ರೆ ಸಾಮಾನ್ಯ ಅಹಂಕಾರ ಬರೋದೇ ಜಾಸ್ತಿ. ಸಂಸ್ಕೃತಕ್ಕೂ ಅಹಂಕಾರಕ್ಕೂ ಭಾರಿ ದೊಡ್ಡ ಗಂಟು ಉಂಟು. ಒಬ್ಬ ಇವನಿದ್ದಾನೆ ಅವ ಭಾವಭೂತಿ ಅಂತಿದ್ದಾನೆ. ಎಷ್ಟು ಸೊಕ್ಕವನಿಗೆ ಬರೀಬೇಕಾದಂತ. ಕವಿ ಒಳ್ಳೆ ಕವಿಯೇ, ಸೊಕ್ಕು ಮಾತ್ರ ಭಾರಿ ವಿಚಿತ್ರ. ಹೇಳ್ತಾರೆ ಯಂ ಬ್ರಾಹ್ಮಣ ಮಯಂ ದೇವಿ ವಾಗ್ ವಶ್ಯೇ ವಾರು ವರ್ತತೆ. ನನಗೆ ಸರಸ್ವತಿ ದಾಸಿ ಇದ್ದಂತ ಇದ್ದಾಳೆ ಅಂತ ಹೇಳ್ಕೋತಾರೆ. ಎಷ್ಟು ಸೊಕ್ಕಿರ್ಬೇಕು ಲೆಕ್ಕ ಹಾಕಿ. ಸರಸ್ವತಿ ದಾಸಿ ಇದ್ದಾಗಿದ್ದಾಳೆ ಅಂತ ಅವನು. ಇಷ್ಟು ಬರದೇ ಅಹಂಕಾರ ಜೈತಿರ್ತೀರಿ ಬಾದೇವಿ ಏನು ಆಚಾರ್ಯ ಮಾತನ್ನು ಹೇಳಬೇಕಾದ್ರೆ ದೇವರ ಅನುಗ್ರಹ ಅಂತ ಹೇಳ್ತಾರೆ ಅವ್ರಿಗಿಂತ. ಈ ರೀತಿ ಹೇಳೋದಿಲ್ಲ ಮಾತನ್ನ. ಎಷ್ಟು ದುರಹಂಕಾರ ಅಂದ್ರೆ ಅಂಥ ಅಂಧಕಾರ. ವಾಗ್ವಶ್ಯೇ ವಾರು ವರ್ತತೆ. ಇನ್ನೊಬ್ಳಿದ್ದಾಳೆ ಹೆಂಗಸು, ಹೆಂಗಸರು ಗಂಡಸರು ಯಾರಷ್ಟು ಸಂಸ್ಕೃತ ಹೋದ್ರೆ ಅಹಂಕಾರ ಬಂದೇ ಬರ್ತದೆ. ಹೆಂಗಸರು ಗಂಡಸರು ಒಂದು ಹೆಂಗಸರು ಒಂದು ವಿಜಯಾಂಬಿಕಾ ಅಂತ ಒಬ್ಬಳಿದ್ದಾಳೆ. ಭಯಂಕರ ಸೊಕ್ಕ ಅವಳಿಗೆ. ಅವಳು ಹೇಳ್ತಾಳೆ ಒಬ್ಬ ಇದ್ದಾನೆ ದಂಡಿ ಇದ್ದಾನೆ, ಆ ಸರಸ್ವತಿಯನ್ನು ವರ್ಣನೆ ಮಾಡಬೇಕಾದ್ರೆ ಸರ್ವಶುಕ್ಲಾ ಸರಸ್ವತಿ ಅಂತ ಹೇಳಿದ್ದಾನೆ. ಸರಸ್ವತಿ ಬೆಳಗಿದ್ದಾಳೆ ಅಂತ ಅರ್ಥ ಅದಕ್ಕೆ. ಇವಳು ಬರೀತಾಳೆ ದಂಡಿ ಭಾರಿ ದಡ್ಡ, ಅವನಿಗೆ ಸರಸ್ವತಿ ಹೇಗಿದ್ದಾನಂತ ಗೊತ್ತೇ ಇಲ್ಲ. ಅದು ಸರ್ವಶುಕ್ಲ ಅಂತ ಕರೀತಾನೆ. ನಾನು ನೋಡಿ ತಿಳ್ಕೊ ನಾನು ಕಪ್ಪಿದ್ದೇನೆ ಅಂತ ಹೇಳ್ತಾಳೆ. ಅಂದ್ರೆ ತಾನೇ ಸರಸ್ವತಿ ಅಂತ ಅವಳು ಅಲ್ಲಿ ಗೊತ್ತಾಯ್ತಾ. ನಾನು ಕಪ್ಪಿದ್ದೇನೆ, ನಾನು ನೋಡೇ ಇಲ್ಲ ದಂಡಿ, ಅದಕ್ಕೆ ಸರ್ವಶುಕ್ಲ ಅಂತ ಕರೀತಾನೆ. ಸರಸ್ವತಿ ಕಪ್ಪಿರೋದು, ನಾನೇ ಸರಸ್ವತಿ. ಅರ್ಥ ಆಯ್ತಾ ಅವಳಿಗೆ ಎಷ್ಟು ದುರಹಂಕಾರ ಇರಬೇಕು ಅಂತ ಕೇಳಿದ್ರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಸಂಸ್ಕೃತದಲ್ಲಿ ಬರೋ ಅಹಂಕಾರ ಬರೀ ಕಾವ್ಯಕ್ಕೆಷ್ಟು ಅಹಂಕಾರ, ಶಾಸ್ತ್ರಕ್ಕಷ್ಟು ಅಹಂಕಾರ ಇರಬೇಕು. ಕಾವ್ಯಶಾಸ್ತ್ರ ಬಂದ್ರೆ ಶಾಸ್ತ್ರದ ಕಾಲಿಗೂ ಬರೋದಿಲ್ಲ ಕಾವ್ಯ, ಅಷ್ಟು ದೊಡ್ಡದು ಶಾಸ್ತ್ರ. ಅಂತ ಶಾಸ್ತ್ರದಲ್ಲಿ ಕರತಾಳ ಬಳಕ ಇವರಿಗೆಲ್ಲ ಕೊಡೋದು. ಅಂಥವ್ರು ಇಂಥ ಮಾತಾಡ್ತಾರೆ, ನಮಗೆ ಮಾತಾಡಕ್ಕೆ ಆಗೋದಿಲ್ಲ ಅಂತ ಮಾತಾಡ್ತಾರೆ ಜಯತೀರ್ಥರು. ಮುಂದೆ ಮಾತಾಡಿ ಜಯತೀರ್ಥ ಶುರು ಮಾಡಿದಾರೆ ಇದನ್ನು. ಅಷ್ಟೆಲ್ಲವ ನ ಶಬ್ದಾಧೋ ಗಾಢಾಹ ನ ಚ ನಿಗಮ ಚರ್ಚಾಸು ಚತುರಾಹ ನ ಚ ನ್ಯಾಯೇ ಪ್ರೌಢಾಹ ನ ಚ ವಿಧಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಪಿ ಚ ವದಂತೋಪಿ ಮಹತಾಂ. ನಾನು ಓದಿ ವಿದ್ವಾಂಸನಾದವನಲ್ಲ, ಆಚಾರ ದಯ ಮಾತ್ರ ಅಂತ ಹೇಳಿಬಿಡ್ತಾ. ಈ ಒಂದು ಮಾತಿಗೆ ನಾವು ಕೊಡಬೇಕು, ಆ ಒಂದು ಮಾತಿಗೆ ನಾವು ಸುಧಾ ಓದಬೇಕು. ಮನುಷ್ಯ ಅಹಂಕಾರವನ್ನು ಟೋಟಲಿ ಹೇಗೆ ಗೆಲ್ಲಬೇಕು ಅಂತ ಹೇಳೋದಕ್ಕೆ ಇಡೀ ಪರಂಪರೆ ನಮ್ಮ ಮುಂದೆ ಇದೆ. ಇಂಥ ವಿನಯವನ್ನು ಯಾವ ಪರಂಪರೆಯಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ. ಕವಿ ಗಿವಿ ಯಾರ ಕೈಲೂ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಒಂದು ಸ್ಯಾಂಕ್ಟಿಟಿ ಮೇಂಟೈನ್ ಮಾಡಿದ ಸಿದ್ಧಾಂತ ಮಧ್ವ ಸಿದ್ಧಾಂತ. ಅನಂತರ ಇಂದು ವಿಜಯೇಂದ್ರ ಸ್ವಾಮಿಗಳು ವಿಜಯೇಂದ್ರ ಕರಾಬ್ಜೋತ ಸುಧೀಂದ್ರ ವರಪುತ್ರಕ 104 ಅಂತ ಬರೆದ ಇತಿಹಾಸ ಅವರು. 64 ಕಲಾಕೋ ಇದ್ರದ್ದು ಪ್ರಸಿದ್ಧ. ಅಪ್ಪಯದೀಶ್ವರು ಮಾತಾಡ್ತಿರ್ಲಿಕ್ಕೆ ಉತ್ತರ ಕೊಡ್ತಾರೆ, ಮಾತಿ ಮಾತಿಗೆ ಉತ್ತರ. ಅವ್ರು ಹೇಳಿದ್ರೆ ಯೋಚನೆ ಮಾಡೋದು ಕೂಡ ಇಲ್ಲ, ನಾಳೆ ನಾಡಿದ್ದಿಲ್ಲೇ ಇಲ್ಲ. ಲೆಟರ್ ಬಂದ್ರೆ ಒದ್ದೇಸ್ ಕೂತಿರ್ತದೆ ಫೈಲ್ ಮೇಲೆ. ಅವೆಲ್ಲ ಕೂಡ ಇಲ್ಲ ಅಂತ ಹೇಳಕ್ಕೆ 5 ದಿವಸಬೇಕು, ತಿಂಗಳಗಟ್ಟಲೆ ಬೇಕಲ್ಲ ಅವರಿಗಂತೂ. ರಿಮೈಂಡರ್ ಕೊಡೋದವ್ರು ತೆಗೆದೇ ಇಲ್ಲ ಅಂತವ್ರು ಇರ್ತಾರೆ. ಮಾತು ಮಾತಿಗೆ ಉತ್ತರ ಇಮಿಡಿಯೇಟ್ಲಿ. ಏನ್ ಕೇಳಿದ್ರು ಉತ್ತರನೇ. ಎಷ್ಟು ಮಟ್ಟಿಗೆ ವಿಜಯೇಂದ್ರ ಸ್ವಾಮಿಗಳಿಗೆ ಜ್ಞಾನ ಇತ್ತು ಅಂತ ಕೇಳಿದರೆ ಅಕ್ಷಯ ಮಿನಿಸ್ಟರ್ ಒಂದ್ಸರಿ ಭಾರಿ ಯೋಚನೆ ಮಾಡಿದ್ರಂತ. ವಿಚಿತ್ರ ಗ್ರಂಥ ಒಂದು ಬರೆದಿದ್ದೆ ವಿಜಯೇಂದ್ರ ಸ್ವಾಮಿಗಳೇ, ಇದು ಉತ್ತರ ಕೊಡ್ತೀರಾ ಅಂತ ಮುಂದಿಟ್ರಂತೆ. ವಿಜೇಂದ್ರ ಏನ್ ಮಾಡಿದ್ರು ಗೊತ್ತಾಗ, ನಾನು ಉತ್ತರ ತಯಾರಾಗಿ ಬುದ್ಧಿ ತಮ್ಮ ಗ್ರಂಥ ಮುಂದಿಟ್ಬಿಟ್ರಂತೆ. ಆಗ್ಲೇನೆ ಪಬ್ಲಿಷ್ ಆಗಿಲ್ಲ ಅವ್ರ ಗ್ರಂಥ ಇನ್ನೂ ಕೂಡ. ಅಪ್ಪ ಇವ್ರು ಪಬ್ಲಿಷ್ ಆಗಿಲ್ಲ, ಇವರು ಹಾಗೆ ಜ್ಞಾನದೃಷ್ಟಿಯಿಂದ ನೋಡಿದಂತೆ. ನೆನ್ಪಿಟ್ಕೊಳ್ಳಿ ಹೇಗೆ ನೋಡಿರ್ಬೇಕು. ಅದು ಏನು ಸುಮ್ಮನೆ ರಫ್ ಆಗಲ್ಲ, ವರ್ಲ್ಡ್ ಬೈ ವರ್ಲ್ಡ್ ಆನ್ಸರ್, ಮತ್ತೆ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಆನ್ಸರ್. ತಲೆ ಕೆಟ್ಟೋಯ್ತು ಅವರಿಗೆ, ಎಂಥ ನಾಲೆಡ್ಜ್ ಇದೆಲ್ಲ ಅಂತ ಹೇಳ್ಬಿಟ್ಟು. ಅದು ಅವರಿದ್ದ ಪುಸ್ತಕ ಇವತ್ತು ಕಂಪ್ಯೂಟರ್ಗಿಂತ ಅಲ್ಲಿರೋ ಪುಸ್ತಕ ಹಾಗೆ ಓದೋದು. ಸಾಫ್ಟ್ವೇರ್ ಹೇಗೆ ಬಂದಿದೆ ಅಂತ ಕೇಳಿದ್ರೆ ಎಲ್ಲೋ ಕಂಪ್ಯೂಟರ್ ಮಾಡಿ ಇಲ್ಲಿ ಕಂಟಿನ್ಯೂ ಮಾಡಬೇಕಾದ್ರೆ ವರ್ಕ್ ಆದ್ರೆ, ಮತ್ತೆ ಇಲ್ಲಿ ಎಡಿಟ್ ಮಾಡೋದು, ಅಲ್ಲಿ ನೋಡಿದ್ರೆ ಇಬ್ಬರು ಸೈಬರ್ ಡ್ರೆಸ್ ವರ್ಕ್ ಮಾಡಬೇಕಾದ್ರೆ. ಅದನ್ನೆಲ್ಲ ವಿಜೇಂದ್ರ ಸಾವಂತ ಯೋಗ ಶಕ್ತಿಯಿಂದ ಮಾಡ್ತಾರೆ. ಇದು ವೈಜ್ಞಾನಿಕ ಅಲ್ಲ, ಯೋಗ ಶಕ್ತಿಯಿಂದ ಮಾಡಿ ತೋರ್ತಾರೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ ಅಂತ ನಡೆಯುತ್ತೆ. ಇಂಥ ಮಹಾರಿಯಲ್ಲಿ ಸಿಗ್ತಾರೆ ನಿಮಗೆ. ಮ್ಯಾಜಿಕ್ ಅಂದ್ರೆ ಮ್ಯಾಜಿಕ್ ಏನು ಬೇಕು ನಿಮಗೆ? ಎಂಥ ಮ್ಯಾಜಿಕ್ ಯೋಗದಿಂದ ಗೆಲ್ತಾ ಇದ್ರು ವಿಜೇಂದ್ರ ಸ್ವಾಮಿಗಳು. ಆ ಗ್ರಂಥ ಬರೆಯೋದು ಅಂದ್ರೇನು, ಅಷ್ಟು ವಯಸ್ಸೇನು, ಅಷ್ಟು ಸಂಚಾರ ಏನು, ಪ್ರತಿಯೊಂದು ವಿದ್ಯೆಯಲ್ಲೂ ಕೂಡ ಮಾಸ್ಟ್ರಿ. ಮತ್ತೆ ಡಂಬರಾಟ ಬಂದ್ರೆ ಅದರಲ್ಲೂ ನಂಬರ್ 1, ಕುಸ್ತಿ ಬಂದ್ರೆ ನಂಬರ್ 1, ಎದ್ರೆ ನೀನು ಆ ಸಂಗೀತ ತಗೊಂಡ್ರೆ ಹಾಗೇನೆ, ರತ್ತಗಂಬಡಿ ನೆಡಬೇಕಾ, ಮಾತು ಅದು ಮಾಡಬೇಕಾ, ನಮ್ಮ ಯಾವುದು ಮೂರ್ತಿಗಳನ್ನ ಮಾಡ್ತಾ ಅದನ್ನು ಮಾಡಬೇಕಾ, ಏನು ಬೇಕು ನಿಮಗೆ ಅದರಲ್ಲೂ ತಗೊಳ್ಳಿ. ಈ ರೀತಿ ಎಲ್ಲರೂ ಸೋತ್ 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 ಹೋಗ್ತಾರೆ. ಹಾವಾಡಿಸ್ಬೇಕು ಅದರಲ್ಲೂ ತಯಾರು. ಮತ್ತೆ ಎಲ್ಲರೂ ಪುಂಗಿ ಊದಿ ಹಾದಾಡ್ಸಿದ್ರೆ ಅವರು ಕೊಳಲೂದು ಹಾದಾಡ್ತಿದ್ದಾರೆ, ಹಾವಿನ ಕೊಳಲೂತ್ತಿದ್ದಾರೆ ಹಾಳಕಂಡ್ರೆ, ಆ ಕೊಳಲಿಗೆ ಬಾಕ್ತಿದ್ರು ಅಂತವೆಲ್ಲ ಕೂಡ. ಅಂದ್ರೆ ಯಾವ ಥರ ಒಂದು ಹಿರಿಮೆ ಇತ್ತು ಅವರಲ್ಲೆಲ್ಲ ಕೂಡ. ಅವರು ಅಷ್ಟು ಸಂಸ್ಕೃತದಲ್ಲಿ ಬರೀತಾರೆ, ಕನ್ನಡದಲ್ಲೂ ಬರೀತಾರೆ. ಮತ್ತೆ ಇದೆಲ್ಲ ನಮ್ಮ ಜನ ತಿಳ್ಕೊಂಡಿದ್ರೆ, ಸ್ವಲ್ಪ ಪರಿಚಯ ಆದ್ರಿದ್ರು ಕೂಡ ಏನ್ ಮಾಡಿದ್ರೆ ಬೇರೆ ಕಡೆ ಕಣ್ಣಾಕಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂತ ಪರಂಪರೆ ಸೃಷ್ಟಿ ಮಾಡಿದಂತಹ ಇತಿಹಾಸ ನಮ್ಮ ಪರಂಪರೆಗೆ ಮಾತ್ರ ಇದೆ ಎಂಬುದನ್ನು ಮರಿಬಾರ್ದು. ಇನ್ನು ಸುಭತೀಂದ್ರ ಸ್ವಾಮಿಗಳು ಶ್ರೀರಂಗ ಪ್ರಾಂತದಲ್ಲಿ ಅಮ್ಮ ಮಂಟಪ ಅಂತಿದೆ, ಇಡೀ ಅದಿಷ್ಟು ಸುಭತೀಂದ್ರ ಸ್ವಾಮಿ ಕೊಟ್ಟುಬಿಡ್ತಾಳೆ ರಾಣಿ. ಅವನು ವಿದ್ವತ್ತನ್ನ ನೋಡಿಬಿಟ್ಟು ಸುಭತೀಂದ್ರ ಸ್ವಾಮಿಗಳು ಎಲ್ಲ ಶಾರ್ಟ್ ಮಾಡಿಬಿಡ್ತಾರೆ. ಸತ್ಯಧರ್ಮ ಸ್ವಾಮಿಗಳು ಹೊಳೆ ನರಸೀಪುರ, ಇಡೀ ಮೈಸೂರು ರಾಜರು ಪೂರ್ಣಯ್ಯ ಅವರೆಲ್ಲ ಕೂಡ ಹೊಳೆ ನರಸೀಪುರ ಪೂರ್ತಿ ಸತ್ಯಧರ್ಮ ಸ್ವಾಮಿ ಗ್ರ್ಯಾಂಟ್ ಅದಿಷ್ಟು ಕೂಡ. ಅಂಥ ಒಂದು ವೈಭವ ತ್ಯಾಗದಲ್ಲಾಗಲಿ, ವೈರಾಗ್ಯದಲ್ಲಾಗಲಿ, ಶಕ್ತಿಯಲ್ಲಾಗಲಿ ಅಂತವರೇ ಎತ್ತಿಬಿಟ್ಟಿದ್ದಾರೆ, ಹೇಳಕ್ ಸಾಧ್ಯ ಇಲ್ಲ. ಇನ್ನು ಉಡುಪಿ ಎಷ್ಟೋ ದಿನ ಸ್ವಾಮಿಗಳು ಎಂಥವ್ರು ಅಂತ ಕೇಳಿದ್ರೆ, ಅವ್ರು ಹೋಗ್ತಾ ಟಾಟಾ ಮಾಡುತ್ತಾರೆ, ಬರೋದಿಲ್ಲ ಅಂತ ಹೋಗ್ತಾ ಗಂಗೆಯಲ್ಲಿ ಹೋಗ್ತಾ ಹೇಳೋಗ್ತಿದ್ರೆ, ತಾನು ಬರ್ತಾ ಹೋಗ್ಬಿಡ್ತೇನೆ ಅಂತೇಳಿ ಸ್ತೋತ್ರ ಮಾಡ್ಕೋತಾ ಹೋದ್ರೆ ಹಾಗೆ ನಗತಾ ಮುಡಿಗೋಗ್ಬಿಡ್ತಿದ್ರಂತೆ, ಹಾಗೆ ನಗನಾಗ್ತಾನೆ ಅಂದ್ರೆ ದೇಹ ತ್ಯಾಗ ಆ ರೀತಿ ಮಾಡ್ತಿದ್ರಂತೆ ಎಲ್ಲ ಕೂಡ. ಅಂತಹ ಒಂದು ಭರವಸೆ. ಇನ್ನೊಬ್ಬ ಬೇದಾರ್ ಸ್ವಾಮಿ ಒಬ್ಬರಿದ್ರಂತೆ, ಒಂದು 100 ವರ್ಷ ಕೆಳಗಡೆಗೆ, ಅವ್ರ ಅಕ್ಕಿ ಬುಟ್ಟಿಯಲ್ಲಿ ಯಾರು ಒಂದೊಂದಕ್ಕೆ ಒಂದು ಮುಟ್ಟಿ ಮೇಲೆ ಕೆತ್ತಿದ್ರಂತೆ 100, ಅದು ಇವತ್ತೆಲ್ಲ ಕೆಜಿ ಲೆಕ್ಕಲ್ಲ, ಸೇರಿನ ಲೆಕ್ಕ ಹುಲ್ಲೋದು, ಎತ್ತಿಬಿಟ್ರೆ ಅರಾವತ್ತು ಒಂದು ಕೈ ಎತ್ಕೊಂಡ್ಬಂದು ಹಿಡ್ಕೊಂಡ್ಬಿಡ್ತಿದ್ರಂತೆ. ಹಾಗೆ ಇವತ್ತು ಆ ರೀತಿ ಲೋಟ ಹಿಡ್ಕೊಳ್ಳೋದು, ಇಡ್ಲಿ ಹಿಡ್ಕೊಂಡ್ಬೇಕು 2 ಚಮಚ ಎತ್ಕೋತಾರೆ ಪಾಪ ಮನುಷ್ಯ. ಅಂತಹ ಶಕ್ತಿ ಇತ್ತಂತವ್ರಿಗೆಲ್ಲ. ಇನ್ನು ವೃಂದಾವನಾಚಾರ ಅಂತ ಒಬ್ಬರು ಇದ್ರಂತೆ, ಅವ್ರು ಎಷ್ಟು ವಿರಕ್ತರಾಗಿದ್ದರು ಅಂದ್ರೆ, ಮೈಸೂರು ಮಹಾರಾಜರು ಬರ್ತಾರೆ ಸುದ್ದಿ ಬಂತಂತೆ, ಮೈಸೂರು ಮಹಾರಾಜರು ಬರ ಸುದ್ದಿ ಬಂದ್ರೆ ಆಗಲೇ ಎತ್ತು ಕೂತ್ಕೊಂಡಿದ್ರಂತೆ, ರಾಜರು ಬಂದಿರಂತೆ. ಅವ್ರು ಎದ್ದಿದ್ದುಕೊಂಡು ಬರೀ ಕೌಪಿನ ಅಷ್ಟು ಎದ್ಕೊಂಡ್ಬಿಡಿ, ಯಾವ ಥರದಿಲ್ಲ ರಾಜರಿಗೆ ಆಶ್ಚರ್ಯ. ನಾವು ಬರ್ತೀವಿ ಎಷ್ಟು ಅಲಂಕಾರ ಮಾಡ್ಕೋತಾರೆ ಸ್ವಾಮಿಗಳೆಲ್ಲ, ಹೌದು ನಮ್ಗೆ ಇಷ್ಟೇ ಬೇಕಾರ ಸಾಕಾಗ್ಬಿಡು ಅಂತ ಹೇಳಿದ್ರು. ಇಷ್ಟೇ ಹಾಗೆ ಕೌಪಿನ ಅಷ್ಟೇ ಅವ್ರು ಎಲ್ಲ ಏನೋ ಕೊಟ್ಟ ತಕ್ಷಣ ಎಲ್ಲ ಕೃಷ್ಣಗೆ ಹಾಕಿಬಿಟ್ಟಿರ್ತಾರೆ, ಅವ್ರಿಗೆ ಕಾಣಿಕೆ ಅಂತ ಕೊಟ್ರೆ ಆ ಕ್ಷಣಕ್ಕೆ ಕೊಟ್ಟು ಬೆರಿಕೆಯಲ್ಲಿ ಹೊರಟುಬಿಟ್ಟಿರುತ್ತೆ. ಎಂಥ ವೈರಾಗ್ಯ ರಾಜ ಅದು ಕಂಡು ಇನ್ನೂ ಮತ್ತೆ ಕಾಣಿ ಕೊಟ್ಟನಂತ, ಎಷ್ಟು ಸಮಾಧಾನ ಆಗ್ತಿದ್ದಾರೆ ಆ ರೀತಿ ಕೊಡ್ತಿದ್ದಂತೆ. ಇದೆಲ್ಲ ಯೋಚನೆ ಮಾಡಿದರೆ ವೈರಾಗ್ಯ ತಗೊಳ್ಳಿ, ಬಲ ತಗೊಳ್ಳಿ, ಜ್ಞಾನ ತಗೊಳ್ಳಿ, ಗ್ರಂಥ ತಗೊಳ್ಳಿ, ಪ್ರತಿಯೊಂದರಲ್ಲೂ ಅವರು ನೀನು ಹರಿದಾಸರಿಗೆ ಬಂದರು ಅಂತ ಮುಗಿದೋಯ್ತು. ಇವನಿಗೆ ಮತ್ತೊಂದು ಸರ್ತೆ ಯಾವುದೇ ಒಂದು ಸಿದ್ಧಾಂತಕ್ಕೆ ಇನ್ನೊಂದು ಭಾಷೆಯಲ್ಲಿ ಅದರ ಒಂದು ರೂಪ ಬರಲಿಲ್ಲ, ಮಧ್ವ ಸಿದ್ಧಾಂತಕ್ಕೆ ಮಾತ್ರ ಬಂದಿತ್ತು. ಮತ್ತು ಅದ್ವೈತವನ್ನು ಕನ್ನಡದಲ್ಲಿ ಹೇಳಿ ಎಲ್ಲಿದೆ, ಒಂದು ಯಾವ ಪುಸ್ತಕವೂ ಸಿಗೋದಿಲ್ಲ, ಮುಗಿದೋಯ್ತು. ಯಾವುದಕ್ಕೂ ಯಾವುದೂ ಸಿಗೋದಿಲ್ಲ, ಸಿಗೋದು ಮಧ್ವ ಸಿದ್ಧಾಂತಕ್ಕೊಂದೇನೆ. ಕನ್ನಡದ ಅಧಿಕೃತವಾದಂತಹ ವಾಕ್ಯಗಳು ಎಷ್ಟು ಲಕ್ಷಗಟ್ಟಲೆ ಕೃತಿ ಬರೋದಂತೆ. ಪುರಂದರದಾಸರು ಒಬ್ಬರೇನೆ 475,000 ಬರೀತಾರೆ, ವಿಜಯದಾಸರು 25,000 ಮೇಲೆ ಅವರು ಬರೀತಾರೆ, ಗೋಪಾಲದಾಸರು, ಜಗನ್ನಾಥದಾಸರು ಎಷ್ಟು ಜನ ಬರೀತಾರೆ ಅಂದ್ರೆ ಸಾಧ್ಯನೇ ಯೋಚನೆ ಮಾಡಲಿಕ್ಕೆ. ಅವರೆಲ್ಲರೂ ಕೂಡ ಅಷ್ಟೇ, ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತಾಪಾನ, ಗುರುಮಧ್ವ ಶಾಸ್ತ್ರವನ್ನು ಓದುವುದೇ ಮಾಂಗಲ್ಯ. ಅದು ವಂಡರ್ಸ್. ಮತ್ತೆ ಪುರಂದರದಾಸರು ನೋಡಿದ್ರೆ ಸಿಕ್ಕಾಬಿಟ್ಟಿ ದುಡ್ಡಿದ್ದು, ನವಕೋಟಿ ನಾರ ಆಗಿನ ಕಾಲಕ್ಕೆ ನವಕೋಟಿ ನಾರಾಯಣ. ನೀವು ಬರೀ LIC ಪ್ರಕಾರ ಅಥವಾ ನಮ್ಮ NSE ಪ್ರಕಾರ 6 ಸೇರಿಸಿ ಡಬಲ್ ಮಾಡಿದ್ರು, ಅವತ್ತಿ ಲೆಕ್ಕ ಹೇಳಿ 1480 ಒಳಗೆ 9 ಕೋಟಿ ಅಂದ್ರೆ ಇವತ್ತು ಎಷ್ಟಾಗುತ್ತದೆ ಲೆಕ್ಕ ಹಾಕೊಳ್ಳಿ, 1,000 ಕೋಟಿ ಆಗುತ್ತೆ, ಲೆಕ್ಕನೇ ಇಲ್ಲ. ಅಂಥವರು ಅದನ್ನೆಲ್ಲ ಬಿಟ್ಟು ಪೂರ್ತಿ ಬಿಟ್ಟು ತುಳಸಿದ ಹಾಕಿ ಹೋಗ್ಬಿಟ್ಟಿರ್ತಾರೆ ರೆಡಿಯಂತೆ. ನಾವು ತುಳಸಿದಳೂ ಬಿಡಲ್ಲ ಇವತ್ತು, ಅರ್ಥ ಆಯ್ತಾ? ತುಳಸಿದಳೂ ಬಿಡದೆ ತಗೊಂಡು ಹೋಗ್ತಿರ್ತಾರೆ. ಅದು ತುಳಸಿದಳ ಇಟ್ಟು ಕೃಷ್ಣಾರ್ಪಣ ಅಂತ ಹೋದ್ರು, ನವಕೋಟಿ ನಾರಾಯಣ, ನವಕೋಟಿನೂ ಬಿಟ್ಟು ನಾರಾಯಣ ಕಡೆ ಬಂದರು ಅಂದಮೇಲೆ ವರ್ತ ಫಿಲಾಸಫಿ ಅಂತ. ಇದು ತೋರಿಸೋದೇನಂತ, ಇಂದ ಫಿಲಾಸಫಿ ಕೇಳಿದ ಮೇಲೆ ಉಳಿದೆಲ್ಲ ಅಷ್ಟು ಚಿಕ್ಕದಾಗಿ ಬಿಡುತ್ತೆ ಅಂತೆ. ಮೌಂಟ್ ಎವರೆಸ್ಟ್ ನೋಡಿದವನಿಗೆ ಯಾವ ಬೆಟ್ಟ ತೋರಿಸಿರೋ ಹಾಗೆ ಅದ್ರ ಮುಂದೆ ಇದೇನು ಅಂತಾನಲ್ಲ ಆತ. ಹೈಯೆಸ್ಟ್ ನೋಡಿದವನಿಗೆ ಉಳಿದಾದ ಅಟ್ರಾಕ್ಟಿವ್ ಅನಿಸೋದೇ ಇಲ್ಲ. ದೇವರು ನೋಡಿದವರು ಅವರು, ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇ ನಿನ್ನೇನು, ಹೊರಗುರು ಉಪದೇಶ ನೆರವಾಯಿ ತೆನಗೀಗ ಇನ್ನೇ ನಿನ್ನೇನು. ಅದನ್ನು ಕಂಡವರಿಗೆ ಯಾವುದು ತೃಣಪ್ರಾಯ ಐತೆ ಎಲ್ಲ ಕೂಡ. ಇನ್ನೂ ಕೇಳೋದಾದ್ರೆ ಮೊಬೈಲ್ ಯೂನಿವರ್ಸಿಟಿ ಕಾನ್ಸೆಪ್ಟ್ ಬಂದಿದ್ದೆ ಹರಿದಾಸರಿಂದ. ಮನೆ ಮನೆಗೆ ಹಾಡು ಹೇಳ್ಕೊತಾ ಹೋಗಿದ್ದಾರೆ, ಮನೆ ಮನೆಗೆ ಹೋಗಿದ್ದಾರೆ ಅವರು. ಜನ ಏನ್ ತಿಳ್ಕೊಂಡಿದ್ರು, ಗೋಪಾಲಕ್ ಬರ್ತಾರೆ, ಗೋಪಾಲಕ್ ಬರ್ತಾರಲ್ಲ, ಜನ ನಮ್ಮಲ್ಲಿ ಬರೋದಿಲ್ಲ, ನಾವೇ ಅವರಲ್ಲಿ ಹೋಗೋಣ ಅಂತ ಹೋದವರು. ಹಾಡು ಹೇಳ್ಕೊತಾ ಹೋದ್ರೆ ಒಂದು ಹಾಡು ಕೇಳೋದ್ರೊಳಗೆ ಜನ ಚೇಂಜ್ ಆಗಿಬಿಡ್ಬೇಕು. ಅದನ್ನೇ ಮಂಚಬಾರದು ಮಡದಿ ಬಾರಳು ಒಂದು ಹಾಡು ಕೇಳಿದ್ದು ಬಿಟ್ಟು ತಿರ್ತಿರು ಚೇಂಜ್ ಆಗಿ ಬಂದ್ಬಿಟ್ರು. ಒಂದು ಹಾಡು ಒಂದು ನುಡಿ ಮತ್ತೆ ಅದು ಎಂಥ ಸಿದ್ಧಿ ಪಡೆದಂತಹ ದಾಸರಿದ್ರು ಯೋಚನೆ ಮಾಡಿ. ಅದೆಲ್ಲ ಇಡೀ ದೇಶ ಸಂಚಾರ ಮಾಡ್ತಾರೆ, ಎಷ್ಟು ವಿಷಯ ಪ್ರೊಟೆಕ್ಟ್ ಮಾಡ್ತಾರೆ, ಎಷ್ಟು ಜನ ಕಾಡ್ತಾರೆ, ಸಂಗೀತ ಶಾಸ್ತ್ರ ಸಾಹಿತ್ಯ ಎಲ್ಲವನ್ನು ಕೂಡ ಯೂನಿಫಾರ್ಮ್ ಆಗಿ ಸೇರಿಸಿಬಿಟ್ಟು ಅಜರಾಮರ ಮಾಡಿದ್ದವರು. ಇವತ್ತಿಗೂ ಸಂಗೀತ ಅಂದ್ರೆ ಪುರಂದರದಾಸರ ಪಿತಾಮಹರು ಅಂತ ಹೇಳಿ, ಕರ್ನಾಟಕ ಸಂಗೀತ ಪಿತಾಮಹರು ಅಂದ್ರೆ ಪುರಂದರದಾಸರ ಹೆಸರು ಬಿಟ್ಟು ಬೇರೆ ಹೆಸರು ಹೇಳೋದಕ್ಕಾಗೋದಿಲ್ಲ. ಎಲ್ಲರೂ ಬೇರೆಯವರು ಹೋಗ್ತಾರ, ತ್ಯಾಗರಾಜರು ಅಂದ್ರೆ ದೊಡ್ಡ ಲೆಜೆಂಡ್ ಅವರೆಲ್ಲ ಕೂಡ, ಅವರು ಪುರಂದರದಾಸರ ಬಂದು ದೊಡ್ಡ ಮಹಾನುಭಾವರು ಅಂತ ಹೇಳಿಬಿಡ್ತಾರೆ. ಆ ಒಂದಕ್ಕೇನೆ ಸಂಗೀತ ಒಂದಕ್ಕೆ ಅಷ್ಟು ದೊಡ್ಡವರು ಅವರಿಗೆ. ಶಾಸ್ತ್ರ ತಗೊಂಡ್ರೆ ದೊಡ್ಡವರು, ಸಂಗೀತ ತಗೊಂಡ್ರೆ ದೊಡ್ಡವರು, ಸಂಚಾರಕ್ಕೆ ಹೊಸ ಹೊಸ ಮಾಧ್ಯಮ ಕ್ರಿಯೇಟ್ ಮಾಡ್ತಾರೆ ಸಂಗೀತದೊಳಗೆ. ಜನಕ್ಕೆ ಹೇಗೆ ಮುಟ್ಟಿಸ್ಬೇಕು ಇದು ಅವರ ವಿಶೇಷ, ಜನಕ್ಕೆ ಹೇಗೆ ಸಂಗೀತ ಕಲಿಸ್ಬೇಕು, ಹೊಸ ಮೆಥಡ್ ಕ್ರಿಯೇಟ್ ಮಾಡಿ ಸಂಗೀತಕ್ಕೆ ಒಂದು ಹೊಸ ಕಾಂತಿ ಕೊಟ್ಟವರು ಹರಿದಾಸ. ಅವರ ಉಗಾಭೋಗ ಮಾಧ್ಯಮ, ಸುಡಾದಿ ಮಾಧ್ಯಮ ಬೇರೆ ಎಲ್ಲೂ ಕಾಣದ, ಬರೀ ಹರಿದಾಸರನ್ನು ಮಾತ್ರ ಇರೋದು. ಸುಡಾದಿಗಳು ಕನ್ನಡ ಸಾಹಿತ್ಯಕ್ಕೆ ಬಂದ ಹೊಸ ಕಾಣಿಕೆ, ಯುನಿಕ್ ಕಾಂಟ್ರಿಬ್ಯೂಷನ್ ಆಫ್ ಹರಿದಾಸ. ರಾಗ ತಾಳಬದ್ಧವಾಗಿ ಹೇಳೋದು, ಮನೆ ಮನೆಗೆ ಹೋಗೋದು, ಎಜುಕೇಟ್ ಮಾಡೋದು ಜನಗಳನ್ನು. ಇವತ್ತು ಎಷ್ಟು ಜನನ ಕನ್ವರ್ಟ್ ಮಾಡಿದ್ದವರು ಹರಿದಾಸರು ಅಂತ ಹೇಳೋದು ಸಾಧ್ಯನೇ ಇಲ್ಲ. ಅದೇ ರೀತಿ ಪ್ರಸನ್ನ ವೆಂಕಟದಾಸರು, ವಿಜಯದಾಸರು, ಅವರು ಹಾಗೇನೆ ಸುಮಾರು 33 ವರ್ಷವರೆಗೂ ಓದಿಲ್ಲ, ಬರ ಇಲ್ಲ, ದುಡ್ಡಿಲ್ಲ, ಎರಡೂ ಇಲ್ಲ, ವಿದ್ಯೆನೂ ಇಲ್ಲ, ಧನನೂ ಇಲ್ಲ. ಅಂಥವರು ಸ್ಮರಿಸಿ ಬದುಕಿರೋ, ದಿವ್ಯ ಚರಣಕ್ಯರಾಗಿರೋ, ದುರಿತ ಕಳೆದು ಪೊರೆವ ವಿಜಯ ಗುರುಗಳೆಂಬರ ಅನ್ನೋ ಕೀರ್ತಿಗೆ ಪಾತ್ರರಾದರೂ ಎಂಥ ಸಾಧನೆ ಇರಬೇಕು. 33 ವರ್ಷ ಅವರು ಆಕ್ಟಿವ್ ಪೀರಿಯಡ್, 40 ಅಷ್ಟೇ. 33 ವರ್ಷಕ್ಕೆ ಅಂಕಿತ, 71 ವರ್ಷಕ್ಕೆ ಅವರು ನಿರ್ಯಾಣ ಹೊಂತಾರೆ. 40 ವರ್ಷದೊಳಗೆ ಎಷ್ಟು ಹಾಡು ಬರೀತಾರೆ, 25,000 ಡ್ಯೂ ಇದ್ದಿದ್ದು ಪುರಂದರದಾಸರದು ಪ್ಲಸ್ ತಮ್ಮದು. ಒಂದೊಂದು ಸುಳಾದಿ ಬರೆದರು ಅಂದ್ರೆ ಅದು PhD ಥೀಸಿಸ್ ಏನೂ ಅಂದ್ರೆ ಅದು ಮುಂದೆ ಸಮಗ್ರ ಮಾಹಿತಿ ಕೊಡ್ತಾರೆ. ಒಂದು ವಿಷಯ ತಗೊಂಡ್ರೆ ಸಮಗ್ರ ಹೇಳ್ಬಿಡ್ಬೇಕು. ಯಾವುದು ತೋತಾದ್ರಿ ಮಹಾತ್ಮೆ ಹೇಳಬೇಕಾ, ಎಲ್ಲೆಡು ಪುರಾಣದಲ್ಲಿ ಹೇಳಿ ಎಲ್ಲ ಸೇರಿಬಿಡ್ತಾರೆ. ಒಂದು ಕಡೆ ತಿರುಪತಿ ಮಹಾತ್ಮೆ ಹೇಳ್ಬೇಕಾ, ಒಂದು ಸುಳಾದಿ ಸಾಕು. ಕಂಚಿ ಮಹಾತ್ಮೆ ಹೇಳಕ್ಕೆ ಒಂದು ಸುಳಾದಿ ಸಾಕು. ಉಡುಪಿ ಮಹಾತ್ಮೆ ಒಂದು ಸುಳಾದಿ. ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದ್ರೆ ಗ್ರಂಥದಲ್ಲಿ ಒಂದ್ ಕಡೆ ಸಿಗೋದೇ ಕಷ್ಟ. ಅರ್ಥನ ಕಲೆಕ್ಟ್ ಮಾಡ್ತಾರೆ. ಎಲ್ಲ ದಿವ್ಯ ದೃಷ್ಟಿಯಿಂದ ಬರೆದ ಕೃತಿಗಳಿವೆಲ್ಲ ಕೂಡ. ಇದೆಲ್ಲ ಜನ ಯೋಚನೆ ಮಾಡಿಕೊಂಡ್ರೆ ಈ ಒಂದು ಪರ್ಫೆಕ್ಷನ್ ಆಗಲಿ, ಈ ಒಂದು ಕಳಕಳಿ ಆಗಲಿ ಎಲ್ಲಿ ಕಾಣಬೇಕು ನಮಗೆ? ಅದಿಷ್ಟನ್ನು ಮಾಡ್ತಾರೆ, ಹೊಸ ಪರಂಪರೆ ಕ್ರಿಯೇಟ್ ಮಾಡ್ತಾರೆ. ಎಷ್ಟು ಜನ ಶಿಷ್ಯರವರಿಗೆ, ಗೋಪಾಲದಾಸರು, ವೇಣುಗೋಪಾಲದಾಸರು, ಗುರುಗೋಪಾಲದಾಸರು, ವರದ ಗೋಪಾಲದಾಸರು, ತಂದೆ ಗೋಪಾಲದಾಸರು, ಆಮೇಲೆ ಈ ಕಡೆ ನೋಡಿದರೆ ಜಗನ್ನಾಥದಾಸರು, ಕಲ್ಲೂರು ಸುಬ್ಬಣ್ಣಾಚಾರ್ಯರು, ಒಬ್ರಲ್ಲ ಇಬ್ಬರಲ್ಲ ಹೊಸ ಒಂದು ಪರಂಪರೆಯೇ ಸೃಷ್ಟಿ ಮಾಡಿಬಿಟ್ಟು ಎಲ್ಲ ಅವರು ಮತ್ತೆ ಆಲ್ರೌಂಡರು. ಎಲ್ಲರ ತಪಶಕ್ತಿ ಇದ್ದವರು, ಜೊತೆಗೆ ಎಲ್ಲರಿಗೆ ತಪಶಕ್ತಿ ಇತ್ತವರು. ಸತ್ವನ ಬಗ್ಗೆ ಬಸ್ತಿದ್ರು, ಮುಖನ್ನು ಮಾತಾಡಿಸ್ತಿದ್ರು, ವಿವಾದಗಳನ್ನು ಸೋಲಿಸ್ತಿದ್ರು. ಎಂತೆಂಥ ವೈಭವಬೇಕಾದ್ರೆ ತಂದುಕೊಡೋ ಸಾಮರ್ಥ್ಯ ಅವರಿಗಿತ್ತು. ಆನಂತರ ಜಗನ್ನಾಥದಾಸರು ಇನ್ನೊಂದು ರೀತಿಯಲ್ಲಿ ಹರಿಕಥಾಮೃತಸಾರ ಗ್ರಂಥದ ಮೂಲಕವಾಗಿ ಅವರು ಇಡೀ ಸರ್ವೂಲ ಗ್ರಂಥಗಳ ಸಾರವನ್ನ, ಮಧ್ವ ಸಿದ್ಧಾಂತದ ಸಾರವನ್ನ ಒಳ್ಳೆ ಕನ್ನಡದೊಳಗೆ ಸುಲಲಿತವಾಗಿ ಅರ್ಥ ಮಾಡಿಕೊಂಡು ಎಲ್ಲ ಅರೇಂಜ್ಡ್ 32 ಸಂಧಿಗಳೊಳಗೆ ಇಡೀ ಶಾಸ್ತ್ರವನ್ನು ಹೇಳೋ ರೀತಿ ಇದೆಯಲ್ಲ, ತೀರಾ ವಂಡರ್ಫುಲ್ ಆಗಿರೋ ಸರಳವಾದ ಭಾಷೆ. ಅದು ಅಲ್ಲಿ ಪ್ರೌಢಿಮೆ, ವಿಷಯದ ಆಳ, ಸಂಗೀತ ಮತ್ತೆ ಶಾಸ್ತ್ರದ ಆಧಾರ ಎಲ್ಲವನ್ನು ಇಟ್ಟುಬಿಟ್ಟು ಆ ಬರೆಯೋ ರೀತಿ ನೋಡಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ. ಹರಿಕಥಾಮೃತಸಾರ ಯುನಿಕ್ ಅದು. ತೀರ 200 ವರ್ಷದಿಂದ ಇದ್ದವರಷ್ಟೇನೆ, 809 ಅವರು ವೈಕುಂಠ ಯಾತ್ರೆ ಮಾಡಿದ್ದು. ಈಗ ನಾವು ಇರೋದು 2009 ಇದೆ. 200 ವರ್ಷದ ಹಿಂದೆ ಎಂತ ದೊಡ್ಡ ವ್ಯಕ್ತಿಗಳಿದ್ದರು ಅಂದ್ರೆ ನಂಬದೇ ಅಸಾಧ್ಯ ಅಂತವರಿದ್ದು. ರಾಜಮಹಾರಾಜರ ಮರ್ಯಾದೆ ಅವರಿಗೆಲ್ಲ ಕೂಡ ಇಷ್ಟಾದರೂ ಮೂಲ ಸಿದ್ಧಾಂತ ನಿಷ್ಠೆ ಮಾತ್ರ 100 ನಿಷ್ಠೆ ಅವರಿಗೆ. ಒಂದು ಚೂರು ಆ ಕಡೆ ಇಲ್ಲ, ಈ ಕಡೆ ಇಲ್ಲ. ಇದನ್ನು ನಾವು ಒಬ್ಬಿಬ್ಬರಿಗಿರಲ್ಲ, ಇವತ್ತಿಗೆ ಲೋಕಲ್ ಪಾರ್ಟಿಗಳು, ರಾಜಕೀಯ ಪಾರ್ಟಿಗಳಿರ್ತವೆ. 50-60 ವರ್ಷಕ್ಕೆ 100 ಚಿತ್ರಸಿದ್ರ ಆಗೋಗ್ಬಿಟ್ಟಿರ್ತಾವೆ. ಅವರ ಕಾಂಗ್ರೆಸ್ ಕಾಂಗ್ರೆಸ್ ಎಷ್ಟೆಷ್ಟು ಬಂದವರು ಅದರೊಳಗೆ, ಅಲ್ಲೂ ಪಕ್ಷ ಭೇದಗಳು ಮತ್ತೆ ಅದರಲ್ಲಿ ಮತ್ತೆ ಇಂಡಿವಿಜುವಲಿ ಡಿಫರ್, ಮತ್ತೆ ಪಕ್ಷಗಳು ಗುಂಪಲ್ಲ ಪರಸ್ಪರ ಕಾದಾಡ್ತಿರ್ತಾರೆ. ನಮ್ಮಲ್ಲಿ ಹೆಸರೇ ಇಲ್ಲ, ಇಲ್ಲಿ ಏನು ಗುಣ ಹೇಳಿದ್ರಲ್ಲ, ಅದೇ ಸ್ವಾಮಿ ಹರಿಭಕ್ತರು ಹೇಗಿರ್ತಾರೆ ಅಂತೇಳಿ ಅದೆಲ್ಲವನ್ನು ಕಾಣಬೇಕು ಅಂದ್ರೆ ಪರಂಪರೆ ಹೋಗಬೇಕು, ಇದೆಲ್ಲ ಅಧ್ಯಯನ ಮಾಡಬೇಕು, ಅದರ ಸ್ವಾರಸ್ಯ ಗೊತ್ತಾಗುತ್ತೆ. ಅದಕ್ಕೆ ಸ್ಕಾಲರ್ಸ್ ಸೇಂಟ್ಸ್ ಎರಡು ಭಾಗ ಮಾಡಿಕೊಂಡ್ರೆ ನಮ್ಮಲ್ಲಿ ಎರಡು ಇಬ್ಬರು ಆಗಿರೋದು ಭಾರಿ ವಿಶೇಷ. ಸೇಂಟ್ ಆದರೆ ಸ್ಕಾಲರ್ ಆಗೋದಿಲ್ಲ, ಸ್ಕಾಲರ್ ಆದರೆ ಸೇಂಟ್ ಆಗೋದಿಲ್ಲ, ಇವು ಸಾಮಾನ್ಯ ಎರಡೂ ಆಗೋದಿಲ್ಲ ಅಂಬೋದೇ ಸಾಮಾನ್ಯವಾಗಿ ಕಾಣೋದು ನಾವು. ಅಂಥದ್ದು ಎರಡರಲ್ಲೂ ಪರ್ಫೆಕ್ಷನ್ ಇತ್ತವ್ರಿ. ಬೇಕಾದ್ರೆ ಸಿದ್ಧಿ ಬೇಕಾದ್ರೆ ನಿಮಗೆ ಮಂತ್ರ ಹೇಳಿ ಕೊರಡಬೇಕಾದ್ರೂ ಕೊಂದಿರಬೇಕು, ಅದು ವಾಕ್ಯಾರ್ಥ ಮಾಡಬೇಕಾ, ವಿದ್ಯಾರಣ್ಯ ಬೇಕಾದ್ರೆ ಸೋಲಿಸ್ಬೋದು. ಅಶಿನಾ ತತ್ವಮಶಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯ ಅಕ್ಷೋಭ್ಯ ಮುನಿರಚ್ಚಿನ. ವಾದ ಕೂತ್ರೆ ಹಾಗೆ, ಮನಾರಮ ಇಬ್ಬಾಣ ಕೊರಟ ಕೂತ್ರೆ ಹಾಗೆ, ತಪಸ್ಸಿದ್ಧಿ ಬೇಕು ಅಂದ್ರೆ ಹೀಗೆ. ಅದಕ್ಕೆ ಸೇಂಟ್ಸ್ ಮತ್ತು ಫಿಲಾಸಫರ್ಸ್ ಇಬ್ರು ಒಂದೇ ಕಡೆ ಕಾಣಬೇಕು ಅಂದ್ರೆ ಮತ್ತೆ ಮಧ್ವ ಸಿದ್ಧಾಂತಕ್ಕೆ ಬರಬೇಕು, ಬೇರೆ ಕಡೆ ಇಲ್ಲ. ಮತ್ತೆ ಎಷ್ಟೋ ಜನ ಬಾಂಬಗಳು ಸೇಂಟ್ಸ್ ಕೂಡ ಅಲ್ಲ, ಅವರು ಸೇಂಟ್ಸ್ ಅಲ್ಲ ಅವರು, ಅಟ್ಲೀಸ್ಟ್ ಮ್ಯಾಜಿಷಿಯನ್ ಆಕ್ಚುಲಿ ಮ್ಯಾಜಿಕ್. ಅವರು ಮಾಡೋದೆಲ್ಲ ಮಿರಕಲ್ ಅಲ್ಲ, ಮ್ಯಾಜಿಕ್ ಬೇರೆ, ಮಿರಕಲ್ ಬೇರೆ. ಮಿರಕಲ್ ಅಂಬುದು ಸೈಂಟಿಫಿಕ್ ಅದು, ಫಿಲಾಸಫಿಕಲ್ ಬ್ಯಾಕ್ಗ್ರೌಂಡ್ ಬಂದ್ರೆ ಮಿರಕಲ್ ಅದು, ಇದು ಮ್ಯಾಜಿಕ್ ಅಷ್ಟೇನೆ. ಮ್ಯಾಜಿಷಿಯನ್ಸ್ ಅವ್ರು ಮಚ್ಚಿಬಿಟ್ಟಾರೆ, ಯಾತಕ್ಕೆ ಅಂದ್ರೆ ಮ್ಯಾಜಿಕ್ ಅಂತ ಹೇಳ್ಕೊಂಡೇ ಮಾಡ್ತಾರೆ, ಪಾಪ ಇನ್ನೂ ಚೆನ್ನಾಗಿ ಮಾಡ್ತಾರೆ, ಇದಕ್ಕಿಂತ ಚೆನ್ನಾಗಿ ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ. ಏನೇನು ವಿರಾಸದ ಮಾಯ ಮಾಡ್ತೇನೆ ಅಂತಾರೆ, ಪಾಪ ಒಳಗೆ ಕುತ್ಕೊಂಡು ಮಾಯ ಮಾಡೋರು ಬೇರೆ ಇರ್ತಾರೆ, ಹೊರಗೆ ಕುತ್ಕೊಂಡು ಮಾಯ ಮಾಡ್ತಾರೆ ಪಾಪ. ಏನೋ ಮಾಡ್ತಾರೆ ನೋಡಿದ್ರೆ ನಿಜ ಅನಿಸ್ಬಿಡ್ಬೇಕು ಅಂತದ್ದು ಮಾಡ್ತಾರೆ, ಬೆಂಕಿ ಉಳಿದು ಹೊರಗೆ ಬರ್ತಾರೆ, ಏನೋ ಮಾಡ್ತಾರೆ. ಇಷ್ಟಾದ್ರೆ ಅವರು ತಾವು ಮಿಸ್ಟಿಕ್ ಅಂತ ಕ್ಲೇಮ್ ಮಾಡೋದಿಲ್ಲ, ಮೆಜಿಷಿಯನ್ ಹತ್ರ ಕ್ಲೇಮ್ ಮಾಡೋದು. ಇವ್ರು ಮೆಜಿಷಿಯನ್ ಅಲ್ಲ, ಮಿಸ್ಟಿಕ್ ಅಲ್ಲ, ಏನೂ ಅಲ್ಲ, ಮಿಸ್ಚೀವಸ್ ಅಷ್ಟೇ ಹೊರತು ಇನ್ನೇನು ಆಗದೆ. ಅಂಥವ್ರಿಗೆ ದೊಡ್ಡ ಪರಂಪರೆ, ಅಂತಾರಾಷ್ಟ್ರೀಯ ಖ್ಯಾತಿ ಇರುತ್ತೆ, ಆಮೇಲೆ ಎಲ್ಲ ಡ್ರೆಸ್ ತಂದು ಹೋಗ್ಬಿಡುತ್ತೆ. ರಜನಿ ನೋಡಿದ್ದೇವಲ್ಲ ಎಂತೆಂಥ ವೈಭವ ಇತ್ತು, ಆಮೇಲೆ ನೋಡಿದ್ರೆ ಕ್ರಿಮಿನಲ್ಸ್ ಅಂತ ಪ್ರೂವ್ ಆಗಿಬಿಡುತ್ತೆ. ಎಷ್ಟೋ ಜನಗಳಿಗೆ ವಾಂಟೆಡ್ ಬೈ ಪೊಲೀಸ್ ಆಫ್ ಆಲ್ ದಿ ಕಂಟ್ರೀಸ್, ಮತ್ತೆ ಯಾವ ಕಂಟ್ರಿಗವರು ಸೀಜ್ ಮಾಡ್ತಾರೆ, ಆ ಸ್ಥಿತಿಯಲ್ಲಿ ಇರ್ತಾರೆ. ಇದೆಲ್ಲ ಯಾತಕ್ಕೆ ಹೇಳಿದೆ ಅಂದ್ರೆ ಅಂಥವರಿಂದ ಜನ ಹೋಗ್ತಾರೆ. ಕಾರಣ ಏನಂದ್ರೆ ಫಿಲಾಸಫಿ ಹೇಗೆ ಜಡ್ಜ್ ಮಾಡಬೇಕು ಅಂತ ಗೊತ್ತಿಲ್ಲ ಜನಗಳಿಗೆ. ಫಿಲಾಸಫಿ ಜಡ್ಜ್ ಮಾಡೋದಕ್ಕೆ ಒಂದು ಮೆಥಡ್ ಇದೆ. ರೇಷ್ಮೆ ಹೌದಲ್ಲ ಅಂತ ಹೇಳಬೇಕಾದ್ರೆ ಆ ಹೊಳಪು ನೋಡೋದಿಲ್ಲ, ಅದು ಕ್ಯಾರೆಕ್ಟರಿಸ್ಟಿಕ್ಕೇ ಬೇರೆ. ಅದು ರೇಷ್ಮೆ ಹೇಳೋದು ಬೇರೆ, ಸಿಮೆಂಟ್ ಟೆಸ್ಟ್ ಮಾಡೋದು ಬೇರೆ, ನಮಗೆಲ್ಲ ಗೊತ್ತಾಗೋದಿಲ್ಲ ಅವೆಲ್ಲ ಕೂಡ. ಅದಕ್ಕೆ ಎಕ್ಸ್ಪರ್ಟ್ ಹ್ಯಾಕ್ ಬೇಕು. ಫಿಲಾಸಫಿನ ಇವತ್ತು ಮಿರಕಲ್ಲಿಂದ ಮಾಡಕ್ ಹೋಗಬೇಡಿ. ಅನ್ಫಾರ್ಚುನೇಟ್ಲಿ ಮಿರಕಲ್ಲೂ ಅಲ್ಲ ಇವು, ಗೊತ್ತಾಯ್ತಾ? ಬರೀ ಮಿರಕಲ್ಲೂ ಆಗಬಾರದು, ಮಿರಕಲ್ ಅಂದ್ರೆ ಆ ಮಿರಕಲ್ ಆಗಿಲ್ಲ ಇವತ್ತು. ಅದಕ್ಕಾಗಿ ಇವರು ಸೇಂಟ್ಸ್ ಕಮ್ ಫಿಲಾಸಫರ್ಸ್ ಆರ್ ಸ್ಕಾಲರ್ಸ್ ಆಲ್ ಅಂಡ್ ರೈಟರ್ಸ್, ಎರಡಾಗಿದ್ದ ರೈಟರ್ಸ್ ಆಗೋದಿಲ್ಲ, ಗೊತ್ತಾಯ್ತಾ? ಅಷ್ಟೇ ಬರ್ತಾರೆ. ಬುದ್ಧ ಗ್ರೇಟ್ ಅಂತ ಬಹಳ ಹೇಳ್ಕೊತಾರೆ. ನೋ ವರ್ಕ್ ಆಫ್ ಬುದ್ಧ ಇಸ್ ಅವೈಲಬಲ್, ಅರ್ಥ ಆಯ್ತಾ? ಆಲ್ ವರ್ಕ್ಸ್ ಆಫ್ ಬುದ್ಧ ಆರ್ ಅವೈಲಬಲ್, ನೋ ವರ್ಕ್ ಆಫ್ ಬುದ್ಧ ಇಸ್ ಅವೈಲಬಲ್, ಅರ್ಥ ಆಯ್ತಾ? ಬುದ್ಧರ ಮನೆಯಲ್ಲಿ ಎಷ್ಟು ಜನ ಇದ್ದವರು, ಕ್ರೋರ್ಸ್ ಆಫ್ ಜನ ಇದ್ದಾರೆ, ಆದ್ರೆ ಒಂದು ವರ್ಕ್ ಇಲ್ಲ ಅವರು, ಎಲ್ಲ ತರ ಬ್ಲೈಂಡ್ ಫಾಲೋ ಮಾಡ್ತಾರೆ. ನಮ್ಮಲ್ಲಿ ಆಗಲ್ಲ, 37 ಮಾನ್ಯುಮೆಂಟಲ್ ವರ್ಕ್ಸ್ ಇರೋದು. ಇದೆಲ್ಲ ಯೋಚನೆ ಮಾಡಿ ಕಲಿತರೆ ನಮ್ಮ ಮಕ್ಕಳಿಗೆ ಹೇಳಬೇಕು ನೀವು ಅದನ್ನ. ಆಗ ಅವ್ರು ಎಂದೂ ದಾರಿ ತಪ್ಪು ಪ್ರಸಂಗ ಬರೋದಿಲ್ಲ. ಇಂಥ ಗ್ರೇಟ್ ಲೀನೇಜ್ ನಾವು ಸೇರ್ತೇವೆ ಅಂತ ತಿಳ್ಕೊಂಡ್ರೆ ಆಗ ಬೇರೆ ಕಡೆ ಹೋಗೋ ಮನಸ್ಸು ಬರೋ ಸಾಧ್ಯತೆನೇ ಇರೋದಿಲ್ಲ. ಅದನ್ನೆಲ್ಲ ವಿ ಆರ್ ಮಿಸ್ಸಿಂಗ್ ಎ ಲಾಟ್. ಕಾಲಕಾಲಕ್ಕೆ ಅದೆಲ್ಲ ನಮಗೆ ಇದರಲ್ಲಿ ಬರಬೇಕು. ಅನ್ಫಾರ್ಚುನೇಟ್ಲಿ ನಮ್ಮ ಪರಂಪರೆಯ ಬಗ್ಗೆ ಆಧುನಿಕ ಪುಸ್ತಕದಲ್ಲಿ ಮೆನ್ಷನ್ ಕೂಡ ಮಾಡೋದಿಲ್ಲ ಬೇರೆಯವ್ರು, ಗೊತ್ತಾಯ್ತಾ? ಟೆಕ್ಸ್ಟ್ ಬುಕ್ಗಳಲ್ಲಿ ಮತ್ತು ಸಿದ್ಧಾಂತಕ್ಕೆ ನೋ ಸ್ಪೇಸ್ ಇಸ್ ಅಲಾಟೆಡ್, ಎಲ್ಲೆಲ್ಲೂ ತೆಗೆದಾಕ್ಬಿಡ್ತಾರೆ ಪೂರ್ತಿಯಾಗಿ. ಸಚ್ ಗ್ರೇಟ್ ಇದನ್ನ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಅವರೆಷ್ಟು ಪಕ್ಷಪಾತ ಇದೆ ಅವರಿಗೆ, ನಮಗೆಷ್ಟು ಇಗ್ನೋರೆನ್ಸ್ ಇದೆ. ನಮ್ದು ಇಗ್ನೋರೆನ್ಸು ಅವ್ರದ್ದು ಪಾರ್ಶಿಯಾಲಿಟಿ, ಅದರಿಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಮತ್ತೆ ಮತ್ತೆ ಎಲ್ಲರಲ್ಲೂ ಕಾಮನ್ ಫ್ಯಾಕ್ಟರ್ಸ್ ಹೇಳಿದ್ದ ಅದೇನೆ, ಎಲ್ಲರೂ ಕೂಡ ನಿಸ್ಪೃಹರು, ಎಲ್ಲ ದೊಡ್ಡ ವಿದ್ವಾಂಸರು, ನಿಸ್ಪೃಹರು, ತಪಸ್ವಿಗಳು, ಮೂಲ ಸಿದ್ಧಾಂತಕ್ಕೆ ನಿಷ್ಠರು, ಸಾಮಾಜಿಕ ಕಳಕಳಿ ಇದ್ದವರು, ಶಾಪಾದಪಿ ಶರಾದಪಿ ಯಾವುದಕ್ಕೂ ತಯಾರಾಗ್ತಕ್ಕಂಥ ಒಂದು ಪರಿಪೂರ್ಣವಾದಂತಹ ವ್ಯಕ್ತಿತ್ವ ಪಡೆದ ಮಹಾನುಭಾವರು. ಜೊತೆಗೆ ಅವರಿಂದ ಏನು ಕರಿಬಹುದು ಅಂತ ಹಾಕಿದ್ದಾರೆ, ಒಬ್ಬರಿದ್ದಾರೆ ಎಲ್ಲ ಕರಿಬೇಕು. ಇದೆಲ್ಲ ಒಟ್ಟು ಸಾಲಿಡ್ ನೋಡ್ಬೇಕಾದ್ರೆ ಮಧ್ವಾಚಾರ್ಯರಷ್ಟೇ ಮುಗಿದೋಯ್ತು. ಕಮನಾಥನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀಹಿ ಕಥಮಪ್ಯಮರಾಹ ಪ್ರಪಂಚಯೇಯು ನನು ಮಧ್ವಶ್ಯ ನಮಾದೃಶೋ ಅಲ್ಪಬೋಧ. ಅವ್ರು ಉಳಿದವರು ಏನೇ ಮಾಡಿದ್ರೆ ಗ್ರೇಟಾರ, ಅವ್ರು ಕೂತ್ರೆ ನಿಂತ್ರೇ ಗ್ರೇಟ್ ಅಂತ ಆ ರೀತಿ ಇದ್ರು ಆಚಾರ್ಯ. ಅವ್ರು ಕೂತ್ರೆ ಸಾಕು, ಅವರದ್ದು ಕೂಡಲಿಕ್ಕೆ ಯಾರಿಗೂ ಬರ್ತೀವಿ ಆ ರೀತಿ ಕೊಡ್ತಾ ಇದ್ರು. ಅವ್ರು ಮಾತಾಡಿದ್ರೆ ಸಾಕು, ಆ ಮಾತು ಅಂದ್ರೆ ಪರ್ಫೆಕ್ಷನ್. ಭಾರತೀ ಪತಿಯ ಮಾತು ಅಂದ್ರೆ ಹೇಗಿರಬೇಕು? ಅವ್ರ ಓಡಾಟ ಆಗಿತ್ತು, ಅವ್ರ ಬರವಣಿಗೆ ಆಗಿತ್ತು, ಅವರ ಶಿಷ್ಯವೃಂದ ಆಗಿತ್ತು. ಅವ್ರು ಏನೇ ಮಾಡಿದ್ರು 3 ವರ್ಷದ ಕೂಸು ದೊಡ್ಡ ಬಂಡೆ ಎತ್ತಿಡ್ತಿದ್ರು. ಹಾಗೆ 3 ವರ್ಷದ ಮಗುವಾಗಿದ್ದಾಗ ಬಂಡೆ ಎತ್ತಾ ಇದ್ರು, 75 ವೃದ್ಧರಾದ್ರೆ ಮತ್ತೆ ಬಂಡೆ ಎತ್ತಾ ಇದ್ರು. ಬೇಕಾದ ದೊಡ್ಡ ಬೆಟ್ಟ ಎತ್ತಕ್ಕಂಥ ಸಾಮರ್ಥ್ಯ, ಜಟ್ಟಿಗಳನ್ನು ಸೋಲಿಸ್ತಾ ಇದ್ರು, ಸಂಗೀತಲ್ಲಿ ಸೋಲಿಸ್ತಾ ಇದ್ರು. ಬೇಕಾದ್ರಲ್ಲಿ ಬರಲಿ ಮಧ್ವಾಚಾರ್ಯ ಮಧ್ವಾಚಾರ್ಯರೇನೆ, ಅದೆಲ್ಲ ಜ್ಞಾಪಕ ಇಟ್ಕೊಂಡ್ರು. ಮಧ್ವಾಚಾರ್ಯ ಒಟ್ಟಿಷ್ಟೆಲ್ಲ ಮಾಡಿದ್ದೆ ಅದಕ್ಕೋಸ್ಕರ ಎರಡು, ಒಂದು ದೇವರಿಗೆ ಸೇವೆ ಆಗಬೇಕು, ಜನಕ್ಕೆ ಉಪಕಾರ ಆಗಬೇಕು, ಎರಡು ಭಾವ ಇರಬೇಕು ನಮ್ಮಲ್ಲಿ. ಜನಗಳಿಗೆ ಉಪಕಾರ, ದೇವರಿಗೆ ಸೇವೆ, ನಮಗೆ ಎರಡೂ ಇಲ್ಲ ಅವತ್ತಿನ ದಿವಸ. ಮನಿ ಮೇಕಿಂಗ್ ಅಷ್ಟೇ, ತನಗೆ ದೊಕ್ಕ ಬಂದ್ರೆ ಆಯ್ತು, ಇಷ್ಟೇನಿರೋದಿಲ್ಲ. ತನಗೆ ದುಡ್ಡು ಮಾಡೋದು ಶಾಸ್ತ್ರ ಆಗಬಾರದು, ಲೋಕಕ್ಕೆ ಹಿತ ಆಗಬೇಕು. ಇಹದಲ್ಲಿ ಹಿತ ಆಗಬೇಕು, ಪರದಲ್ಲೂ ಹಿತ ಆಗಬೇಕು. ಇಲ್ಲೂ ಸುಖ ಇರಬೇಕು, ಪರದಲ್ಲಿ ಸುಖ ಇರಬೇಕು. ಬಂಗಾರ ಮಾರ್ತಾರೆ, ಎಂದು ಬೇಕಾದ್ರೆ ತಗೊಂಡಿವೆ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾರೆ. ಬಂಗಾರ ಕೊಟ್ಟ ಮೇಲೆ ತಗೊಂಡಂದ್ರೆ ಒಳಗೆ ಅಂತ ಹೇಳೋದಿಲ್ಲ, ಎಂದು ಬಂದ್ರೂ ಕೂಡ ಇದು ಹಾಗೆ ಹೇಳ್ದಾದ್ರೆ ಅವ್ನು ಸೀಸ್ ಮಾಡ್ತಾರೆ ಇಮಿಡಿಯೇಟ್ಲಿ. ಆ ಒಂದು ಇದು ಕೊಡಬೇಕು, ಅವ್ನು ಭರವಸೆ ಕೊಡಬೇಕು. ಇನ್ಶೂರೆನ್ಸ್ ಕೊಡದಂದ್ರೆ ತಗೊಳ್ಳೋದಿಲ್ಲ ಚಿನ್ನ ಯಾರು ಕೂಡ. ಆದ್ರೆ ಇವತ್ತು ಸೌದಿ ತೆಂಗಿನಕಾಯಿ ಸೀಲ್ ಹಾಕಿರ್ತಾರೆ, ಆ ಸೇಬು ಹಣ್ಣಿ ನೆಚ್ಚಿರ್ತಾರೆ ಒಂಚೂರು, ಅದು ಕೆಟ್ಟರಲ್ಲ, ಅದ್ರೆ ಹೋದ್ರೆ ಯಾರು ಕೇಳೋದಿಲ್ಲ, ಅದು ವಾಪಸ್ ಕೊಡ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅದಕ್ಕೆ ಅದೇನೋ ಗ್ಯಾರಂಟಿ ಮೆಚ್ಚಿರ್ತಾರೆ, ನಮ್ಮಲ್ಲಿ ತಗೊಂಡಿದ್ರೆ ವಾಪಸ್ ಬನ್ನಿ ಗ್ಯಾರಂಟಿ ಕೊಡ್ತೀವಿ ಅಂತ. ಅಂಥದ್ದು ಬೇರೆ ಮತ್ತವ್ರು ಯಾವ ಗ್ಯಾರಂಟಿನೂ ಕೊಡಲಿಲ್ಲ, ಆಚಾರ ಫುಲ್ ಗ್ಯಾರಂಟಿ ಕೊಟ್ಟರು. ಯಾವ ಸಾಲಕ್ಕೂ ಕೂಡ ನಮ್ಮ ಮಾತು ನಡೆದೇ ನಡೆಯುತ್ತೆ, ಸತ್ಯವೇ ಸತ್ಯ ಎಂಬುದನ್ನ ತೋರಿಸಿಕೊಟ್ಟವರು ಶ್ರೀಮದ್ ಆಚಾರ್ಯ. ಆ ಜವಾಬ್ದಾರಿ ಇಲ್ಲದೆ ಹೋದ್ರೆ ಫಿಲಾಸಫರ್ ಆಗಲಿ ಸಾಧ್ಯ ಇಲ್ಲ. ಅವನ ಜವಾಬ್ದಾರಿ ಇರಲೇಬೇಕಾದ್ರೆ ಏನು ಯಾವುದೋ ಕೊಡ್ತಾರೆ, ಗೋಲ್ಡ್ಸ್ ಒನ್ ಸೋಲ್ಡ್ ನಾಟ್ ನಾಟ್ ಸಪ್ರೇಟ್, ನೋ ರಿಫಂಡ್ ಇಸ್ ಪಾಸಿಬಲ್ ಅಂತ ಹಾಕಿರ್ತಾರೆ. ನಮ್ಮಲ್ಲಿ ಯಾವುದಿಲ್ಲ ಅದರೊಳಗೆ, ಯಾವ ನೀವು ಡೆಡಿಕೇಟ್ ಮಾಡು 100% ಗ್ಯಾರಂಟಿ ಅಶೂರ್. ಆಚಾರ್ಯ ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರೀತಾರೆ, ದುಶ್ಚೇತೆ ಇತ್ತು ಓ ಬ್ರಹ್ಮಸೂತ್ರ. ನೀವು ಏನು ಹೇಳ್ತೀವೋ ಅದು ಮಾಡಿ ತೋರಿಸ್ತೇವೆ, ಆಯ್ತೋ ಇಲ್ಲ? ಹೇಳಿದ್ದೆಲ್ಲ 100% ಅಕ್ಯುರೇಟ್, 100% ಕರೆಕ್ಟ್. ಇದಕ್ಕೆ ನಾವು ಏನು ಬೇಕಾದ್ರೂ ಸಿದ್ಧಾಂತ ತೋರಿಸ್ತೇವೆ ಅಂತ ಹೇಳ್ತಾರೆ. ಹರಿದಾಸರು ಮತ್ತೆ ಹೇಳ್ತಾರೆ, ಉಕ್ಕುವ ತುಪ್ಪಕ್ಕೆ ಕೈಯಿಕ್ಕುವೆ ನಾನು ಚಕ್ರಧರ ಪರಮಾತ್ಮನಲ್ಲದಿಲ್ಲವೆಂದು. ನಿಮಗೆ ಶಾಸ್ತ್ರ ಬೇಕಾ ಹೇಳ್ತೇವೆ, ಬರೀ ಮಿರಕಲ್ಲಿ ಬೇಕಾ ಉಕ್ಕ ತುಪ್ಪ ಕೈ ಇಡ್ತೇವೆ ಅಂತ ಹೇಳ್ತಾರೆ. ಆರಿ ತುಪ್ಪ ಬೇಕಾದ್ರೆ ಯಾರು ಬೇಕಾದ್ರೆ ಕೈ ಇಡ್ತಾರೆ, ಆರಿ ಗಟ್ಟಿಯಾಗಿಬಿಟ್ರೆ ತುಪ್ಪನ ಕೈ ಇಡೋದು ಭಾರಿ ಸುಲಭ. ಉಕ್ಕುವ ತುಪ್ಪಕ್ಕೆ ಕೈಯಿಕ್ಕುವೆ ನಾನು, ವಿಧಿತಯವೆಗಳೆಲ್ಲ ವಿಷ್ಣುವಿನ ಹಿಂದೆ, ಇದಕ್ಕೆ ನಾ ಫಣಿಫಣವ ಕೈಯಲ್ಲಿ ಹಿಡಿವೆ. ಇದೆಲ್ಲ ಹೇಳಿ ಜನಸಾಮಾನ್ಯರಿಂದ ಹಿಡಿದು ವಿದ್ವಾಂಸರವರೆಗೆ ಎಲ್ಲರಿಗೂ ಪರಿವರ್ತನೆ ಮಾಡಿದವರು. ನಮ್ಮಲ್ಲಿ ಎಂತ ಗೊತ್ತಾ ಟ್ರಿಕ್ ಇವ್ರದು, ಜನಸಾಮ ಯಾರಿರ್ತಾರಲ್ಲ ಮಫ್ ಇರ್ತಾರಲ್ಲ ಅಂತವ್ರು ನಡ್ಕೊಂಡ್ಬಿಡ್ತಾರೆ, ಫಾಲೋಯರ್ಸ್ ಮಾಡ್ಕೊಳ್ತಾರೆ, ಒಂದು ತಂತ್ರ ಮಾಡ್ತಾರೆ. ಅವ್ರಿಗೆ ತಿಳಿದವರು ಬಂದ್ರೆ ಓಡೋಗ್ಬಿಡ್ತಾರೆ, ಇರೋದೇ ಇಲ್ಲ. ಮಾಡಿದ್ರೆ ಮೆರಕಲ್ ಟೆಸ್ಟ್ ಮಾಡ್ತೀವಿ ಅಂತ ಯೂನಿವರ್ಸಿಟಿಯಿಂದ ಹಾಕಿದ್ರೆ ಬಾಬಾ ಎಸ್ಕೇಪ್ ಸಿಗಲೇ ಇಲ್ಲ ಯಾರು ಕೂಡ. ನಾವೆಲ್ಲರೂ ನಾಟ ಬೇರೆ ಆಚಾರ್ಯ ಬನ್ನಿ ಬನ್ನಿ ಮಾಡ್ಕೊಳ್ತೇನೆ ಅಂತ ಹೇಳಿದ್ರೆ ಆಚಾರ್ಯ ಬನ್ನಿ, ಯಾರು ಬರ್ತೀರೋ ಬನ್ನಿ, ನಿಮ್ ಚಾಯ್ಸ್ ಅಷ್ಟೇ, ನಮ್ ಚಾಯ್ಸ್ ನಿಮ್ ಚಾಯ್ಸ್, ಯಾವ್ದ್ರಲ್ಲಿ ಬೇಕಾದ್ರೆ ಕೇಳಿ ಹೇಳ್ತೇವೆ, ಆಯ್ತೋ ಇಲ್ಲೋ? ಈ ರೀತಿ ಅಕ್ಸೆಪ್ಟ್ ಯಾರು ಮಾಡಿದ್ರು ಚಾಲೆಂಜ್ ಅನ್ನ? ಯಾರು ಮಾಡಿಲ್ಲ. ಅದನ್ನು ಮಾಡಿ ತೋರಿಸೋ ಶ್ರೀಮದ್ ಆಚಾರ್ಯ. ಇನ್ನೆಲ್ಲ ಅರ್ಚನೆ ಅರ್ಥ ಮಾಡಿಕೊಂಡು ನಮ್ಮ ಸಿದ್ಧಾಂತ ಪರ್ಫೆಕ್ಟ್ ಆಗ್ಲಿಕ್ಕೆ ಏನೇನು ಬೇಕಲ್ಲ ಅದಿಷ್ಟನ್ನು ಹೊಂದಿದ ಏಕಮಾತ್ರ ಸಿದ್ಧಾಂತ ಮಧ್ವ ಸಿದ್ಧಾಂತ. ಅದನ್ನು ನಾವು ಮತ್ತೆ ಮತ್ತೆ ಓದಿ ತಿಳ್ಕೋಬೇಕು, ಅದಕ್ಕೆ ಗ್ರಂಥಗಳು ಓದಬೇಕಾದದ್ದು. ಚರಿತ್ರೆ ಓದ ಅಭ್ಯಾಸ ಪಡ್ಕೋಬೇಕು ನೀವೆಲ್ಲ ಕೂಡ. ಅದು ಸಾಮಾನ್ಯವಾಗಿ ನಮ್ಮ ಗುರುಗಳಂದ್ರೆ ಯಾರ್ಯಾರು, ಚರಿತ್ರೆ ಹೇಗಿದೆ, ದಾಸರ ಎಂಥವ್ರು, ಏನ್ ಮಾಡಿದ್ದಾರೆ. ಒಂದೊಂದ್ಸರಿ ಸುಮ್ಮನೆ ಆಗಾಗಿ ಓದ್ತಾ ಇದ್ರೆ ಒಂದು ವರ್ಷಕ್ಕೆ ಬೇಕಾಷ್ಟು ಓದಿಬಿಡ್ಬೋದು. ಮೊದಲೇ ಹೇಳಿದಪ್ಪ, ಓದೋ ಅಭ್ಯಾಸ ಬಹಳ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ರಿ, ಮಾಡ್ಕೋಬಾರದು. ಓದಿ ಅದನ್ನ, ಸಂಸ್ಕೃತದ ಓದೋದೆಲ್ಲ ಬರೋದಿಲ್ಲ ಅಂತ ಬಿಟ್ಬಿಡ್ತೀರಿ, ಕನ್ನಡದ್ದು ನಮಗೆ ಹೇಗೋ ಅರ್ಥ ಆಗುತ್ತೆ ಅಂತ ಓದೋದಿಲ್ಲ. ಮತ್ತೆ ಓದೋದು ಯಾವ್ದಾಗಿದ್ರೆ ಗೊತ್ತಾಯ್ತು, ಕನ್ನಡ ಬರುತ್ತೆ ಗೊತ್ತ ಬರೋದಿಲ್ಲ, ಮತ್ತೆ ಓದೋದು ಯಾವುದು. ಹಾಗಾಗಿ ಸಂಸ್ಕೃತ ಕಲಿತು ಹೋದ್ರೆ ಕನ್ನಡ ಬರುತ್ತೆ ಅಂತ ಉಪಯೋಗ ಮಾಡ್ಕೊಂಡು ಓದಿ. ಹರಿದಾಸ ಹಾಡ್ ಸುಮ್ಮನೆ ಗ್ಲಾನ್ಸ್ ಮಾಡಿ, ಹರಿದಾಸ ಹಾಡುಗಳನ್ನ ಕೆಲವು ಏನ್ ಮಾಡ್ತಾರೆ, ನಮ್ಮ ಧ್ವನಿಯಿಂದ ಸಂಗೀತ ಬರೋದಿಲ್ಲ, ಹರಿದಾಸ ಕೃತಿ ಬೇಡ ಅಂತ ಬಿಡ್ತಾರೆ. ಹರಿದಾಸರು ಹಾಡ್ಲಕ್ ಬಂದ್ರೆ ಹಾಡಿ ಅಂತ ಹೇಳ್ತಾರೆ, ಹಾಡ್ಲೇಬೇಕು ಅಂತೇಳಿ ಓದಿ ಸಾಕು. ಒಂದೊಂದು ಹಾಡು ಒಂದು 3 ನಿಮಿಷ ಆದ್ಮೇಲೆ ಲೆಕ್ಚರ್ ಆದ್ರೆ ಗಂಟೆ ಗಟ್ಟಲೆ ಬೇಕಾದ್ರೆ ಬರೀ 3 ನಿಮಿಷ ಒಂದು ಹಾಡು ಮುಗಿಬೇಕಾದ್ರೆ ಸುಮ್ಮನೆ ಒಂದು 20 ತಿರಿವಾಕಿ ಆಶ್ಚರ್ಯ ಆಗುತ್ತೆ. ನಿಮಗೆ ಯಾವ ಯಾವ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಹರಿದಾಸರು ಅಂದ್ರೆ ಆ ಸಿಂಪ್ಲಿಸಿಟಿ ಆ ಕ್ವಾಲಿಟಿ. ಎಷ್ಟೋ ನಗು ಕವಿತೆ ಓದ್ತಾನೆ ಇರ್ತಾರೆ, ಏನ್ ಮಾಡಿದ್ರೆ ಅರ್ಥನೇ ಆಗಲ್ಲ, ಡಿಸ್ಪ್ಲೇಟ್ ಮಾಡಿ ಅರ್ಥ ಆಗಲ್ಲ. ಅರ್ಥ ಆದ್ರೆ ಇಷ್ಟೇ ಅಂತ ಆಮೇಲೆ ಅನ್ಸುತ್ತೆ, ಮೊದಲು ಅರ್ಥ ಆಗದೇ ಇರೋದಿಲ್ಲ. ಅರ್ಥ ಆದ್ಮೇಲೆ ಯೂಸ್ಲೆಸ್, ಅರ್ಥ ಆಗಿದ್ದ ಮುಂಚೆನೂ ಯೂಸ್ಲೆಸ್. ನಮ್ದಾಗಲ್ಲ, ಸಿಂಪ್ಲೆಸ್ಟ್ ಪಾಸಿಬಲ್ ಲ್ಯಾಂಗ್ವೇಜ್ ಹರಿದಾಸರ ಸಾಂಗ್ ಒಂದು ಭಾಷೆ ಅಂದ್ರೆ ತೀರಾ ಸರಳ, ಹೈಲಿ ಮ್ಯೂಸಿಕಲ್. ಅದು ಓದಿಬಿಟ್ರೆ ಮನಃಶಾಂತಿ ಸಿಗುತ್ತೆ. ಇವತ್ತು ಕೂಡ ನಿಮಗೇನಾದ್ರೂ ಬೇರೆ ಕಡೆಗೆ ಸಮಾರಂಭಗಳಲ್ಲಿ ಹಾಡಬೇಕು ಅಂದ್ರೆ ಹರಿದಾಸರ ಹೇಳಿದ್ರೆ ಜನಕ್ಕೆ ಸಂತೋಷ ಆಗಲಿ, ಏನ್ ಹೇಳಿದ್ರು ಕೂಡ ಏನೋ ಒದರ್ತಾರೆ ಅಂದ್ಬಿಡ್ತಾರೆ ಅಷ್ಟೇ. ಹರಿದಾಸರ ಹೇಳಿ ಯಾವುದೋ ಒಂದು 2 ವರ್ಷದ ಕೆಳಗೆ ಯಾರೋ ಲಿಂಗಾಯತರ ಪ್ರೋಗ್ರಾಮ್ ಕರೆದಿದ್ರು, ಲಿಂಗಾಯತ ಕೂಲಿ ಕಾಲೇಜ್ ಅದು ಒಂದು ಓಪನ್ಲಿ ಓಪನ್ ವರ್ಲ್ಡ್ ಲಿಂಗಾಯತರ ಕಾಲೇಜೇನೆ, ಯಾರೋ ಪ್ರಾರ್ಥನೆ ಅಂತ ಯಾರೋ ಮಾಡಿದ್ರು. ಶುರು ಗಣೇಶನ ಹಾಡು, ಪುರಂದರ ಬಿಟ್ಟ ನಿಜ ದಾಸನೆ ಅಷ್ಟೇ. ಅವರ ಗಣೇಶ ಸರ್ವೋತ್ತಮ ಅಂತ ಹೇಳೋ ಜನ ಅವರಲ್ಲ, ಶಿವ ಸರ್ವೋತ್ತಮ ಅಂತ ಹೇಳ್ತಾರೆ. ಹಾಡಿರೋದೇನಂತ ಪುರಂದರ ಬಿಟ್ಟಾರ ದಾಸನೆ, ಆ ಚಪಾಳೆ ಕೂಡ ಕೂತಿರ್ತಾರೆ. ಹರಿದಾಸ ಎಷ್ಟು ಮ್ಯಾಜಿಕ್ ಮಾಡಿದ್ದಾರೆ ಅಂದ್ರೆ, ಅವ್ರ ಹಾಡು ಹೇಳಿದ್ರೆ ಅನ್ನೋ ಇಲ್ಲಿ ನಗ್ತಾ ಇರ್ತಾರೆ, ಜೆಂಟ್ ಕೊಡ್ತಾರಲ್ಲ ಆ ತರ. ಕೆಲವು ಡಾಕ್ಟರ್ ಮಾತಾಡ್ತಾರೆ ಚುಚ್ಚು ಬಿಟ್ಟಿರ್ತಾರಲ್ಲ, ಹರಿದಾಸರ ಆರತಿ ಮಾಡಿಬಿಟ್ಟಿರ್ತಾರೆ. ನಮ್ಮ ಸಿದ್ಧಾಂತ ಬಿಡೋದಿಲ್ಲ ಅವರು, ಕಲ್ಲರ್ ಬಾಯಿಲು ಬರಬೇಕು ಆರತಿ ಮಾಡ್ತಾರೆ. ಇದನ್ನ ನಾವು ಅರ್ಥ ಮಾಡಿಕೊಂಡಿಲ್ಲ ಇವತ್ತಿನ ದಿವಸ. ಇವತ್ತು ಸಿದ್ಧಾಂತ ಬಿಟ್ಟು ಹೋಗ ಮಾಡಿಬಿಟ್ಟಿದ್ದಾರೆ ಜನಗಳೆಲ್ಲ. ಸಿದ್ಧಾಂತ ಹತ್ರ ಬರ ಮಾಡಿದ್ರು ಹರಿದಾಸರು, ಅದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಮತ್ತೆ ಹಿಂದೆ ಹೇಳಿದ್ದೆ ನಾನು, ರಾಯರ್ ಅಕ್ಸೆಪ್ಟೆನ್ಸ್ ಅವರು ಎಷ್ಟು ಚೆನ್ನಾಗಿದೆ ಅಂತ ಕೇಳಿದ್ರೆ, ಗದಗಿನಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಲೆಕ್ಚರರ್ ಆಗಿ ಬಹಳ ಹಿಂದೆ, ಆ ಸಮಯದಲ್ಲಿ ಒಬ್ಬ ಅನೇಕ ಪ್ರೊಫೆಸರ್ ಜೊತೆಗಿರ್ತಿದ್ರು, ಒಬ್ಬ ಜುವಾಲಜಿ ಪ್ರೊಫೆಸರ್, ಆ ಲಿಂಗಾಯತರ ಇಲ್ಲಿದ್ದಲ್ಲಿ ನಾನು ಒಬ್ಬನೇ ಬ್ರಾಹ್ಮಣ, ಎಲ್ಲ ಲಿಂಗಾಯತರಲ್ಲಿ ಇದ್ದಿದ್ದು. ಸಂಸ್ಕೃತಕ್ಕೆ ನಿರ್ವಹಣೆ ಅಂತ ತಗೊಂಡಿದ್ರು ಅಷ್ಟೇ, ಅವ್ರು ಇನ್ನೇನಿಲ್ಲ. ಆ ಸಮಯದಲ್ಲಿ ಅದು ವಾರ ಪ್ರತಿ ವಾರ ಆತನ ಮಂತ್ರಾಲಯದ ಪ್ರಸಾದ ಬರುತ್ತೆ, ಪ್ರತಿ ವಾರ ರೆಗ್ಯುಲರ್ ಬರ್ತಿತ್ತು. ಒಂದು ತುಂಬಾ ದಿನ 2-3 ತಿಂಗಳು ನೋಡಿದೆ ನಾನು, ಬಹಳ ಆಶ್ಚರ್ಯ ಆಗಿಬಿಡುತ್ತಲ್ಲ. ಒಂದೇ ಸತಿ ಕ್ಯಾಶುವಲ್ ಯಾರು ಕಳಿಸ್ತಿರ್ತಾರೆ, ಯಾರು ಅಥವಾ ಅವರೇ ಇಸ್ಕೊಂಡು ಹೋಗಿರ್ತೇವೆ, ಕೆಲಸ ಇರುತ್ತೆ, ಏಜೆಂಟ್ ಟೈಪ್ ಯಾರು ಇರ್ತಾರಲ್ಲ, ಕೊಟ್ಟೆ ತರ ತಿಳ್ಕೊಂಡು ನೋಡಿದ್ರೆ ರೆಗ್ಯುಲರ್ ಬರೋದು. ಯಾತಕ್ಕೆ ಅಂತ ಕೇಳಿದೆ, ಇಲ್ಲ ರಾಯರ ಸೇವೆ ಮಾಡಿಸ್ತಿದ್ದೆ ನಾನು ಅಂತ ಹೇಳಿದ. ಏನ್ ಸೇವೆ, ಏನ್ ಉದ್ದೇಶ ಅಂತ ಕೇಳಿದೆ. ಲಿಂಗಾಯತ ಮಠ ಒಂದದ ಇವರೊಳಗೆ, ಅದಕ್ಕೆ ಉತ್ತರಾಧಿಕಾರಿ ಸರ್ಚ್ ಮಾಡ್ತಿದ್ದಾರೆ, ತುಂಬಾ ಕ್ಯಾಂಡಿಡೇಟ್ಸ್ ಇದ್ದಾರೆ, ನಾನು ಒಬ್ಬ ಕ್ಯಾಂಡಿಡೇಟ್, ಅದಕ್ಕೆ ರಾಯರ ಹರಕೆ ಹೊತ್ತಿದ್ದೇನೆ, ಆ ಪೀಠ ಧನಸಿಗಾಗಿ ಮಾಡಿ. ಎಷ್ಟು ತಮಾಷೆ ಇರಬಹುದು ಅಂದ್ರೆ, ಬಹುಶಃ ಯಾರೋ ಒಬ್ಬ ಹಳ್ಳಿ ಬುಕ್ಕಾರ ಸರಿ ಪ್ರೊಫೆಸರ್ಗೆ ಆ ರೀತಿ, ನಿಮ್ಮಲ್ಲಿ ಯಾರೋ ಇಲ್ಲ, ನಮ್ಮಲ್ಲಿ ಅಂತ ಯಾರು ಇಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ರಾಯರ ಹತ್ರ ನಮ್ಮಲ್ಲಿ ಇಲ್ಲ, ಅದೇ ಭದ್ರಾಚಾರ ಲೀನೇಜ್ ಅಂದ್ರೆ, ಭದ್ರಾಚಾರ ಸಿದ್ಧಾಂತ ಎಷ್ಟು ಅಕ್ಸೆಪ್ಟಬಲ್ ಅಂದ್ರೆ ನಿಮಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅವ್ರು ಹೇಳಿದ್ದೇನು, ಇವ್ರು ಅರ್ಥ ಮಾಡಿಕೊಂಡಿರೋದೇನು, ಅವ್ರು ಹೇಳ್ತಾರೆ ಸರ್ವೋತ್ತಮತ್ವನ. ಈ ಸಿರಸಾವ ಪೀಠಕ್ಕೆ ಇದು ಕ್ಯಾಂಡಿಡೇಟ್ ಗಟ್ಟಿ ಮಾಡ್ಬೇಕಂತ ರಾಯರ್, ಎಲ್ಲಾದ್ರೂ ಸಾಧ್ಯತೆ ಇದೆಯಾ? ಬಟ್ ಯಾವ ಥರ ನಂಬಿಕೆ ಇದೆ ಆ ಜನಗಳಿಗೆಲ್ಲ? ಈ ರೀತಿ ಅಕ್ಸೆಪ್ಟೆನ್ಸ್ ಬರೋದಂದ್ರೆ ಸಾಮಾನ್ಯ ಅಲ್ಲ, ಅದು ಮನೆಯೊಳಗೆ ತಂದೆ ತಾಯಿ ಅಕ್ಸೆಪ್ಟೆನ್ಸೇ ಮಕ್ಕಳಿಗೆ ಬರೋದಿಲ್ಲ ಅಂತ ಸ್ಥಿತಿ ಇರ್ತಾರೆ ಇವತ್ತಿನ ದಿವಸ. ಅಂಥದ್ದು ಇಂಥ ಅಕ್ಸೆಪ್ಟ್ ಎಲ್ಲಿಂದ ಬಂತದು? ಶ್ರೀ ರಾಘವೇಂದ್ರ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್, ಹರಿವಾಯುಗಳ ಸೇವೆಯ ಫಲದಿಂದ ರಾಯರಿ ಬಂದಿರೋ ಒಂದು ಗ್ರೇಟ್ನೆಸ್ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ನಾವೆಲ್ಲ ಎಷ್ಟು ಸಂತೋಷ ಪಡಬೇಕು, ಎಷ್ಟು ದೀಕ್ಷಿತರಾಗಬೇಕು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದೊಂದು ವೇದಿಕೆ ಅಷ್ಟೇ. ಈ ದೃಷ್ಟಿಯಲ್ಲಿ ಯೋಚನೆ ಮಾಡಿ, ಅದೇ ರೀತಿ ಕೂಡ ನೀವು ಅಭ್ಯಾಸ ಮಾಡಿ, ನಿಮಗೆ ತಿಳಿದಂತೆ ಹೇಳಿ, ಮತ್ತೆ ಆ ಬಗ್ಗೆ ನಿಮಗೆ ಅನಿಸಿದಾಗ ಯಾರು ನಿಮಗೇನು ಭಾರಿ ಅಟ್ರಾಕ್ಟಿವ್ ಗುಣ ಅನಿಸ್ತು ಅಂತ ತಿಳ್ಕೋಬೇಕು. ಸರ್ ಥಾಮಸ್ ಬಂದರು ಅವರೆಲ್ಲ ಕೂಡ ರಾಯರ ಮಹಿಮೆಯನ್ನ ಮಂತ್ರಾಲಯ ತಗೋಕಂತೂ ಬಂದಿದ್ದಾರೆ ಆಗಿನ ಕಾಲಕ್ಕೆ ಬಂದಿದ್ದಾನಂತ. ಅದು ಅವ್ರ ಕಡೆ ಒಟ್ಟು ಭಾವ ಸರ್ ಆತ, ಸರ್ ಥಾಮಸ್ ಬಂದರು, ಥಾಮಸ್ ಬಂದರು ಹೆಸರು ಸರ್ ಪ್ರಶಸ್ತಿ ಆತರು. ಬಂದಾಗ ಸೀದಾ ಒಳಗೆ ಹೋದ್ರಂತ ರೆಡಿಯಂತೆ, ಭಾರಿ ಗಟ್ಟಿ ಏನ್ ಗಟ್ಟಿ ಸರ್ ನೋಡಬೇಡ ಅಂತ ಒಳಗೆ ಹೋಗ್ತಾ ನೋಡಿದ್ರೆ ರಾಯರ್ ಎದುರು ಕಾಣ್ರಂತ ತನಗೆ ಮಾತಾಡ್ತಾ ಇದ್ದಾರೆ ಏನಂತೆ, ಇದು ನಮ್ಮದು ಅಂತ ಪ್ರೂವ್ ಮಾಡಿಬಿಟ್ಟೆ ಅಲ್ಲಿ ರೆಕಾರ್ಡ್ ಅಲ್ಲಿ ತೋರಿಸಿದ್ರೆ ಅಲ್ಲಿಂದ ಕಾಣಿಸ್ತಾ ಇದೆ, ಇವರು ಯಾರಿಗೂ ರಾಯರ್ ಕಾಣ್ತಾ ಇಲ್ಲ ಇವರಿಗೆ, ಮಾತಾಡೋದಷ್ಟೇ ಕಾಣಿಸ್ತಾ ಇದೆ ಅಷ್ಟೇ. ನೋಡಿ ತಕ್ಷಣ ಪರಿ ಮಂತ್ರ ಹಚ್ಚಿ ಕೊಟ್ಟರು, ಮಂತ್ರ ಹಚ್ಚಿದ್ದು ಎಲ್ರಿಗೆ ಕಾಣಿಸ್ತಾ ಇದೆ, ರಾಯರ್ ಕಂಡಿಲ್ಲ ನೋಡಿ ಇಮ್ಮಿಡಿಯೇಟ್ ಅಂತ ಹೇಳ್ಬಿಡ್ತಾರೆ. ಇವತ್ತಿಗೂ ಅದು ರೆಜಿಸ್ಟರ್ನಲ್ಲಿ ರೆಕಾರ್ಡ್ ಆಗಿರೋದು, ಮಂತ್ರಾಲಯ ಮತ್ತೆ ಯಾರು ಮುಟ್ಲಕ್ಕೆ ಹೋಗಿಲ್ಲ ಆಮೇಲೆ, ಗೊತ್ತಾಯ್ತಾ? ಅದು ಕೊಟ್ಬಿಟ್ಟು ಅದನ್ನ ಅವತ್ತು ಬರೀತಾರೆ, ಅದನ್ನ ಮಂತ್ರ ಹಚ್ಚಿದ್ರೆ ಅವತ್ತು ಅಡಿಗೆ ಮಾಡಿ ಊಟ ಮಾಡಿಬಿಟ್ಟಂತೆ, ಒಂದು ದಿವಸ ಆಕ್ಸಿಡೆಂಟ್ ಕೊಟ್ಟಿದ್ದಾರೆ ರಾಯರು ಅಂತೇಳಿ ಊಟ ಮಾಡಿದ್ರು. ಅದೇ ರಘುತ್ವಸ್ವಾಮ ಅಂತ ಹತ್ರ ಹಾಗೇನೆ ಅಲ್ಲಿ ನೋಡಿ ಡಿವಿಯೇಷನ್ ತಗೊಳ್ತಾರೆ, ಒಂದು ಬ್ರಿಡ್ಜ್ ಡಿವಿಯೇಟ್ ಆಗ್ತದೆ ಪೂರ್ತಿಯಾಗಿ, ವೃಂದಾವನದ ಮೇಲೆ ಹೋಗಬೇಕಾಗಿತ್ತು, ಈಗ ಸ್ಟ್ರೈಟ್ ಆಗಿ ಹೋದ್ರೆ ವೃಂದಾವನ ಮೇಲೆ ಹೋಗಬೇಕಾಗಿತ್ತು. ಆಗ ಅವರು ಪ್ಲಾನ್ ಮಾಡಿದ್ದಾರೆ ಆ ಕಡೆ ಅಲ್ಲಿ ಹೋಗಬೇಕಂತಾನೆ ಹಾಕಿದ್ದಾರೆ ರೈಲ್ವೆ, ಬ್ರಿಟಿಷ್ ಕಾಲ ಅದು, ಈಗಲ್ಲ ಆಗಿನ ಕಾಲಕ್ಕೆ. ಹಾಗೆ ಅವ್ರು ಹೇಳಿದ್ರಂತೆ ಅಲ್ಲಿ ಬರ್ಲಕ್ಕೆ ಸಾಧ್ಯ ಇಲ್ಲ, ಡಿವಿಯೇಷನ್ ತಗೊಂತ ಹೇಳಿದ್ರಂತೆ. ಆತನಿಗೆ ಸುಮ್ಮನೆ ಹೇಗೆ ಹೋಗ್ತಾರೆ ಎಲ್ಲ ಕೂಡ, ನಿನ್ನ ಮಕ್ಕಳಾಗ್ತಾರೆ ಮಕ್ಕಳಿದ್ದಿಲ್ಲ ಅಂತ ಅವನಿಗೆ, ಮಕ್ಕಳಾಗ್ತಾರೆ ಅಂತ ಹೇಳಿದ್ರಂತೆ. ಆಯ್ತು ಅಂತ ಡಿವೇಷನ್ ಪೂರ್ತಿ ಡಿವೇಷನ್ ಅದು, ಹೀಗೆ ಹೋಗೋದು ಈ ಥರ ತಗೊಂಡಿದ್ದಾರೆ ಪೂರ್ತಿಯಾಗಿ. ನಮ್ಮ ಇಂಡಿಯನ್ಸ್ ಯಾರು ತಗೊಂಡಿದ್ರೆ ಮಾತೃ ತಗೊಂಡಿದ್ರೆ ಬಿಡಪ್ಪ ಭಕ್ತಿ ಅನ್ಬೋದಾಗಿತ್ತು. ಟೋಟಲಿ ಫಾರಿನರ್ ಅದ ಅದು, ಬೈ ಟೋಟಲಿ ಕ್ರಿಶ್ಚಿಯನ್ಸ್ ಅವರು ಆ ಕಡೆ ತಗೊಂಡು ಮಾಡಿದ್ರೆ ಅವನು ದೊಡ್ಡ ಸರ್ ಮಗು ಆಯ್ತು ಅಂತ ಅವತ್ತಿಂದ ಅದು ರೆಕಾರ್ಡ್ ಆಗೋಯ್ತು. ಮತ್ತೆ ಯಾವ ಕಡೆ ಆ ಸಂಡೆ ಬರಬಾರದು ಅಂತ ಹೇಳಿ ವೃಂದಾವನಕ್ಕೆ ಇದೇ ಆಗಿದೆ. ಈ ಕಡೆ ಪೆನುಗುಂಡೆ ಉದ್ದಂಡ ರಾಮಚಂದ್ರತೀರ ಅಲ್ಲಿ ವೃಂದಾವನ ಇರುತ್ತೆ ಆಸರೆ ಮಾಡಿ ಅವ್ರದ್ದು ಹಾಗೆ ತೂರ್ತಿ ಡಿವಿಯೇಷನ್ ಮತ್ತೆ ಪೆನುಗುಂಡೆಯವಳು ಅಲ್ಲಿ ಹೋಗಬಾರ್ದಂದ್ರೆ ಹೋಗಬಾರ್ದು. ಇಂಥ ಎಷ್ಟಿದೆ ನಮ್ಮ ಲೆಕ್ಕನೇ ಇಲ್ಲ. ಇವೆಲ್ಲ ಜನಕ್ಕೆ ಗೊತ್ತಿಲ್ಲದೆ ಹೋಗಿದೆ. ತಮಾಷೆ ಏನಂದ್ರೆ ಎಷ್ಟು ನಡೆದೋಗಿದೆ ಜನಕ್ಕೆ ಗೊತ್ತಿಲ್ಲ, ಅದು ಗೊತ್ತುಪಡಿಸೋ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಆದ್ರಿಂದ ನಮ್ಮಲ್ಲಿ ಏನಿಲ್ಲ ಅಂತ ಊಟ ತಿಂಡಿ ಅಷ್ಟೇ ನಮ್ಮ ವ್ಯವಸ್ಥೆ. ಮತ್ತೆ ಏನು ಸ್ವೀಟ್ ಮಾಡಿದ್ರು ಅಷ್ಟೇ, ನಮ್ದು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸ್ವೀಟ್ ಎಂಡ್ ಸ್ವೀಟ್ ಸ್ಟಾರ್ ಸ್ವೀಟ್ ಸ್ವೀಟ್ ಎಂಡ್ ಸ್ವೀಟ್ ಸ್ವೀಟ್ ಅಷ್ಟೇ. ಹಾಗಾಗಬಾರ್ದು. ಇವನ್ನೆಲ್ಲ ಇಟ್ಕೊಂಡು ಸಣ್ಣ ಸಣ್ಣ ಪುಸ್ತಕಗಳು ಮಾಡಿ ಎಲ್ಲರೂ ಓದಾಗ ಮಾಡಿದರೆ ಜನಕ್ಕೆ ಆಗ ಹೆಮ್ಮೆ ಬರುತ್ತದೆ, ಇದ್ರ ಓದಲೇಬೇಕು ಅನ್ನೋ ಭಾವನೆ ಬರುತ್ತೆ. ಉಳಿದವರು ಹೇಳ್ತಾರೆ, ಇನ್ನು ಅವ್ರು ಪವಾಡ್ಗಳವೆಲ್ಲ ಹೇಳಕ್ಕೆ ಹೋದ್ರು ಭಾರಿ ದೊಡ್ಡ ಅವೆಲ್ಲ ಹೇಳೋದು ಕೊಟ್ಟಿಲ್ಲ. ನಾನು ಜನರಲ್ಲಿ ಅಕ್ಸೆಪ್ಟಬಲ್ ಇದ್ದ ಎಲ್ರಿಗೂ ಏನು ತಿಳಿಬಹುದು ಅದು ಮಾತ್ರ ಹೇಳಿರೋದೇ ಹೊರತು ಎಲ್ಲ ಹೇಳೋದು ಕೊರಟಿಲ್ಲ. ಅದರಲ್ಲಿ ಅಭ್ಯಾಸ ಮಾಡಿರಿ, ಅದನ್ನು ಉಳಿದವರು ಹೇಳ್ಕೊಡಿ. ಅಂತ ಪುಸ್ತಕ ನೀವು ಓದಕ್ಕೆ ಶುರು ಮಾಡಿ ಜನ ಬರೆಯಕ್ಕೆ ಶುರು ಮಾಡ್ತಾರೆ. ಓದೋರೇ ಇಲ್ಲ ಅಂದ್ರೆ ಬರೀತಾರೆ ಹಾಗೆ. ಅದಕ್ಕೋಸ್ಕರ ಓದೋ ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತ ಸಾಧ್ಯವಾಗ. ಈ ವರ್ಕ್ಶಾಪಿನ ಒಂದು ಅಂಗ ಇದು ಒಂದು. ಇದ್ರ ಬಗ್ಗೆ ನೀವೇನು ಪ್ರಶ್ನೆ ಕೇಳೋದು ಕೇಳಬಹುದು. ಮತ್ತೆ ಮುಂದೆ ಮುಂದಿನ ವರ್ಕ್ಶಾಪ್ ಬಂದಿರೋದೆಂದು 14th February, ಇನ್ ಬಿಟ್ವೀನ್ ಜನವರಿ 26th ಒಂದು ವರ್ಕ್ಶಾಪ್ ಅಂದ್ರೆ ಸರ್ವಮೂಲ ಗ್ರಂಥಗಳು ಬಿಡುಗಡೆ ಆಗ್ತಾ ಇವೆ. ಕನ್ನಡದಲ್ಲಿ ಆಗೋಗ್ಬಿಟ್ಟಿತ್ತು, ಮತ್ತೆ ರಿಪ್ರಿಂಟ್ ಮಾಡಿ 27th ಬಿಡುಗಡೆ, 25, 26, 27 ಮೂರು ದಿವಸ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಬಿಡುಗಡೆ ಕಾರ್ಯಕ್ರಮ ಇರುತ್ತೆ. ಎರಡು ತಪ್ಪದೆ ಬನ್ನಿ, ಆಗ ಅದು ಇನ್ವಾಲ್ವ್ ಆಗಲಿಕ್ಕೆ ಪ್ರಯತ್ನ ಪಡಿ. ಗ್ರಂಥಗಳ ಬಗ್ಗೆ ಇನ್ವಾಲ್ವ್ ಪ್ರಯತ್ನ ಪಟ್ಟರೆ ಸರಿ ಹೋಗುತ್ತೆ. ತುಂಬಾ ಪುಸ್ತಕ ಬಿಡುಗಡೆ ಆಗುತ್ತೆ. ಹರಿಕಥಾಂಸಾರ ಇನ್ನೊಬ್ಬರು ವ್ಯಾಖ್ಯಾನ ಸಿಕ್ಕಿ ಅದು ಪ್ರಿಂಟ್ ಆಗ್ತಾ ಇದೆ, ಅದು ರಿಲೀಸ್ ಆಗುತ್ತೆ. ಮಧ್ವಭಾರತ ಅಂತ ಒಂದು ಇಡೀ ಮಹಾಭಾರತನ ನಿರ್ಣಯ ಕಥೆ ಟೈಪ್, ಯಾರು ಬೇಕಾದ್ರೂ ಸುಖ ಕಾದಂಬರಿ ಟೈಪ್ ಓದಾಕಿ ಬಿಡ್ಬೋದು. ಆ ಟೈಪ್ ಆಗಿದೆ, ಒಂದು 400 ಪುಟದ ಪುಸ್ತಕದಲ್ಲಿ ಪುಸ್ತಕ ಬರುತ್ತೆ, ಅದು ಬಿಡುಗಡೆ ಆಗುತ್ತೆ. ತುಂಬಾ ಪುಸ್ತಕ ಬಿಡುಗಡೆ ಆಗುತ್ತೆ. ಅವತ್ತಿನ ದಿವಸ ನೀವೆಲ್ಲ ಬಂದು ಅದರಲ್ಲಿ ಭಾಗವಹಿಸಬೇಕು. ಅದೇ ಅವತ್ತಿನ ವರ್ಕ್ಶಾಪ್ ಇದ್ದಾಗ ಲೆಕ್ಕ ಆ ಕಾರ್ಯಕ್ರಮ ಪಾರ್ಟ್ ಸುಮಾರು 5 ಗಂಟೆ ಬಂದ್ಬಿಟ್ರೆ ಇಲ್ಲೇ ಮೊದಲೇ ಬರಬೇಡ, 5 ಗಂಟೆ ಬಂದ್ರೆ ಸಾಕು ವಿದ್ಯಾಪೀಠಕ್ಕೆ. ಕಾರ್ಯಕ್ರಮದಲ್ಲಿ ಇದ್ದು ನೀವು ಅದರಲ್ಲಿ ಪೂರ್ತಿ ಓಡಾಡಿ ಇನ್ವಾಲ್ವ್ ಆಗಿಬಿಟ್ರೆ ಒಂದು ಹೊಸ ಅನುಭವ ಬರುತ್ತೆ. ಸೊ ದಟ್ ನೀವು ಮುಂದೆ ಅಂತ ಕಾರ್ಯಕ್ರಮ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಒಂದು ಸಿದ್ಧತೆ ಬರುತ್ತೆ. ಸೊ ಒಟ್ಟಿ ಮೇಲೆ ವರ್ಕ್ಶಾಪ್ ಬರೋ ಎಲ್ಲದರಲ್ಲೂ ಕೂಡ ನಿಪುಣರಾಗಬೇಕು. ಕೊನೆಗೆ ನಮ್ಮಲ್ಲಿ ಹೇಳ್ತಾರೆ, ಪಾಕೆ ಪಾಠೇಚ ಪಂಡಿತ ಅಂತ, ಒಂದು ಅಡಿಗೆ ಮಾಡ್ಲಿಕ್ಕೆ ತಯಾರು, ಪಾಠ ಹೇಳಕ್ಕೂ ತಯಾರು ಅಂತ ಹೇಳ್ಬೇಕಲ್ಲ. ಆ ರೀತಿ ಇದ್ರೆ ಮಾತ್ರ ಮುಂದೆ ಶೈನ್ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆಲ್ಲರೂ ತಪ್ಪದೇ ಬನ್ನಿ. ಆಮೇಲೆ 14th February ಮತ್ತೊಂದು ವರ್ಕ್ಶಾಪ್ ವಿದ್ಯಾಪೀಠದಲ್ಲೇ ಇರುತ್ತೆ. ಅವತ್ತು ಅವ್ರ ಪೂಜೆ ಪೇದಾರ ಶ್ರೀಪಾದಗಳವರು ಸ್ಪಾನ್ಸರ್ ಮಾಡಿದ್ದಾರೆ ಮೊರಲೆಸ್, ಅವರದೇ ಕಾರ್ಯಕ್ರಮ ಅದು. ಅವರು ಇರ್ತಾರೆ ಸ್ವಾಮಿಗಳು ಅವತ್ತಿನ ದಿವಸ. ಅವತ್ತಿನ ದಿವಸ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಪಾತ್ರ, ಸಾಮಾನ್ಯ ಕೃಷ್ಣಕ್ಕೆ ಏನೋ ಸುಮ್ಮನೆ ಕುತ್ಕೊಂಡಿದೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ಸುಮ್ಮನೆ ಚಾಟಿ ಹೊಡಿಸಿ ಓಡಿಸಿ ಕುತ್ಕೊಂಡು ತಿಳ್ಕೊಂಡ್ಬಿಟ್ಟಿರ್ತಾರೆ. ಕೃಷ್ಣನ ರೋಲ್ ಏನೇ, ಆಕ್ಚುಲಿ ಕೃಷ್ಣ ಯಾವ ರೀತಿ, ಆಕ್ಚುಲಿ ವಿನ್ನರ್ ಆಫ್ ದಿ ಮ್ಯಾಚ್ ಅಂದ್ರೆ ಕೃಷ್ಣನೇ, ಯಾವ ರೀತಿ ಅಂತ ಗೊತ್ತಾಗುತ್ತೆ. ಕುರುಕ್ಷೇತ್ರ ಯುದ್ಧವನ್ನು ಗೆದ್ದಿದ್ದು ಕೃಷ್ಣನೇ, ಗೆಲ್ಲಿಸಿದ್ದು ಕೃಷ್ಣನೇ, ಹೇಗೆ ಅಂತ ಹೇಳಿ ಇಡೀ ಯುದ್ಧ ಪರ್ವಗಳ ವಿಮರ್ಶೆ ಅದು. ಒಂದು ಇದೆಲ್ಲ ಯಾವುದೇ ವರ್ಕ್ಶಾಪ್ ಮುಂಚೆ ಯಾತಕ್ಕೆ ಮುಂಚೆ ವಿಷಯ ಅವನ ಅನೌನ್ಸ್ ಮಾಡೋದು ಅಂದ್ರೆ ನೀವು ಸ್ವಲ್ಪ ಯೋಚನೆ ಮಾಡ್ಕೊಂಡು ಬರಲಿ ಅಂತೆ. ಆ ಟಾಪಿಕ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ತಯಾರಾಗಿ ಬಂದ್ಬಿಟ್ರೆ ಈ ಪ್ರಶ್ನೆ ಕೇಳೋದಕ್ಕೂ ಬರುತ್ತೆ ಸರಿಯಾಗಿ. ನೀವು ನೆಗೆಟಿವ್ ಆಗಿ ತಿಂಕ್ ಮಾಡಿ, ಏನು ತಪ್ಪಲ್ಲ, ಬಟ್ ಅದು ಪಾಸಿಟಿವ್ ಆಗ್ಬೇಕು. ಆಮೇಲೆ ಕೇಳಿದ್ರೆ ಪಾಸಿಟಿವ್ ಆಗೋ ರೀತಿಯೊಳಗೆ ನೀವೆಲ್ಲ ಏನು ಮಾಡಿಲ್ಲ, ಕೃಷ್ಣ ಕೃಷ್ಣದಿಂದ ಭಾರಿ ಪ್ರಾಬ್ಲಮ್ ಆಯ್ತು ಪಾಂಡವರಿಗೆ. ನೀವು ಕೆಲವು ಪ್ರಶ್ನೆ ಕೇಳಿ, ಕೃಷ್ಣ ಮೋಸ ಮಾಡಿಬಿಟ್ಟ ಹೋಗ್ತಾನೆ, ಯಾರೋ ಅಂದಿರ್ತಾರೋ ಅವರ ತಲೆಯಲ್ಲಿ ಕೂತಿರುತ್ತೆ, ಅವೆಲ್ಲ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಕೃಷ್ಣ ಹೇಗೆ ಪ್ರತಿ ಹಂತದಲ್ಲೂ ಪಾಂಡವರ ಗೆಲುವಿಗೆ ಕಾರಣ ಅದ ಅನ್ನೋದನ್ನ ತಿಳ್ಕೋಬೇಕು. ನೀವು ಅದನ್ನ ಸಾಕಷ್ಟು ಯೋಚನೆ ಮಾಡ್ಕೊಂಬಂದ್ರೆ ಉತ್ತರ ಸಿಗುತ್ತೆ. ಆ ಪ್ರಮುಖ ಘಟ್ಟಗಳು ಯಾವುದು, ಅಲ್ಲಿ ಏನೇನು ನಡೀತು ಅನ್ನೋದನ್ನು ಯೋಚನೆ ಮಾಡ್ಕೊಂಡು ಬನ್ನಿ. ಅವತ್ತಿನ ದಿವಸ ಮಾತ್ರ ಮತ್ತೆ ಸ್ವಾಮಿಗಳು ಬರ್ತಾರೆ, ಆದ್ರಿಂದ ಬೇಗ ಬಂದ್ರೆ ಒಳ್ಳೇದು. 2:30 ಎಲ್ಲ ಬಂದ್ಬಿಟ್ರೆ 3 ಗಂಟೆ ಕರೆಕ್ಟಾಗಿ ಶುರುವಾಗುತ್ತೆ. ಹಾಗೆ ಸ್ವಾಮಿಗಳು ಮತ್ತೆ ಅನುಗ್ರಹ ಭಾಷಣ ಎಲ್ಲ ಇರೋದ್ರಿಂದ ಟೈಮ್ ಕಳ್ಕೋಬಾರ್ದು, ಸಿಕ್ ಟೈಮ್ ಕಳ್ಕೋಬಾರ್ದು. ಅದರಿಂದ ಕರೆಕ್ಟಾಗಿ 3 ಗಂಟೆಗೆ 14th. ಇದು 5 ಗಂಟೆಗೆ 26th. ಆಯ್ತಾ, ಅದು ರಿಪಬ್ಲಿಕ್ ಡೇ ಹಾಲಿಡೇ ಇರೋದು, ಏಕಾದಶಿ ಆದ್ರಿಂದ ಏನು ಯೋಚನೆ ಇರೋದಿಲ್ಲ. ಏಕಾದಶಿ ಯೋಚನೆ ಹೊರತು ಬೇರೆ ಯೋಚನೆ ಇರೋದಿಲ್ಲ. ಅವತ್ತು ಬಂದ್ರೆ ಏನಾದ್ರು ಪ್ರಶ್ನೆಗಳು ಕೇಳೋದಿದ್ರೆ ಕೇಳಬಹುದು.